ಶಮಮವಾಚ ಮಿಮಾಂ ಪ್ರಸ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಸ್ತ್ಯಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಸೇ ಗುರುಂ ಮಮ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಧ್ಯಾಯೇ ನೃಸಿಂಹಮುರುವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ದರಂ ಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶಿಕೋಟ್ಯಧಿಕತೇಜಸಮಗ್ರಶಕ್ತಿ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಪಯೇತಂ ವಿಧಿಶರ್ವಪೂರ್ವಗಿರ್ವಾಣ ವಿಜ್ಞಾನದಂ ಆನತೋಸ್ಮಿ. ಇವತ್ತಿನ ದಿವಸ ಎರಡು ಜಯಂತಿಗಳ ಸಮಾಗಮ, ಒಂದು ನರಸಿಂಹ ಜಯಂತಿ, ಒಂದು ವೇದವ್ಯಾಸ ಜಯಂತಿ. ನರಸಿಂಹ ಜಯಂತಿ ಬಹಳ ಜನಕ್ಕೆ ಗೊತ್ತು, ಆದರೆ ವೇದವ್ಯಾಸ ಜಯಂತಿ ಗೊತ್ತಿರೋದಿಲ್ಲ. ನರಸಿಂಹ ರೂಪದ ವಿವರಣೆ ಕೊಟ್ಟಿದ್ದೇ ವೇದವ್ಯಾಸ ರೂಪ. ವೇದವ್ಯಾಸ ರೂಪನೂ ಒಂದೇ, ನರಸಿಂಹ ರೂಪನೂ ಒಂದೇ. ನರಸಿಂಹರೂಪದ ಬಗ್ಗೆ ಭಾಗವತ ಸಪ್ತಮ ಸ್ಕಂದದಲ್ಲಿ ವಿಷ್ಣು ಪುರಾಣಾದಿಗಳಲ್ಲಿ ಸಮಗ್ರ ಮಾಹಿತಿ ಕೊಟ್ಟಂಥ ರೂಪ ಕೂಡ ವೇದವ್ಯಾಸ ರೂಪನೇ. ಜೊತೆಗೆ ಈ ತಿಂಗಳು ವೈಶಾಖ ಮಾಸ ಶುಕ್ಲ ತೃತೀಯದಂದು ಪರಶುರಾಮ ಜಯಂತಿ ಆಯಿತು, ನಾಳೆ ಕೂರ್ಮ ಜಯಂತಿ. ಈಗ ಒಟ್ಟು ಭಗವಂತ ನಾಲ್ಕು ಅವತಾರಗಳ ವಿಶೇಷವಾದ ಜಯಂತಿಗಳ ಸಮಾಗಮ ಈ 15 ದಿವಸದಲ್ಲಿ ಆಗಿರೋದು ಭಾರಿ ವಿಶೇಷ. ಆ ದೃಷ್ಟಿಯಲ್ಲಿ ದೊಡ್ಡ ಪರ್ವಕಾಲ ಇದು. ಒಂದು ಕಡೆಗೆ ಸಾಕ್ಷಾತ್ ವೇದವ್ಯಾಸ ರೂಪ, ನರಸಿಂಹ ರೂಪ, ಕೂರ್ಮ ರೂಪ, ಪರಶುರಾಮ ರೂಪ, ಇದರಲ್ಲೂ ಮತ್ತೆ ಸ್ವಾರಸ್ಯ ಉಂಟು. ಕೆಲವು ರೂಪಗಳು ಫಲಕಾರ್ಯದ ರೂಪಗಳು, ಕೆಲವು ರೂಪದ ಜ್ಞಾನಕಾರ್ಯದ ರೂಪಗಳು. ಆಚಾರ ಹೇಳುತ್ತಾರೆ, ದತ್ತ ವ್ಯಾಸಾದಿ ರೂಪೇಶು ಜ್ಞಾನಕಾರ್ಯ, ರಾಮಕೃಷ್ಣಾದಿ ರೂಪೇಶು ಫಲಕಾರ್ಯ. ರಾಮಕೃಷ್ಣಾದಿ ರೂಪಗಳಲ್ಲಿ ಫಲಕಾರ್ಯ. ಫಲಕಾರ್ಯ ಅಂದ್ರೇನು? ತನ್ನ ಬಾಹುಬಲದಿಂದ ಶತ್ರುಗಳನ್ನು ಸಂಹಾರ ಮಾಡತಕ್ಕಂಥ ರೂಪಗಳನ್ನೆಲ್ಲ ಫಲಕಾರ್ಯದ ರೂಪಗಳು ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಈ ವಾಗ್ಯುದ್ಧದಲ್ಲಿ ದುರ್ಮತಗಳ ಖಂಡನೆ ಇತ್ಯಾದಿಗಳನ್ನು ಮಾಡ್ತಾ ಸದ್ಬದ ಸ್ಥಾಪನೆ ಮಾಡತಕ್ಕಂಥ ರೂಪಗಳಿಗೆ ಬಲ ಜ್ಞಾನಕಾರ್ಯ ರೂಪಗಳು ಅಂತ ಹೆಸರು. ಮತ್ತು ವೇದವ್ಯಾಸ ರೂಪ ಜ್ಞಾನಕಾರ್ಯದ ರೂಪ, ನರಸಿಂಹ ರೂಪ ಬಲಕಾರ್ಯದ ರೂಪ. ಇದು ಅರ್ಥ ಮಾಡಿಕೊಂಡ್ರೆ ಎರಡು ರೂಪಗಳ ಸಮಾಗಮವಾದಂಥ ದಿವಸ ಇದು. ಮತ್ತೆ ನಮಗೆ ಯಾವ ರೂಪ ಬೇಕು ಅಂತ ಕೇಳಿದರೆ ಆಚಾರ್ಯ ಹೇಳುತ್ತಾರೆ, ಎರಡು ನಮಗೆ ಬೇಕು. ಬಾಹೋರ್ಬಲಾತ್ ಜ್ಞಾನಬಲಾಚ ಧರ್ಮ ರಕ್ಷ. ಧರ್ಮ ಉಳಿಸ್ಬೇಕಾದ್ರೆ ಬಲನೂ ಬೇಕು, ಜ್ಞಾನನೂ ಬೇಕು. ಬರೀ ಬಲ ಇದೆ ಧರ್ಮ ಉಳಿಸ್ಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ತಿಳಿದು ಜಟ್ಟಿ ಇದ್ದಾಗಿರ್ತಾನೆ, ಪೈಲು ಬಂಡೆಗಳು ಎತ್ತೆತ್ತೆಗಿತಾನೆ ಬೇಕಾದ್ರೆ. ಆದರೆ ಅವಳು ತಲೆ ಏನು ತಲೆಬಡ ಏನೋ ಗೊತ್ತಿಲ್ಲ, ಅವನಿಗೆ ಜ್ಞಾನನೇ ಇಲ್ಲ. ಇದು ಒಳ್ಳೆ ಜ್ಞಾನ, ಅದು ಏನು ನರಪೇತಲ ಈ ಕೈ ಮುದ್ರಣೆ ಎದ್ದಕ್ಕೂ ಬರೋದಿಲ್ಲ. ಅಂದರೆ ಬಲ ಮತ್ತು ಜ್ಞಾನ ಎರಡು ಸೇರಿದಾಗ ಮಾತ್ರ ಧರ್ಮ ಕಾರ್ಯ ಮಾಡ್ತದೆ, ಒಳ್ಳೆ ಗುಡಿಸ್ಲಕ್ಕೆ ಬರ್ತದೆ, ಹೊರತುಡು ಬರೋದಿಲ್ಲ. ಆದ್ದರಿಂದ ನಮಗೆ ಬಲಕಾರ್ಯದ ರೂಪದ ಅನುಗ್ರಹನೂ ಬೇಕು, ಜ್ಞಾನಕಾರ್ಯ ರೂಪದ ಅನುಗ್ರಹನೂ ಬೇಕು. ಪರವಾದ ರೂಪರೂಪಗಳಲ್ಲಿ ಭೇದ ಇಲ್ಲ, ಅದನ್ನು ಮರಿಬಾರದು. ಅದು ವಿಶೇಷ ಅಂತ ಕರೀತಾರೆ. ನರಸಿಂಹ ರೂಪವೂ ಜ್ಞಾನಕಾರ್ಯ, ವೇದವ್ಯಾಸ ರೂಪವೂ ಬಲಕಾರ್ಯ ಮಾಡುತ್ತೆ. ಅದಕ್ಕೆ ಕೃಷ್ಣ ರೂಪ ಬಲಕಾರ್ಯದ ರೂಪ. ಗೀತಾಮೃತ ಹೇಳಿದ ಆ ರೂಪದಿಂದನೇ ಅರ್ಥ ಮಾಡಿಕೊಂಡ್ರೆ, ಹೆಸರಿಗೆ ಬಲಕಾರ್ಯದ ರೂಪ, ಜ್ಞಾನಕಾರ್ಯವನ್ನು ಮಾಡುತ್ತಾನೆ. ವೇದವ್ಯಾಸ ರೂಪ ಜ್ಞಾನಕಾರ್ಯದ ರೂಪ, ಅದ ಬಲಕಾರ್ಯದ ರೂಪ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡಿ ತೋರಿಸ್ತಾನೆ. ಮತ್ತೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ರೂಪರೂಪಗಳಿಗೆ ಭೇದ ಇಲ್ಲ. ಜೊತೆಗೆ ಪರಮಾತ್ಮನ ರೂಪಗಳಲ್ಲಿ ವಿಶೇಷವಾದಂಥ ಒಂದು ವೈಭವ ಒಪ್ಪಿರೋದ್ರಿಂದ ಅಂಥ ರೂಪದ ಉಪಾಸನೆಯಿಂದ ಅಂಥ ವಿಶೇಷ ಫಲವನ್ನು ಅವು ಸಂಪಾದನೆ ಮಾಡಬಹುದು ಅಂತ ಅರ್ಥ. ನರಸಿಂಹ ರೂಪದ ಬಗ್ಗೆನೇ ಹೇಳುತ್ತಾರೆ, ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ನಮಗೇನಾದರೂ ಅಡ್ಡಿ ಆತಂಕಗಳು ಬಂದರೆ, ಬಹಳವಾದಷ್ಟು ಪೀಡೆಗಳು ಕಾಡಲಿಕ್ಕೆ ಶುರು ಮಾಡಿಬಿಟ್ರೆ ಅದರಿಂದ ಪಾಲಿಸೋತ ಪ್ರಾರ್ಥನೆ ಮಾಡಬೇಕಾದ ರೂಪ ನರಸಿಂಹ ರೂಪ ಅಂತ ಹೇಳಿದ. ವಿಘ್ನ ಪರಿಹಾರಕ ರೂಪ ನರಸಿಂಹ ರೂಪ. ನಮಗೆ ಗಣೇಶ ಅಂತ ನಾವು ಕೇಳಿರೋದು, ವಿಘ್ನ ಪರಿಹಾರಕ ಗಣೇಶ ಅಂತ ಕೇಳಿರ್ತೇವೆ. ಗಣೇಶನೂ ಅಲ್ಲ, ಗಣೇಶ ಅಂತರ್ಗತ ವಿಶ್ವಂಭರ ರೂಪ ವಿಘ್ನ ಪರಿಹಾರಕ ರೂಪ. ಹೇಗೋ ಆ ಗಣೇಶರಿಂದ ಎಲ್ಲ ವಿಘ್ನಗಳು ಪರಿಹಾರ ಆಗೋದಿಲ್ಲ, ಒಂದು ಹಂತದಲ್ಲಿ ಮಾತ್ರ ಆಗ್ತವೆ. ಆದರೆ ಗಣೇಶನಿಗೂ ಮೀರಿದ ದೈತ್ಯ ಶಕ್ತಿಗಳಿದೆಯಲ್ಲ, ಗಣೇಶನಿಗೂ ಮೀರಿದ ದೈತ್ಯ ಶಕ್ತಿ, ಗಣೇಶನಿಗೆ ವಿಘ್ನ ಬಂದರೆ ಏನು ಮಾಡಬೇಕಾಗ? ಗಣೇಶನಿಗೆ ವಿಘ್ನ ಬರಬಹುದಲ್ಲ. ಅದಕ್ಕೆಲ್ಲ ಯಾರು ಯಾವ ರೂಪ ಆಶ್ರಯಿಸಬೇಕು ಅಂದರೆ ಮುಖ್ಯವಾಗಿ ಹರಿರೇವ ಪರಹ ಹರಿರೇವ ಗುರು, ಆದ್ದರಿಂದ ಹರಿಯನ್ನೇ ಆರಾಧನೆ ಮಾಡಬೇಕು. ಆದ್ದರಿಂದ ನರಸಿಂಹ ರೂಪದ ಉಪಾಸನೆಯಿಂದ ಎಂಥ ಅಡ್ಡಿ ಆತಂಕಗಳು ಪರಿಹಾರ ಆಗ್ತವೆ, ಎಂಥ ಅಡ್ಡಿ ಆತಂಕಗಳು ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಯಾವುದನ್ನ ಸಾಧನೆಗೆ ಅಡ್ಡಿ ಬರುತ್ತಲ್ಲ ಅದು. ವಿದ್ಯಾರ್ಥಿ ಪ್ರಾಬ್ಲಮ್ ಅಂದ್ರೆ ಏನಂತ, ಸಿನಿಮಾ ಟಿಕೆಟ್ ಸಿಗಲ್ಲ ಪ್ರಾಬ್ಲಮ್, ಅದಕ್ಕೆಲ್ಲ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಎಕ್ಸಾಮ್ ಫೀಸ್ ಸಾಲ್ವ್ ಮಾಡೋದು, ಟೆಕ್ಸ್ಟ್ ಬುಕ್ಗೆ ಸಾಲ್ವ್ ಮಾಡೋದು ಹೊರತು ರೇಸ್ಗೆ ಹೋಗ್ತೀರಿ, ಅದೆಲ್ಲ ಕೇಳಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಇವತ್ತು ನಾವು ದೇವರು ಉಪಯೋಗಿಸ್ತಿರೋದು ಹಾಗೇನೆ, ಕೆಟ್ಟ ಕೆಲಸ ದೇವರ ಸಹಾಯ ಕೇಳೋದಕ್ಕೆ ಹೋಗ್ತೇವೆ, ತಪ್ಪದು. ಒಳ್ಳೊಳ್ಳೆ ಕೆಲಸಕ್ಕೆ ವಿಘ್ನಗಳು ಬಂದಾಗ ದೇವ್ರನ್ನ ಆರಾಧನೆ ಮಾಡಿ ವಿಘ್ನ ಪರಿಹಾರ ಆಗಿಬಿಡುತ್ತೆ ಅಂತಾರೆ. ನಮ್ಮ ಜೀವನ ಮೂಲಭೂತ ಉದ್ದೇಶ ಏನು? ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಇಲ್ಲ, ಅದರ ಸಂಪಾದನೆ ಆಗಬೇಕು. ಇನ್ನು ಯಾವುದರ ಸಂಪಾದನೆ ಆದರೂ ಪ್ರಯೋಜನ ಇಲ್ಲ. ವಿದ್ಯಾರ್ಥಿಗೆ ಓದೊಂದು ಬಿಟ್ಟು ಇನ್ನೇನು ಮಾಡಿದರೂ ಕೂಡ ಅವನ ವ್ಯಕ್ತಿತ್ವ ದೊಡ್ಡದು ಅಂತ ಕರೆಯೋದಿಲ್ಲ ಯಾರು ಕೂಡ. ಅದೊಂದರಿಂದ ಮಾತ್ರ ಅವನ ಹಿರಿಮೆ ಹೇಗೆ ಗೊತ್ತಾಗ್ತದೋ. ಮಾನವ ಜನ್ಮ ದೊಡ್ಡದು, ಮನುಷ್ಯ ಜನ್ಮ ಜ್ಞಾನ ಸಂಪಾದನೆಯ ಜನ್ಮ. ಮನು ಅವಬೋಧನೆ ಅಂತ ಬಂದಿರೋದು, ಮಾನವ ಶಬ್ದಕ್ಕರ್ಥ ಮನು ಅವಬೋಧನ. ಜ್ಞಾನ ಸಂಪಾದನೆ ಮಾಡಲಿಕ್ಕಿರ್ತಕ್ಕಂಥ ಒಂದೇ ಒಂದು ದೇಹ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮದಲ್ಲಿ ಮಾತ್ರ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಅದಕ್ಕೆ ಎಡ್ಡಿ ಆತಂಕಗಳು ಬಂದರೆ ಯಾವುದರಿಂದ ಹೋಗಬೇಕು? ನರಸಿಂಹ ರೂಪದ ಆಸನೆ ಮಾಡಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನರಸಿಂಹಾದಿಕ ಮನ್ಯಚ್ಚ ದುರಿತಾತಿ ನಿವೃತ್ತಯಿ. ಅದಕ್ಕೆ ಆಚಾರ್ಯರು ಮಾಯಾವಾದ ಖಂಡನಾದಿ ಗ್ರಂಥಗಳನ್ನು ಪ್ರಾರಂಭ ಮಾಡ್ತಾ, ನರಸಿಂಹೋ ಶಿಲಾ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ, ಹೀಗೆಲ್ಲ ಉಪದೇಶ ಮಾಡಿ ತೋರಿಸಿಕೊಡ್ತಾರೆ. ಜಯತೀರ್ಥರು ಅದೇ ರೀತಿ ಮಂಗಳವನ್ನು ಮಾಡಿ ತೋರಿಸ್ತಾ ನರಸಿಂಹರೂಪದ ವಾಸನೆಗೆ ಬಹಳ ಪ್ರಾಮುಖ್ಯ ಇದೆ ಅಂತ ಹೇಳಿ ಅದರ ಟೀಕಾದಲ್ಲಿ ಅಲ್ಲೇ ಬರೀತಾರೆ. ಇದೆಲ್ಲ ಗೊತ್ತಿರಬೇಕು. ಇದು ವೇದವ್ಯಾಸ ರೂಪ, ಜ್ಞಾನ ಕೊಡ್ತಕ್ಕಂಥ ರೂಪ. ವಿಘ್ನಗಳು ಹೋಯಿತು, ಜ್ಞಾನನೇ ಬರೆದ ಏನು ಉಪಯೋಗ ಅದರಿಂದ? ಆ ಹೇಳ್ತಾರೆ ಜ್ಞಾನ ಕೊಡ್ತಕ್ಕಂಥ ರೂಪ ಮುಖ್ಯವಾಗಿ ವೇದವ್ಯಾಸ ರೂಪ. ಜ್ಞಾನ ಕೊಡೋದು ಅನೇಕ ರೀತಿಯಲ್ಲಿ. ಮೊದಲನೇದಾಗಿ ಗ್ರಂಥಗಳನ್ನು ಕೊಡೋದು ಒಂದು, ಶಿಷ್ಯರನ್ನು ತಯಾರು ಮಾಡೋದೊಂದು, ಮತ್ತು ಗ್ರಂಥ ಪರಂಪರೆ ಮುಂದುವರಿಸೋದೊಂದು, ಶಿಷ್ಯ ಪರಂಪರೆ ಮುಂದುವರಿಸೋದೊಂದು. ಬ್ರೇಕ್ ಆದರೆ ಎಲ್ಲ ನಿಂತು ಹೋಗುತ್ತಾನೆ. ಅದರೆಲ್ಲವನ್ನು ಕೂಡ ಒಬ್ಬೊಬ್ಬರಿಗೆಲ್ಲ ಸಾಮಾನ್ಯವಾಗಿ 4 ದಿನ ಪಾಠ ಹೇಳಿದಾಗಲೇ ಮಹತ್ವ ಬಂದುಬಿಡುತ್ತೆ. ವೇದವ್ಯಾಸರು ಪಾಠ ಹೇಳಿದ್ದು ಯಾರಿಗೆ ಗೊತ್ತೇನು? ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಪಶು ಪಕ್ಷಿಗಳವರಿಗೆ ಎಲ್ಲರಿಗೂ ಜ್ಞಾನ ಕೊಟ್ಟ ರೂಪ ಅಂದರೆ ಯೋಗ್ಯರಿಗೆಲ್ಲ, ಅದು ವೇದವ್ಯಾಸ ರೂಪ. ಅದು ಹಿರಣ್ಯಕಶಿಪುವಿನಂಥ ಮಹಾಮಹಾ ದುಷ್ಟರನ್ನು ಸಂಹಾರ ಮಾಡಿದ ರೂಪ ಅದು. ಅಷ್ಟೇ, ಯಾರಿಗೂ ಮಾಡಲಿಕ್ಕಾಗದೇ ಇದ್ದ ಕಾರ್ಯ ಅದು. ಅದು ಎಲ್ಲರೂ ಮಾಡೋದಕ್ಕೆ ಜಗಳಾಡ್ತಿರ್ತಾನೆ ಅವನು, ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂತ. ಇನ್ನೊಂದು 10 ಜನ ಸಿಗ್ತಾರೆ, ಹೋಗು ನೀನು ನೆಕ್ಸ್ಟ್ ಟೈಮ್ ಬರ್ದೆ ಹೋದ್ರೆ ಹಾಳಾಗೋಗು ಅಂತ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಇನ್ನೊಬ್ರು ಸಿಗ್ತಾನೆ ಅದಕ್ಕೆ. ಆದರೆ ವೇದವ್ಯಾಸ ರೂಪ ಹಾಗಲ್ಲ. ಪರಶುರಾಮ ಏನೇನು ಮಾಡ್ತಾನೋ, ರಾಮದೇವ ಕೃಷ್ಣ ಏನು ಮಾಡ್ತಾನೋ, ದೇವರು ಏನೇನು ಮಾಡ್ತಾನೋ, ಬೇರೆ ಯಾರಿಗೂ ಮಾಡಲಿಕ್ಕೆ ಬರೋದೇ ಇಲ್ಲ ಅದನ್ನು. ಅದಕ್ಕೆ ಅನನ್ಯ ಸಾಧ್ಯವಾದ ಕೆಲಸಗಳು ಅಂತ ಕರೀತಾರೆ. ಬೇರೆಯವರು ಮಾಡಲಿಕ್ಕೆ ಅಸಾಧ್ಯವಾದ ಕೆಲಸಗಳನ್ನು ಏವಂ ವಿಧಾನಿ ಅಗಣಿತಾನಿ ರಘುತ್ತಮಸ್ಯ ರಾಮಾವಚಾರ ಚರಿತಾನೆ ತದನ್ಯ ಪುಂಭಿಹಿ ಮನಸಾಪಿ ಅಶಕ್ಯಾನಿ ಅಂತ ಆಚಾರ್ಯ ಹೇಳ್ತಾರೆ. ಉಳಿದವರು ಮಾಡಲಿಕ್ಕೆ ಬರೋದಿಲ್ಲ ಅಲ್ಲ, ಅವ್ರು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ, ಅಂಥ ಕೆಲಸವನ್ನು ಪರಮಾತ್ಮ ಮಾಡಿ ತೋರಿಸ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎರಡು ರೂಪಗಳ ಮಹತ್ವ ಏನು ಅಂತ ನಾವು ತಿಳ್ಕೊಂಡಿರಬೇಕು. ಎರಡು ರೂಪಕ್ಕೂ ಕಾಮನ್ ಫ್ಯಾಕ್ಟರ್. ಎರಡು ರೂಪಗಳು ಹೇಗೆ ಅವತಾರ ಮಾಡಿದ್ದು? ನರಸಿಂಹದೇವರ ಬಗ್ಗೆ ಅಂತ ಕೇಳಿಬಿಟ್ಟಿದ್ದಾರೆ. ಸ್ತಂಭದ ಮಧ್ಯದಿಂದ ಬಂದ ರೂಪ ಅದು. ಸ್ತಂಭಾತ್ಮಕಾಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೆ. ಕಂಭವನ್ನು ಸೀಳ್ಕೊಂಡು ಬಂದ ರೂಪ ನರಸಿಂಹ ರೂಪ. ಇನ್ನು ವೇದವ್ಯಾಸ ರೂಪ ದ್ವೀಪದ ಮಧ್ಯ ಬಂದ ರೂಪ. ಅದು ಕಂಭದ ಮಧ್ಯೆ, ಇದು ದ್ವೀಪದ ಮಧ್ಯೆ. ಅದಕ್ಕೆ ದ್ವೈಪಾಯನ ಅಂತ ಹೆಸರಾಯಿತು. ಯಮುನಾ ನದಿಯ ದ್ವೀಪದ ಮಧ್ಯ ಅವತಾರ ಮಾಡಿದ ರೂಪನೇ ಸಾಕ್ಷಾತ್ ಈ ಒಂದು ವೇದವ್ಯಾಸ ರೂಪ. ದ್ವೈಪಾಯನ ಶಬ್ದಕ್ಕೆ ಅರ್ಥ ಅದು. ದ್ವೀಪದ ಮಧ್ಯೆ ಅವತಾರ ಮಾಡಿ ಬಂದ ರೂಪ ಅಂದರೆ ಪರಾಶರರೂ ಬೇಡ, ಸತ್ಯವತಿಯನೂ ಬೇಡ, ದ್ವೀಪದ ಮಧ್ಯೆ ಕಾಣಿಸಿಕೊಂಡ. ದ್ವೀಪದ ಮಗ ಅಂದ್ರೆ ಯಾರು ಒಪ್ತಾರ? ಪ್ರಾದುರ್ಭೂತ ಅಂತ. ನರಸಿಂಹದೇವರು ಕಂಬದ ಮಗ ಅಂತ ಕರೀತಾರ? ಪ್ರಾದುರ್ಭಾವ ಅಂತ. ಅಂದರೆ ಪರಮಾತ್ಮ ಯಾವ ರೂಪಗಳಿಗೂ ಕೂಡ ತಂದೆ ತಾಯಿಗಳವೆಲ್ಲ ಇಲ್ಲೇ ಇಲ್ಲ. ಅದು ನಿಮಿತ್ತನೇ ಹೊರತು ಪರಮಾತ್ಮನ ಪ್ರಾಕೃತ ದೇಹ ಇದ್ರೆ ತಂದೆ ತಾಯಿಗಳು ಬೇಕು. ಪ್ರಾಕೃತ ದೇಹ ನಿಲ್ದವನ ತಂದೆ ತಾಯಿಗಳು ಎತಕಬೇಕು. ನರಸಿಂಹದೇವರನ್ನ ನಾವು ಅನೇಕ ಜನ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ದೇವರು ಅಂತ ಅರ್ಥ ಮಾಡಿಕೊಳ್ಳೋದು ಏನು ತಿಳ್ಕೊಂಡ್ರು ದೇವ್ರ ಬಗ್ಗೆ ತಿಳ್ಕೊಂಡಂತೆ ಅಲ್ಲ. ಸೂರ್ಯನ ಬಗ್ಗೆ ಗಂಟೆಗಟ್ಟೆ ಲೆಕ್ಚರ್ ಹೊಡೆದ, ಅದು ಸೂರ್ಯ ಅಂತಾನೆ ಹೇಳಿದ್ರು, ತಗೊಂಡು ಏನು ಮಾಡಬೇಕು ಅದರಿಂದ? ಅದು ಬೇಸಿಕ್ಕೆ ವರ್ಣನೆ ಮಾಡದೆ ಹೋದರೆ ಅದು ಮಹತ್ವ ಇಲ್ಲ. ಅವತ್ತು ಆಧುನಿಕರ ಒಂದು ರಾಮ ಕೃಷ್ಣ ವೇದವ್ಯಾಸರ ಕಲ್ಪನೆ ಅಂದರೆ ಅವರು ಮನುಷ್ಯರು, ಈ ಥರ ಶುರು ಮಾಡ್ತಾರೆ. ಭಾರಿ ದೊಡ್ಡ ಮನುಷ್ಯರು ಆ ರೀತಿಯವರು, ದೊಡ್ಡ ಮನುಷ್ಯರು ಅಂದರೆ ದೇವ್ ದೊಡ್ಡ ಪ್ರಾಕೃತಿ ಇದೆ ಅಂತ ಆಗ್ತದೆ. ಆಮೇಲೆ ಆ ರೀತಿ ದೇವರನ್ನ ಆರಾಧನೆ ಮಾಡಬಾರ್ದು. ದೇವರನ್ನ ದೇವರು ಅಂತ ಕರಿ ಮೈಸೂರು ಭಕ್ತಿ ಅಂತ ಇರ್ತಾರೆ ನೋಡಿ, ಕಾಶಿಯಲ್ಲಿ ಎಷ್ಟು ಸಾರ ಮಾಡಿದ್ದೇನೆ ಅಂತ ಕೇಳಿದ್ರೆ ಮಾಡಿದ್ರೆ ಸಂಕಟ ಏನೋ ಹೋಗಿದೆ. ಮೈಸೂರು ಪಾಕ್ ಕಾಸಿ ಹಲ್ವಾ ಇದ್ದಾಗಿದ್ದು ಬಿಟ್ಟರೆ ಅಡುಗೆ ಮಾಡಕ್ಕೆ ಬಂದಿಲ್ಲ ಅಂತ ಅರ್ಥ ಅವಳು. ಅದೇ ರೀತಿನೇ ನರಸಿಂಹದೇವರನ್ನು ನನ್ನ ದೇವರು ಅಂತ ಕರೆದೆ ಹೋದರೆ, ವೇದವ್ಯಾಸ ದೇವರು ಅಂತ ಕರೆದೆ ಹೋದರೆ ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಈ ದೃಷ್ಟಿಯಿಂದ ಅದನ್ನು ಸರಿಯಾಗಿ ತಿಳಿಸಿಕೊಟ್ಟವರು ಮಧ್ವಾಚಾರ್ಯ ಒಬ್ಬರೇ. ಇಡೀ ಜಗತ್ತಿನ ಇತಿಹಾಸದಲ್ಲೇ ಸಮಸ್ತ ಭಗವದ್ ರೂಪದ ಬಗ್ಗೆ, ಭಗವತ್ ತತ್ವದ ಬಗ್ಗೆ ಅತಿ ನಿಖರವಾದ ಮಾಹಿತಿಯನ್ನು, ಸತ್ಯವಾದ ಮಾಹಿತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿದ್ದಕ್ಕೆ ಅವರಿಗೆ ಪೂರ್ಣ ಪ್ರಜ್ಞರು ಅಂತ ಹೆಸರು. ಉಳಿದವರು ಕೊಟ್ಟಿಲ್ಲ ಅನ್ನೋದೇ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಗೊತ್ತಿದ್ರೆ ತಾನೇ ಕೊಡಬೇಕಾದ್ರೆ, ಗೊತ್ತಿದ್ದವರು ಕೊಡಬೇಕು. ಅಲ್ಪ ಪ್ರಜ್ಞರಾಗಲಿ ಅಪ್ರಜ್ಞರಾಗಲಿ ಕೊಡಲಿಕ್ಕಾಗೋದಿಲ್ಲ, ಪೂರ್ಣ ಪ್ರಜ್ಞರು ಮಾತ್ರ ಕೊಡಲಿಕ್ಕೆ ಸಾಧ್ಯ. ದೇವರನ್ನು ಅವರಂತೆ ಕಂಡವರು ಯಾರೂ ಇಲ್ಲ. ಸದಾಕಾಲ ದೇವರನ್ನು ಕಾಣತಕ್ಕ, ಒಮ್ಮೆ ಕಂಡವರಲ್ಲ, ಸದಾಕಾಲ ಕಾಣತಕ್ಕಂಥವರಾದ್ದರಿಂದ ಕೊಡುತ್ತಾರೆ. ಇನ್ನು ವೇದವ್ಯಾಸ ರೂಪದ ಬಗ್ಗೆ ನಾವು ಕೇಳುತ್ತೇವೆ, ನರಸಿಂಹರೂಪದ ಬಗ್ಗೆನೂ ಕೇಳುತ್ತೇವೆ. ನರಸಿಂಹರೂಪದ ಕಥೆ ಅಂದರೆ ಪ್ರಹ್ಲಾದನನ್ನು ಕಾಪಾಡಿತ್ತು, ಹಿರಣ್ಯಕಶಿಪುವನ್ನು ಕೊಂದಿತ್ತು. ಸಂಬಂಧ ಅಂದರೆ ಪ್ರಹ್ಲಾದನಿಗೆ ಹಿರಣ್ಯಕಶಿಪುವಿನ ಕಾಟ. ಯಾವುದಕ್ಕೆ ಕಾಟ? ಬೇರೆ ಯಾವುದಕ್ಕಲ್ಲ, ಊಟ ತಿಂಡಿಗೆ ಯೋಚನೆ ಇಲ್ಲ. ಮಗ ಅಂದರೆ ಅಷ್ಟು ಪಂಚಪ್ರಾಣ ಅವನಿಗೆ, ಬೇಕಾದ ಮಾಡ್ತಾನೆ, ದೇವ್ರ ಪೂಜೆಗೊಂದು ಅಡ್ಡಿ ಮಾಡ್ತಾನೆ ಅಷ್ಟೇ. ಹಿರಣ್ಯಕಶಿಪುವಿನ ಸ್ವಭಾವ ಅಂದರೆ ಇಷ್ಟೇ, ಬೇರೆ ಎಲ್ಲ ಲಕ್ಷರಿ ಸಿಗುತ್ತೆ, ಮೈನಸ್ ಗಾಟ್ ಅಷ್ಟೇ. ದೇವ್ರ ಪೂಜೆ ಒಂದು ಮಾಡಬೇಡಿ, ಇನ್ನೆಲ್ಲದಕ್ಕೆ ಅವಕಾಶ ಕೊಡ್ತೇವೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಹಿರಣ್ಯಕಶಿಪುವಿನ ಕಾಟ ಅಂದ್ರದೇ. ಹಿರಣ್ಯಕಶಿಪು ಎರಡು ರೀತಿ ಕಾಣ್ತಾನೆ, ಹೊರಗಿನಿಂದ ಕಾಣುತ್ತಾನೆ, ಒಳಗಿನಿಂದ ಕಾಣುತ್ತಾನೆ. ಒಳಗೆ ಆಕರ್ಷಣೆಯಾಗಿ ಕಾಣುತ್ತಾನೆ, ಹಣಕಾಸು ಇದ್ದವರಿಗೆ ದುರುಪಯೋಗ ಮಾಡಿ ಗೊತ್ತು, ಇಲ್ಲದೇ ಇದ್ದವರಿಗೆ ಬರೀ ಆಕರ್ಷಣೆ, ಅದಿರಬಾರದೆ ಇರಬಾರದೆ ಅಂತಲೇ ಸಾಯ್ತಾರೆ. ಅದನ್ನು ನೆಗೆಟಿವ್ ಆಗಿ ಕಾಣೋದು ಬೇರೆ, ಪಾಸಿಟಿವ್ ಕಾಣೋದು ಬೇರೆ. ಅದು ಬೇಕು ಬೇಕು ಅನ್ನೋ ಭಾವನೆ ಬರೋ ಹಾಗೇನೆ ತುಂಬ ಜನಗಳು ಹಿರಣ್ಯಕಶಿಪುವಿನ ವಶಕ್ಕೆ ಒಳಗಾಗಿ ಬಿಡ್ತಾರೆ. ಇದರಿಂದ ಅರ್ಥ ಅಂದರೆ ಹಿರಣ್ಯಕಶಿಪು ಏನೋ ಬಂದಿದ್ದ, ಏನೋ ಭಾರಿ ಪೀಡೆ ಮಾಡ್ತಿದ್ದ, ಅವನ್ನ ನರಸಿಂಹದೇವರು ಕೊಂದರು. ಬರೀ ಹಿಸ್ಟ್ರಿ ಅಲ್ಲ ಇದು, ಇದು ತತ್ವಶಾಸ್ತ್ರ. ಇದು ಹಿರಣ್ಯಕಶಿಪು ಯಾವಾಗಲೂ ಇರಲಿಲ್ಲ, ಯಾವಾಗಲೂ ಇರ್ತಾನೆ. ಹಿರಣ್ಯಕಶಿಪುವಿನ ಸ್ವಭಾವ ಪ್ರಹ್ಲಾದನನ್ನ ಎಳಿಬೇಕು, ಆ ಕಡೆ ತನ್ನ ಕಡೆ ಎಳಿಬೇಕು ಅಷ್ಟೇ. ಅವರು ಏನಾದರೂ ಮಾಡಿ ದೇವ್ರ ಪೂಜೆ ಬಿಡಿಸ್ಬೇಕು ಇಷ್ಟೇ ಅವನ ಉದ್ದೇಶ. ಹಿರಣ್ಯಕಶಿಪುಗಳು ಮಾಡೋದ ಹಾಗೇನು, ದೇವರನ್ನ ಅತ್ಯಂತ ಚೆನ್ನಾಗಿ ಆರಾಧನೆ ಮಾಡ್ತಿರ್ತಾನೆ ಪಾಪ. ದಿವಸ ಮಠಕ್ಕೆ ಹೋಗ್ತಾನೆ, ಗುಡಿಗೆ ಹೋಗ್ತಾನೆ, ನಮಸ್ಕಾರ ಹಾಕ್ತಾರೆ, ಪಂಚಾಮೃತ ಮಾಡಿಸ್ತಿರ್ತಾನೆ ಪಾಪ. ಭಾರಿ ಬಡವ, ಶ್ರೀಮಂತ ಆಗಿಬಿಡ್ತಾನೆ, ತಾನು ಹೋಗೋದಿಲ್ಲ, ಡ್ರೈವರ್ನ ಕಳಿಸ್ಬಿಡ್ತಾನೆ. ಆಮೇಲೆ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿದ್ರೆ, ಈಗ ಹೋಗೋದು ಮರ್ಯಾದೆ ಕಡಿಮೆ ಅವನಿಗೀಗ, ನಾನು ಹೋಗೋದಿಲ್ಲ, ಅಷ್ಟೆಲ್ಲ ಕಾಯಿಲೆಕ್ಕೆ ಆಗೋದಿಲ್ಲ, ಪಂಚಾಮೃತ ಕೊಡು ಅಂತ ಮನೆ ತೊಗೊಂಬಂದು ಆಡ್ಬಿಡ್ತಾನೆ. ಅಂದರೆ ತಾತ್ಪರ್ಯ ಏನು ಅಂದರೆ, ಹಿರಣ್ಯಕಶಿಪುವಿನಿಂದಾಗಿ ಅವನ ಬುದ್ಧಿ ಬದಲಾಗೋಯ್ತಾನೆ. ಮೊದಲು ಸಂಕೋಚ ಏನೂ ಐತೆ ಅವನಿಗೆ ಇದ್ದಿಲ್ಲ, ಒಳ್ಳೆ ಭಕ್ತಿ ಇತ್ತು. ಇದೊಂದಷ್ಟು ಪ್ರೆಸ್ಟೀಜ್ ಶುರು ಮಾಡ್ತಾನೆ. ಆಮೇಲೆ ನಾನು ಹೋಗೋದ ಕ್ಯೂ ನಿಲ್ಲದ ಹೋಗ್ಬಿಟ್ಟನ, ಅಷ್ಟೊತ್ತು ಸಾಧ್ಯನೇ ಇಲ್ಲ, ಜನ ಏನು ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಥರ ಶುರು ಮಾಡ್ತಾರೆ ಹಿರಣ್ಯಕಶಿಪುಗಳು. ಮನುಷ್ಯ ಕಲಿಯುಗದಲ್ಲಿ ಮನುಷ್ಯ, ಕಲಿಯುಗ ಅಂದ್ರೆ ಗೊತ್ತೇನೋ, ಕಲಿಯುಗ, ಕಲಿ ಅಂದ್ರೆ ಯಾರು, ದುರ್ಯೋಧನ, ಧನ ಪ್ರಧಾನವಾದ ಯುಗ ಅಂತ ಅರ್ಥ. ಎಲ್ಲಿ ಹೋದ್ರೂ ಕೂಡ ಹಣವೇ ನಿನ್ನಯ್ಯ, ಗುಣವ ಏನಿತು ಬಂಡಿಪೇನಯ್ಯ. ಅದನ್ನು ಮೀರಿ ಹೋಗಬೇಕಾದ್ರೆ ಅವನಿಗೆ ಬ್ರಹ್ಮದೇವರ ವರ ಇತ್ತಲ್ಲ, ಕಲಿಗೂ ಬ್ರಹ್ಮವರ, ಹಿರಣ್ಯಕಶಿಪು ಬ್ರಹ್ಮದೇವರ ವರ. ಕಲಿಸ್ವಯಂ ಬ್ರಹ್ಮವರಾದಿದಾನೀಂ ಅಂತ ಹೇಳ್ತಾರೆ. ಕಲಿಗೆ ಬ್ರಹ್ಮದೇವರ ವರ ಇರೋದ್ರಿಂದ ಅವನು ಎಂಥವ್ರನ್ನು ಪೀಡಿಸ್ತಾರೆ. ಸೊ ಹಿರಣ್ಯಕಶಿಪುಗಳಿಗೆ ಬ್ರಹ್ಮದೇವರ ವರ ಆದ್ದರಿಂದ ಉಳಿದ ರೀತಿ ಗೆಲ್ಲೋದಕ್ಕಾಗೋದಿಲ್ಲ. ಪರಾಂಚಿಕಾನಿ ವಿತುರಣಾತ್ ಸ್ವಯಂಭೂ, ಅವುಗಳ ಪ್ರವೃತ್ತಿ ಇರೋದೇ ಹಾಗೆ. ಇದು ಅರ್ಥ ಮಾಡಿಕೊಂಡ್ರೆ ನರಸಿಂಹ ಜಯಂತಿನ, ವೇದವ್ಯಾಸ ಜಯಂತಿನ, ನಮ್ಮ ಜೀವನದ ಉದ್ಧಾರದ ದೊಡ್ಡ ಒಂದು ಮಹಾಪರ್ವಕಾಲ ಸುದಿನ ಅಂತ ಅರ್ಥ ಮಾಡ್ಕೋಬೇಕು. ಹಿರಣ್ಯಕಶಿಪುಗಳ ಮುಖ್ಯವಾದ ಧೋರಣೆ ಅಂದರೆ, ಮೊದಲೇ ಹೇಳಿದಂತೆ, ದೇವರು, ಧರ್ಮ, ಯಜ್ಞ, ಯಾಗ ಯಾವುದೂ ಆಗಬಾರದು, ಅದರ ಜೊತೆಗೆ ತಾನೇ ಎಲ್ಲ ಅಂತ ತಿಳ್ಕೋಬೇಕು. ಇನ್ನೊಂದದು, ಇನ್ನೊಬ್ಬರು ಮಾಡಬಾರದು, ನಾನೇ ದೇವರು ಅಂತ ತಿಳ್ಕೋಬೇಕು. ಅದೇ ತಾನೇ ನಡೀತಿರೋದು. ಎಷ್ಟು ಜನ ಭಗವಾನ್ಗಳು ಲೆಕ್ಕ ಹಾಕಿಬಿಟ್ಟು, ನಾನು ಭಗವಂತ, ನಾನು ಭಗವಂತ. ಅವರು ಇಂಜಿನಿಯರ್ ಅಂದರೆ ಸರ್ಟಿಫಿಕೇಟ್ ಕೇಳ್ತಾರೆ, ಮೆಡಿಕಲ್ ಸರ್ಟಿಫಿಕೇಟ್, ಭಗವಾನ್ ಸರ್ಟಿಫಿಕೇಟ್ ಬೇಕಿಲ್ಲ, ಇದು ಸಮಸ್ಯೆ. ಸರ್ಟಿಫಿಕೇಟ್ ಇಲ್ಲದೆ ಶೈದಾಗ ಒಂದೇ ಕೋರ್ಸ್ ಅಂದರೆ ಭಗವಾನ್ ಕೋರ್ಸೋದು, ಮರು ಬೋರ್ಡ್ ಹಾಕೋಬಿಟ್ಟು ಭಗವಾನ್ ಭಾಯ ಅಷ್ಟೇ. ಎಷ್ಟು ದಿವಸ ಓದಬೇಕು, ಎಲ್ಲಿ ಓದಬೇಕು, ಇಲ್ಲಿ ಭಗವಂತನ ತಯಾರು ಮಾಡಿಸಲಾಗುತ್ತದೆ, ಯಾವ ಕಾಲೇಜುಗಳು ಇಲ್ಲ. ಓವರ್ ನೈಟ್ ಭಗವಂತ ಆಗಿಬಿಟ್ಟಿರ್ತಾನೆ. ಅಂದರೆ ತಾತ್ಪರ್ಯ, ಕಲಿಯುಗದ ಜನ ಎಷ್ಟು ಬೇಗ ಮೋಸ ಹೋಗ್ತಾರೆ, ಯಾಕೆ ದುಡ್ಡು ಕಾಸು ಬೇಕಾದ್ರೆ ಅಟ್ರಾಕ್ಟರ್ ಆದ್ರಿಂದ ಯಾರು ಕಾಲ ಬೇಕಾದ್ರೂ ಹಿಡಿತಾರೆ, ಯಾರು ಕಾಲ ಬೇಕಾದ್ರೆ ಹಿಡಿತಾರೆ. ಹಣಕಾಸು ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಮಹತ್ವನೇ. ಜನಗಳು ಲಿಕರ್ ಶಾಪಲ್ಲಿ ಕೆಲಸ ಮಾಡೋರಿಲ್ವೇ ಗೊತ್ತು, ಎಷ್ಟೋ ಜನ ವೈಷ್ಣವ ಬ್ರಾಹ್ಮಣರು ಲಿಕರ್ ಶಾಪ್ನಲ್ಲಿ ಕೆಲಸ ಮಾಡಿರ್ತಾರೆ, ಬಾಟಾ ಶೂ ಕಂಪ್ನಿಯಲ್ಲಿ ಕೆಲಸ ಮಾಡೋರಿದ್ದಾರೆ. ಯಾತಕ್ಕೆ ದುಡ್ಡು ಕೊಡ್ತೀರಾ, ಅದಕ್ಕೆ ದುಡ್ಡು ಕೊಡ್ತೀರಾ ನೀವು ಅಂತ ಕೇಳ್ತಾರೆ. ಅಂದರೆ ಅದಕ್ಕೆ ಒಂದು ಇದು ಬೇಕು, MBBS ಆದವನು ಅವನು ಏನು ಮಾಡ್ಲಿಕ್ಕೆ ತಯಾರಿರ್ತಾನ, ಬುಟ್ ಪಾಲಿಶ್ ಮಾಡ್ತಾನ ಏನ್ರಿ, ಓದಿ MBBS ಓದಿ ಏನು ಗೊತ್ತಾ ಅಂತ ಹೇಳಿದ. ಅಂಬೇಕು ಉಪವಾಸ ಆಯ್ತೇನೆ ಹೊರತು ಬುಟ್ ಪಾಲಿಶ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಹೌದಲ್ಲೋ, ಅದೇ ರೀತಿನೇ ಇವನು ಅಲ್ಲಿಯಾಗಿ ಬರ್ಲಿಕ್ಕೆ ಸಾಧ್ಯ, ದುಡ್ಡು ದೊಡ್ಡದಲ್ಲ. ಅದಕ್ಕೆ ಹೇಳ್ತಾರೆ, ಸಿಂಹಕ್ಕೆ ಭಾರಿ ಹಸಿವಾದಾಗ ಏನು ಆಹಾರ ಸಿಗದೆ ಹೋದರೆ ಉಪವಾಸ ಸಾಯಿತ್ತೆ ಹೊರತು ಹುಲ್ಲು ತಿನ್ನೋದಿಲ್ಲ, ನೆನಪಿರಬೇಕು. ಸಿಂಹ ಅದರ ಬ್ರೇನ್ ಮೇಂಟೈನ್ ಮಾಡುತ್ತಂತೆ, ತಾವು ಉಪವಾಸ ಬಿದ್ದು ಸಾಯ್ತಾನೆ ಹೊರತು ಅದು ಹುಲ್ಲು ತಿನ್ನೋದಿಲ್ಲ. ಅದೇ ರೀತಿಯೇ ಅವತ್ತು ಅಧರ್ಮವನ್ನು ಮಾಡಬಾರದು. ಆದರೆ ಕಲಿ ಹಿರಣ್ಯಕಶಿಪುಗೋಸ್ಕರ ಮಾಡಿಸಿಬಿಡ್ತಾನೆ. ಅದನ್ನ ಹ್ಯಾಗೆ ಗೆಲ್ಲಬೇಕು ಅಂದರೆ, ಪ್ರಹ್ಲಾದನ ಸ್ವಂತ ಶಕ್ತಿಯಿಂದ ಗೆಲ್ಲಕ್ಕಾಗಲಿಲ್ಲ, ನರಸಿಂಹದೇವರ ಆರಾಧನೆ ಮಾಡಿದ್ದು ಕೆಲವು ಸಾಧ್ಯ ಆಯಿತು. ನರಸಿಂಹದೇವರ ಆರಾಧನೆ ಮಾಡಿದ. ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿ ಮಾಶ್ರಯೇತ. 5 ವರ್ಷದ ಹುಡುಗ ಪಾಠಕ್ಕೆ ಕಳಿಸಿದ ಏನು ಓದಿದ್ದೆ ಪ್ರಹ್ಲಾದ ಅಂದ್ರೆ ಮಾತೆತ್ತಿದ್ರೆ ದೇವರ ವಿಷಯ. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ದೇವರಲ್ಲಿ ಭಕ್ತಿ ಮಾಡಬೇಕು, ಗೆದ್ದು ಬಿಡ್ತೇವೆ. ಇದೊಂದೇ ಆತನ ಮಾತು. ಎರಡನೇ ಕೃಷಿ ಅದೊಂದು ಮಾತು ಬಿಟ್ಟು ಬೇಕಾದಾಡುವಂತವನು, ಅದೊಂದು ಮಾತು ಬಿಡುವಂತವನು ಇಲ್ಲ, ಅದನ್ನೇ ಆಡ್ತೇನೆ ಅಂತ ಅವನು ಕೊನೆಗೆ ಹಠ ಮಾಡ್ತಾನೆ. ಯಾರು ಕೊಲ್ಲಿಸೇ ಬಿಡ್ತೇನೆ ಅಂತ ಹಠ ಹೇಳ್ತಾನೆ, ಕೊಲ್ಲಿಸೇ ಬಿಡ್ತೇನೆ. ಅದಕ್ಕಾಗಿ ವಿಶ್ವ ಪ್ರಯತ್ನ ಮಾಡ್ತಾನೆ. ಬಹುಶಃ ಸ್ವಂತ ಮಗನನ್ನು ಕೊಲಿಸಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ ಒಂದೇ ಒಂದು ದಾಖಲೆ ಅಂದರೆ ಈ ಹಿರಣ್ಯಕಶಿಪು. ಸ್ವಂತ ಮಗ ಸಾಯ್ಬೇಕು, ಹೇಗಾರ ಸಾಯ್ಬೇಕು, ಸತ್ ರಿಸಲ್ಟ್ ಗೊತ್ತಾಗಬೇಕು ಅಷ್ಟು. ವೈ ಹುಕ್ಕಾರ್ ಕ್ರೂಪ್ ಪಾಸ್ ಆಗೋದು ಹೇಗಿತ್ತು ಜನ, ವೈ ಹುಕ್ಕಾರ್ ಕ್ರೂಪ್ ಕೊಲ್ಲಬೇಕು ಅವನ. ಭಾಗವತ ಪುರಾಣದಲ್ಲಿ ಬರೀ ಕೊಲ್ಲಕ್ಕೆ ಪ್ರಯತ್ನ ಪಟ್ಟ ಆಗಲಿಲ್ಲ ಅಂತ ಹೇಳಿಬಿಡ್ತಾನೆ. ವಿಷ್ಣು ಪುರಾಣದಲ್ಲಿ ಪ್ರತಿ ಸ್ಟೇಜಲ್ಲೂ ಏನು ಮಾಡ್ತೀನಿ ಗೊತ್ತೋ, ಅವನು ಬೆಟ್ಟದ ಮೇಲಿಂದ ಕೆಳಗೆ ಎಸಿರಿ ಎಸಿಜಿ ಇದ್ರು ಕರ್ಕೊಂಬರ್ತಿದ್ರು. ಪ್ರಹ್ಲಾದ ಈಗಾರ ಒಪ್ಕೋತೀಯಾ, ಮಧ್ಯೆ ಮಧ್ಯೆ ಕೇಳ್ತಿರೋದು ಗೂಂಡಾಗಳನ್ನು ಮಾಡ್ತಾರೆ ಸಿನಿಮಾ ನಾಟಕದಲ್ಲಿ, ಹೊಡೆದು ಬಿಟ್ಟು ಆಮೇಲೆ ಈಗಾರ ಒಪ್ಕೋತೀಯ ಅಂತ ಕೇಳಿ. ಆ ಟೈಪ್ ಪೊಲೀಸರು ಶಿಕ್ಷೆ ಕೊಡಬೇಕಾದ್ರೆ ಶಿಕ್ಷೆ ಕೊಡೋದು, ಒಪ್ಕೋತೀಯ ಒಪ್ಪಿದ್ರೆ ಮತ್ತೆ ಶಿಕ್ಷೆ ಕೊಡೋದು. ಆ ರೀತಿ ಮಾಡಕ್ಕೆ ಕೊಟ್ಟು ನಂದು ಈಗಾರ ಒಪ್ಕೋತೀಯ ಅಪ್ಪ ಸಾಧ್ಯನೇ ಇಲ್ಲ ಅಪ್ಪ, ಯಾಕೆ ಹೀಗೆಲ್ಲ ಮಾಡ್ತೀಯ ಅಂತ ಕೇಳಿದ್ನು. ತಿರುಗಿ ಉಪದೇಶ ಮಾಡ್ತಿದ್ದಂತೆ, ಯಾಕೆ ಹೀಗೆಲ್ಲ ಮಾಡ್ತೀಯ ನೀನೀಗ, ಎಷ್ಟು ಒಳ್ಳೆ ಗುಣ ಇಟ್ಕೊಂಡಿದ್ದಿ, ಎಷ್ಟು ಸಂಪತ್ತು ಇಟ್ಕೊಂಡಿದ್ದಿ, ದೇವ್ರ ದೋಷ ಯಾತಕ್ಕೆ ಮಾಡ್ತೀಯ. ಸಿಟ್ಟು ಬಂತಂತ ಅವನಿಗೆ. ಆಗ ಕೃತ್ಯ ಮಾಟದ ಶಕ್ತಿ ಸೃಷ್ಟಿ ಮಾಡ್ತಾನ. ಅದು ಅಂತಿಂತವರ ಇವ್ರ ಕೈಲಲ್ಲ, ವಾಮಾಚಾರ್ಯಗಳ ಕೈಲಲ್ಲ, ಭಯಂಕರ ಶುಕ್ರಾಚಾರ್ಯರು ಅಂದ್ರೆ ದೈತ್ಯ ಗುರುಗಳು, ಅವ್ರ ಕೈಲಿ ಮಾಟ ಮಾಡಿಸಿದ್ದಾನೆ ಪ್ರಹ್ಲಾದನ ಬುದ್ಧಿ ಚೇಂಜ್ ಮಾಡಿಸಕ್ಕೆ. ಇದು ಸ್ವಾರಸ್ಯ ಅಂದ್ರೆ ಈ ಮಾಟ ಮಂತ್ರಗಳೆಲ್ಲ ಆಗಿನ ಕಾಲದ ಬಂದ ಪದ್ಧತಿಗಳು. ತನ್ನ ಮಗನ ಬುದ್ಧಿ ಬದಲಾಗಬೇಕು. ಕೃತ್ಯ ಅಂದ್ರೆ ದೊಡ್ಡ ಮಾಟದ ಪಿಶಾಚಿ ಶಕ್ತಿ ಅದು. ಅಂಬರೀಷರ ಮೇಲೆ ದುರ್ವಾಸರು ಉಪಯೋಗ ಮಾಡ್ತಾರಲ್ಲ ಅಂತ ಅದು ಬಂತಂತೆ. ಆಗ ಪ್ರಹ್ಲಾದ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಸಾಕ್ಷಾತ್ ನಾರಾಯಣ ಬಂದನಂತೆ, ಬಂದ ಚಕ್ರದ ತುಂಡು ತುಂಡು ಮಾಡಿ ಹಾಕ್ಬಿಟ್ಟಂತೆ. ಇದೆಲ್ಲ ಭಾಗವತದಲ್ಲಿ ಹೇಳೋದಲ್ಲ, ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಎಲ್ಲ ದೈತ್ಯ ಸಿಗ್ರು ತುಂಡು ಮಾಡಿ, ವಿಷ್ಣು ಚಕ್ರ ತುಂಡು ಮಾಡಿದ್ರೆ ಅಲ್ಲಿ ಹೇಳ್ತಾರೆ, ವಿಷ್ಣು ಚಕ್ರ ತುಂಡು ಮಾಡಿಬಿಡ್ತಾರೆ. ಆಶ್ಚರ್ಯ ಆಯ್ತು ಎಲ್ರಿಗೂ ಕೂಡ. ಆ ಚಕ್ರ ಸುಮ್ಮನಾಗಲಿಲ್ಲಂತೆ, ಹಾಗೆ ಹಿರಣ್ಯಕಶಿಪು ಕಡೆ ಹೊರಡುತ್ತಂತೆ. ಅವು ಶುಕ್ರಾಚಾರ್ಯ ಬಿಟ್ಟರೆ ಅವ್ರ ಕಡೆಗೆ ಹೋಯ್ತಂತೆ. ತಕ್ಷಣ ಪ್ರಹ್ಲಾದ ಪ್ರಾರ್ಥನೆ ಉಂಟು, ದಯವಿಟ್ಟು ಅವ್ರನ್ನ ಏನು ಮಾಡಬೇಡ ಎಂತ ಪ್ರಹ್ಲಾದ ಲೆಕ್ಕ ಹಾಕಿ. ಕೊನೆಗೆ ಭಾಗವತಲ್ಲಿ ಕೇಳುತ್ತೇವೆ, ಇಂಥ ಸದ್ಗತಿ ಆಗಬೇಕು ಅಂತ ಕೇಳಿದ್ದನ್ನು ಕೇಳುತ್ತೇವೆ. ಪ್ರತಿ ಸ್ಟೇಜಲ್ಲೂ ಕೂಡ ತಂದೆ ತೊಂದರೆ ಆಗಬಾರದು, ಅವನೇನೇ ಆಗಿರಲಿ ಸಾಧನ ಶರೀರ ಕೊಟ್ಟವನು. ಈ ಥರ ಯೋಚನೆ ಮಾಡ್ತಾನೆ ಪ್ರಹ್ಲಾದ. ದಯವಿಟ್ಟು ನರಸಿಂಹದೇವರೇ, ಆ ಗುರುಗಳನ್ನು ಕೊಲ್ಲಬೇಡಿ ಪಾಪ, ಅವರೇನು ಸ್ವಂತ ಮಾಡಿದ್ದಲ್ಲ, ಅವರು ನಮ್ಮ ಅಪ್ಪ ಹಿಡಿದಂತೆ ಮಾಡಿದ್ದಾರೆ ಹೊರತು ಅವ್ರನ್ನ ಕೊಲ್ಲಬೇಡಿ. ಈ ಪೋಸ್ಟ್ ಮೇಲೆ ಲೆಟರ್ ಕೊಟ್ಟಂತ ಅವನ್ನೇ ಹೊಡೆದ್ಬಿಟ್ರೆ ಏನು ಮಾಡ್ಬೇಕಾಗ. ಬ್ಯಾಡ್ ನ್ಯೂಸ್ ಬಂದು ಪೋಸ್ಟ್ ಮೇಲೆ ಹೊಡೆದ್ರೆ ಯಾರು ಕೆಲಸಕ್ಕೆ ಸೇರೋದಿಲ್ಲ. ಆಮೇಲೆ ಡೆಲಿವರ್ ಮಾಡಿದ್ದಾರೆ ಅಷ್ಟೇ ಪಾಪ ಅವರು. ನಮ್ಮ ಅಪ್ಪ ಹೇಳಿದ್ರೆ ಅವರೆಲ್ಲ ಪರಾಧೀನರಾದ್ದರಿಂದ ಅವ್ರಿಗೆ ಶಿಕ್ಷೆ ಕೊಡಬೇಡ. ತಮಾಷೆ ಅಂದರೆ ತನ್ನ ಅಂಥ ದುಃಖದ ಮಧ್ಯವೂ ಎಂಥ ವಿವೇಕ ಇತ್ತು ಆತನಿಗೆ. ಯಾರಿಂದ ಏನಾಯಿತು ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕೆ ಹೊರತು ಅತಿ ಪ್ರಸಂಗ ಮಾಡಬಾರದು. ಅದಕ್ಕೆ ದಯವಿಟ್ಟು ಏನು ಮಾಡಬೇಡಿ. ನಿಮ್ಮಪ್ಪ ನೋಡಿದ್ರೆ ಅಯ್ಯೋ ದಯವಿಟ್ಟು ಅಪ್ಪನ ಹೊಡಿಬೇಡಿ ಪಾಪ, ಅವನಿಗೆ ಬುದ್ಧಿ ಕೆಟ್ಟೋಗಿದೆ ಅಷ್ಟೇನೆ. ಒಳಗೆ ಜಯ ಇದ್ದಾನಲ್ಲ ಅವನಿಗೆ ಬುದ್ಧಿ ಕೆಟ್ಟೋಗಿಬಿಟ್ಟಿದೆ, ದಯವಿಟ್ಟು ಅವನೇನು ಮಾಡಬೇಡ. ಇದೆಲ್ಲ ಪ್ರಹ್ಲಾದರುಗಳು ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ. ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಸ್ತೋತ್ರ ಮಾಡ್ತಾ ಹೋಗಬೇಕು, ರಕ್ಷಣೆ ಆಗಬೇಕು. ನಾನು ರಕ್ಷಣೆ ಆಗಬೇಕು, ಇನ್ನೊಬ್ರು ಸಾಯಿಬಾರ್ದು. ಇವು ಟೆರರಿಸ್ಟ್ ಕಲ್ತ್ಕೋಬೇಕಾದ್ರ ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಪ್ರಹ್ಲಾದ ನೇತೃತ್ವ ಕೂಡ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಹೊರತು ಡಿಸ್ಟ್ರಕ್ಟಿವ್ ಅಲ್ಲ. ಈ ಪಾಂಡವರೇ ಅಂತ ಕೌರವರು ನಾಶ ಮಾಡ್ತಾರೆ ಅಂದರೆ ಕೌರವ ಪರಮ ದುಷ್ಟರು, ನಾಶ ಆಗಲೇಬೇಕು ಅವರು. ಇದು ಹಿರಣ್ಯಕೇಶವರು ಇಬ್ಬರಿದ್ದಾರಾದ್ರಿಂದ ತಂದೆ ಸಂಬಂಧ ಬೇರೆ ಇದೆ. ತಂದೆ ಸಂಬಂಧ ಲೋಕದೃಷ್ಟಿಯಲ್ಲಿ ಪಿತೃದೇವೋ ಭವ, ಅದು ವಿರೋಧ ಮಾಡಬಾರದು. ಇನ್ನೊಂದು ಕಡೆ ಏನಿದೆ, ಮಾತೃದೇವೋ ಭವ, ಅದಕ್ಕೂ ವಿರೋಧ ಮಾಡಬಾರದು. ಚೇತ ಸ್ವರೂಪತ ಒಳ್ಳೆಯವನು, ಅದಕ್ಕೂ ವಿರೋಧ ಆಗಬಾರದು. ಅವನಿಗೆ ಬುದ್ಧಿ ಬರಬೇಕಷ್ಟೆ. ಅದು ಪ್ರಹ್ಲಾದನ ಒಂದು ಟ್ರೀಟ್ಮೆಂಟ್ ಅರ್ಥ ಮಾಡಿಕೊಂಡ್ರೆ ಅದು ಎರಡು ಸಮಸ್ಯೆ ಇತ್ತು. ತಾನು ಬದುಕಬೇಕು, ಉಳಿದವರು ಕೆಟ್ಟದಾಗಬಾರದು ಅನ್ನೋ ಯೋಚನೆ ಮಾಡಿದನಲ್ಲ. ನರಸಿಂಹ ರೂಪದಿಂದ ಎರಡನ್ನೂ ಸಾಧಿಸಿದ ಪುಣ್ಯಾತ್ಮ ಪ್ರಹ್ಲಾದ. ಆದ್ದರಿಂದ ಒಳ್ಳೆಯದರ ಸಾಧನೆಗೂ ನರಸಿಂಹದೇವರು ಬೇಕು, ಕೆಟ್ಟದರ ವಿನಾಶಕ್ಕೂ ನರಸಿಂಹದೇವರು ಬೇಕು. ಎಷ್ಟೋ ದಿವಸ ಕಳೀತು, ಕೊನೆಗೆ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಇದು ಮುಖ್ಯ. ಪ್ರಹ್ಲಾದನಿಗೆ ಏನೋ ಸ್ವಲ್ಪ ಸ್ವಲ್ಪ ಆಯ್ತಪ್ಪ, ಕೈ ಮುರಿತು, ಕಾಲು ಮುರಿತು ಅಂತ ತಡೆದ ಗ್ರೇಟ್ ಥಿಂಗ್. ಆಕ್ಸಿಡೆಂಟ್ ಬಿದ್ದು ಎರಡು ಕಾಲ ಹೋಗಿರ್ತಾರೆ, ಎರಡು ಕಾಲು ಮುರಿದೋಗಿರ್ತವೆ. ಹೀಗಾಯ್ತಲ್ಲ, ಎಷ್ಟೋ ವಾಸಿರಿ ಪ್ರಾಣ ಹೋದವರಿದ್ದಾರೆ ಅಂತ ಹೇಳ್ತಾರೆ. ಅದೇ ಸಮಾಧಾನ ಪಡ್ಕೋತಾರೆ ಪಾಪ. ಪ್ರಹ್ಲಾದನ ಏನಿಲ್ಲ, ಒಂದು ಕೂದಲು ಕೊಂಕಲಿಲ್ಲ ಅಷ್ಟೇ ಅಲ್ಲ, ತೇಜಸ್ ಎವ್ರಿ ಟೈಮ್ ಜಾಸ್ತಿ ಆಗ್ತಾ ಇತ್ತಂತ. ಅದು ಮುಖ್ಯ. ಏಕಾಶಿ ಉಪವಾಸ ಮಾಡ್ತಾ ಹೋದಂತೆ ಬಾಡಿ ವೀಕ್ ಆಗ್ತದೆ, ಮುಖದಲ್ಲಿ ವರ್ಚಸ್ಸು ಬರುತ್ತೆ. ನೆನಪಿರಬೇಕಾಗ, ಪರೀಕ್ಷೆ ಮುಗಿಸೋ ಬಂದಿರ್ತಾನೆ ಹುಡುಗ, ಎಷ್ಟು ಡಲ್ ಆಗಿರ್ತಾನೆ ಗೊತ್ತಾಗ, ಅಷ್ಟು ಸ್ಟ್ರೈನ್ ಆಗಿರ್ತದೆ. ಆದರೆ ಎಷ್ಟು ಬ್ರೈಟ್ ಆಗಿರ್ತದೆ, ಸರಿಯಾಗಿ ಮಾಡಿಬಿಟ್ಟಾಗ ಎಷ್ಟು ಬ್ರೈಟ್ ಆಗಿರ್ತಲ್ಲ ಆ ಟೈಪ್. ಪ್ರಹ್ಲಾದರ ಕಾಂತಿ ಜಾಸ್ತಿ ಆಗ್ತಾ ಇತ್ತ ಹೊರತು ಕಡೆ ತಿಂದವನು ಉಚ್ಚಾವಡಿ ತಿಂದಿರ್ತಾನೆ, ಎದುರು ಡಲ್ಲ ಕಾಣಿಸ್ತಾನೆ. ತಮಾಷೆ ಅಂತ ಕೇಳಿದ್ರೆ ಅಷ್ಟು ಡಲ್ಲ ಕಾಣಿಸ್ತಾನೆ, ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಾನೆ ಪ್ರಹ್ಲಾದ. ಆಶ್ಚರ್ಯ ಆಯ್ತು ಹಿರಣ್ಯಕಶಿಪು, ಇಷ್ಟು ಮಾಡಿದ್ರೆ ಸಾಯಲಿಲ್ಲ, ಕೈಕಾಲು ಮುರಿಲಿಲ್ಲ, ಕೂದಲು ಕೊಂಕಲಿಲ್ಲ, ಹೋಗಲಿ ಅಂದ್ರೆ ತೇಜಸ್ ಜಾಸ್ತಿ ಆಗ್ತದೆ. ಏನಿದ್ರು ಗುಟ್ಟು ಅಂದ್ರೆ ನರಸಿಂಹದೇವರ ಆರಾಧನೆ ಅಂತ ಹೇಳಿದ್ದಾರೆ. ನರಸಿಂಹದೇವರು ಕುಲದೇವರು ಎಂಬುದು ಎಷ್ಟು ಜನ ಇದ್ದರು, ಲಕ್ಷಾಂತರ ಜನ ಇದ್ದಾರೆ. ಇವತ್ತು ನಾಸ್ತಿಕರಲ್ಲೂ ಕೂಡ ನರಸಿಂಹದೇವರು ನಮ್ಮ ಕುಲದೇವರು ಅಂತ ಹೇಳ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಇನ್ನೂ ಆಶ್ಚರ್ಯ ಅಂದ್ರೆ ಅತಿ ಹೆಚ್ಚು ಉಪಾಸನೆ ಮಾಡ್ತಕ್ಕಂಥ ನರಸಿಂಹ ರೂಪನೇ. ದೊಡ್ಡ ಕ್ಷೇತ್ರ ನರಸಿಂಹ ಕ್ಷೇತ್ರಗಳು ಭಾರಿ ಜಾಸ್ತಿ ಇರೋದು. ಹತ್ತಿರದ ದೇವರಾಯನದುರ್ಗ ತಗೊಳ್ಳಿ ನೀವೀಗ, ಆ ಶೂರ್ಪಾಲಿ ಕ್ಷೇತ್ರ ಇದೆ, ದಕ್ಷಿಣ ಕರ್ನಾಟಕ ಉತ್ತರ ಕನ್ನಡ ಸಿಕ್ಕಾಪಟ್ಟಿ ಕ್ಷೇತ್ರಗಳು. ಮುಳುಬಾಗಿಲು ಹೋದ್ರೆ ಮತ್ತೆ ನರಸಿಂಹದೇವರು, ಮತ್ತೆ ತಿರುಪತಿಯಲ್ಲೂ ನರಸಿಂಹದೇವರ ಚಿತ್ರ ಇದ್ದಿದೆ. ಅಹೋಬಲ ನರಸಿಂಹ ಭಾರಿ ಪ್ರಸಿದ್ಧ. ನವನಾರಸಿಂಹ ಬೇರೆ ಕತ್ತಿಗತ್ತೆ, ನವನಾರಸಿಂಹ ಕ್ಷೇತ್ರ ಅಂತಿದೆ. ಎಷ್ಟು ನರಸಿಂಹದೇವರಿದ್ದಾರೋ ಲೆಕ್ಕನೇ ಇಲ್ಲ. ಅಷ್ಟು ನರಸಿಂಹದೇವರು ಉಪಾಸನೆ ಮಾಡಿದ್ರು ಕೂಡ ಜನಕ್ಕೆ ಆ ತತ್ವ ಅರ್ಥ ಆಗಿಲ್ಲ. ನರಸಿಂಹದೇವರ ಜನ ಯಾತಕ್ಕೆ ಆರಾಧನೆ ಮಾಡ್ತಾರೆ ಅಂದ್ರೆ ಭಯ, ಅಪ್ಪ ನೋಡಿದ್ರೆ ಭಯ ಆಗಿಬಿಡುತ್ತಲ್ಲ, ಅದಕ್ಕೆ ಆರಾಧನೆ ಮಾಡ್ತಾರೆ ಹೊರತು ಎಷ್ಟು ಪ್ರಯೋಜನ ಇದೆ ಅಂತ ಅರ್ಥ ಮಾಡಿಕೊಂಡಿಲ್ಲ. ನರಸಿಂಹದೇವರು ಉಗ್ರ, ಎಲ್ಲರಿಗೂ ಉಗ್ರನಲ್ಲ ಆತ. ಉಗ್ರೋಪಿ ಅನುಗ್ರಹೇವಾಯಂ ಸ್ವಭಕ್ತಾನಾಂ ನೃಕೇ ಸರಿ ವಾದಿರಾಜ ಸ್ವಾಮಿಗಳು ಬರೆಯುತ್ತಾರೆ. ಭಕ್ತರಿಗೆ ಪರಮಾತ್ಮ ಅತ್ಯಂತ ಶಾಂತ, ಅಭಕ್ತರಿಗೆ ಭಾರಿ ಕ್ರೂರ. ಹೇಗೆ ಒಪ್ಪಬೇಕಾದ್ರೆ ಒಳ್ಳೆ ದೃಷ್ಟಾಂತ ಕೊಡ್ತಾರೋ ಅವರು. ಕೇಸರೀವ ಸ್ವಪೋತಾನಂ, ಸಿಂಹ ಬೇರೆಯದಕ್ಕೆ ಭಾರಿ ಉಗ್ರ, ತನ್ನ ಮರಿಗಳು ಮೈಮೇಲೆ ಕೂತ್ಕೊಂಡು ಓಡಾಡ್ತಿರ್ತಾವೆ, ಅದ್ರ ಮೇಲೆ ಮೈಮೇಲೆ ಕೊಡೋದ್ರು, ಇದು ಮಾಡೋದೇನು, ಉಚ್ಚುಚ್ಚ ಬೇಡ ಸುಮ್ಮನೆ ಕೂತಿರ್ತಾನೆ ಸಿಂಹ, ಆಟ ಆಡ್ತಾ ಇರೋದು. ಭಕ್ತವತ್ಸಲ ಪರಮಾತ್ಮ, ಭಕ್ತರಿಗೆ ಅನುಗ್ರಹ, ದ್ವೇಷಿಗಳಿಗೆ ಉಗ್ರ ಅಂತ ಕರೀತಾರೆ. ಅನೇಕ ಜನರು ನರಸಿಂಹದೇವರನ್ನ ಕಾಟ ಕೊಡದೇ ಇರಲಿ ಅಂತ ಪೂಜೆ ಮಾಡೋರೇ ಜಾಸ್ತಿ. ಕಾಟ ಕೊಡೋರಲ್ಲ, ಕಾಟ ಬಿಡಿಸ್ತಾರೆ ನಮ್ಮ ಕಾಟಗಳನ್ನು ಅಂತ ಹೇಳ್ತಾರೆ. ಎಷ್ಟೋ ನಮಗೆ ಕಾಟಗಳಿದ್ರೆಲ್ಲ ಬಿಡಿಸಿಬಿಡ್ತಾರೆ ನರಸಿಂಹದೇವರು. ನಿರ್ವಿಘ್ನವಾಗಿ ನಮ್ಮ ಕೆಲಸಗಳು ಯಶಸ್ಸಿನತ್ತ ಸಾಗಬೇಕು ಅಂತಿದ್ರೆ ನರಸಿಂಹದೇವರ ಆರಾಧನೆಯನ್ನು ತಪ್ಪದೇ ಮಾಡಬೇಕು ಅನ್ನೋ ತತ್ವವನ್ನು ಅಷ್ಟು ಸ್ಪಷ್ಟವಾಗಿ ಹೇಳಿದಂತಹ ಭಾಗ ವಿಶೇಷವಾಗಿ ಈ ನರಸಿಂಹ ಪುರಾಣ ಮತ್ತು ಭಾಗವತದ ಈ ಸಪ್ತಮಸ್ಕಂಧದ ಭಾಗ. ನರಸಿಂಹ ಪುರಾಣ ಪೂರ್ತಿ ನರಸಿಂಹದೇವರ ವಿಷಯನೇ, ವಿಷ್ಣು ಪುರಾಣದಲ್ಲೂ ಬರುತ್ತೆ, ಅದರಲ್ಲೂ ಹೆಸರೇ ನರಸಿಂಹ ಪುರಾಣ. ಅದಕ್ಕೆ ಮತ್ತೆ ಹೆಸರೇ ನರಸಿಂಹ ಪುರಾಣ. ನರಸಿಂಹ ಸ್ಕಂಧ ಭಾಗವತ ಸಪ್ತಮಸ್ಕಂಧ ನರಸಿಂಹ ಪುರಾಣ, ಅದರಲ್ಲಿ ಅನೇಕ ವಿಚಾರಗಳನ್ನ ಪ್ರಹ್ಲಾದರ ಬಗ್ಗೆ ಮತ್ತೆ ಹೇಳ್ತಾರೆ. ಆತ ಹುಟ್ಟಬೇಕಾದ್ರೇ ವೈಷ್ಣವನಾಗಿ ಹುಟ್ಟಿದ, ಇದು ಮುಖ್ಯ. ಸಾಯೋದಕ್ಕಿಂತ ಮುಂಚೆ ವೈಷ್ಣವರಾಗರೇ ಕಡಿಮೆ, ಅದು ವೈಷ್ಣವನಾಗಿ ಹುಟ್ಟಿದನಂತೆ ಪ್ರಹ್ಲಾದೋ ಜನ್ಮ ವೈಷ್ಣವ. ಆಚಾರ್ಯರ ಮಾತು, ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ನರಸಿಂಹ ಪುರಾಣದಲ್ಲಿ ಮಾತನ್ನು ಹೇಳುತ್ತೇವೆ. ಆಚಾರ್ಯ ಪ್ರಹ್ಲಾದೋ ಭಗವತ್ ಪ್ರಿಯ ಅಂತ ಹೇಳಿ ಅನುವಾದ ಮಾಡಿ, ಭಗವತ್ ಪ್ರಿಯ ಅಂದ್ರೆ ವೈಷ್ಣವ. ಅದಕ್ಕೆ ದೃಷ್ಟಾಂತ ಹೇಳ್ತಾರೆ, ಕೆಟ್ಟ ಕೇಳಿರ್ತೀರಿ. ಪ್ರಹ್ಲಾದ ಇನ್ನು ಗರ್ಭದಲ್ಲಿ ಕೂತಿರ್ತಾನಷ್ಟೇ, ಗರ್ಭದಲ್ಲಿ ಕೂತಿರ್ತಾನೆ. ಹಿರಣ್ಯಕಶಿಪನ ಗರ್ಭ, ಇನ್ನು ತಾಯಿ ಗರ್ಭಕ್ಕೆ ಹೋಗಿಲ್ಲ, ಹಿರಣ್ಯಕಶಿಪನೊಳಗಿರ್ತಾನೆ. ಆಗ ಹಿರಣ್ಯಕಶಿಪ ತಪಸ್ಸಿಗೆ ಅಂತ ಹೋಗ್ತಾನೆ, ತಪಸ್ಸಿಗೆ ಅಂತ ಹೋಗಿ ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ ಕಥೆನ, ಭಾಗವತದಲ್ಲಿ ಬಂದಿಲ್ಲ, ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಹೋದ ತಕ್ಷಣ ಅವನು ವಾಪಸ್ ಬಂದ್ಬಿಡ್ತಾನೆ ಮತ್ತೆ. ಆಗ ಕೈಯಾದು ಕೇಳ್ತಾಳೆ, ಯಾಕೆ ಇಷ್ಟೆಲ್ಲ ತಪಸ್ಸಿಗೆ ಅಂತ ಹೋದ್ರಲ್ಲ, ಯಾಕೆ ವಾಪಸ್ ಬಂದಿರುತ್ತೆ ಕೇಳಿದರೆ, ನನಗೆ ಅಪಶಕನ ಆಯಿತು ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಅವನಿಗೂ ಅಪಶಕನ ಮತ್ತೆ, ನಾಸ್ತಿಕರು ಜೊತೆ ನಿತ್ಯ ಭವಿಷ್ಯ ನೋಡ್ತಾರಲ್ಲ ಆ ಟೈಮ್, ಭವಿಷ್ಯ ನೋಡ್ತಾರೆ, ಭವಿಷ್ಯ ಕೊಡದ ದೇವರು, ದೇವರು ಬಿಟ್ಟುಬಿಡ್ತಾರೆ, ದೇವ್ರ ಪೂಜೆ ಬಿಟ್ಟು ಭವಿಷ್ಯ ನೋಡಿ, ಏನೋ ಪರೀಕ್ಷೆಗೆ ಕೂಡ ರಿಸಲ್ಟ್ ನೋಡಿದಾಗ ಆಗುತ್ತೆ ಅಷ್ಟೇ. ಪರೀಕ್ಷೆಗೂ ರಿಸಲ್ಟ್ ನೋಡಿದ್ದು ನೋಡಿದ್ದೆ, ಪ್ರತಿ ನಗರಲ್ಲ ಪರೀಕ್ಷೆ ಇಲ್ಲ, ಕೂತಿಲ್ಲ ಸುಮ್ಮನೆ ನೋಡ್ತೀನಿ, ಇದೇನು ಅರ್ಥ ಅದಕ್ಕೆ. ಕೆಲವು ಲಾಟ್ರಿ ಟಿಕೆಟೇ ತೊಗೊಂಡಿರೋದಿಲ್ಲ, ಲಾಟ್ರಿ ನೋಡಿದ್ದೇ ನೋಡಿದ್ದೆ, ಪ್ರತಿ ಸತ್ ಬಂದಾಗ ಲಾಟ್ರಿ ನೋಡ್ತಿರೋದು. ಯಾವ ಜನ್ಮಕಾರ ಹೊಡೆಯುತ್ತ ಅದು ಒಂದು, ದೇವ್ರ ಪೂಜೆ ಬಿಟ್ಟು ಜ್ಯೋತಿಷ್ಯ ನೋಡೋದು, ದೇವ್ರ ಪೂಜೆ ಬಿಟ್ಟು ವಾಸ್ತು ನೋಡೋದು ಅಂದ್ರೆ ಅದು ಪರೀಕ್ಷೆ ಕೊಡದೆ ಮಾಡಿದ ಕೆಲಸವಲ್ಲ. ವೇದಾಂಗಗಳವೆಲ್ಲ ಕೂಡ ವೇದ ಒಪ್ಪಿದವರಿಗೆ ಅದೇ ಹೊರತು, ವೇದ ಒಪ್ಪದೇ ಇದ್ದವರು ಯಾವ ಜ್ಯೋತಿಷ್ಯ ತಗೊಂಡು ಏನ್ ಮಾಡ್ತೀರಿ? ಹಿರಣ್ಯಕಶಿಪು ಅಂತವನು ಜ್ಯೋತಿಷ್ಯ ಬೇಕಿತ್ತ ಅವನಿಗೆ, ಒಳ್ಳೆ ಮುಹೂರ್ತ ನೋಡ್ಕೊಂಡೆ ಹೋಗಿದ್ದ, ವಾಪಸ್ ಬಂದ. ಯಾಕೆಂದ್ರೆ ಇಲ್ಲ, ಅಪಶಕನ ಆಯ್ತು ಅಂದ್ಬಿಟ್ಟ. ಏನು ಅಂದ್ರೆ ಅಯ್ಯೋ ಭಾರಿ ಅಪಶಕನ, ಹೇಳೋದಕ್ಕೆ ಆಗಲ್ಲ ಅಂದ್ಬಿಟ್ಟ. ಆಯ್ತು ಸುಮ್ಮನೆ ಆಗ್ಬಿಟ್ಲೆ ಪಾಪ, ಮತ್ತೊಂದು ಮುಹೂರ್ತ ಇಟ್ಕೊಂಡ, ಮತ್ತೆ ಹೋದ, ಮತ್ತೆ ವಾಪಸ್ ಬಂದ. ಯಾಕೆ ಮತ್ತೆ ಅಪಶಕನ ಆಯ್ತು ಅಂದ, ಮೂರಾಗಿ ಸರ್ತಿ ಆಯ್ತು. ಅವಾಗ ಹೆಂಡತಿ ಕೇಳಿದ್ ಏನ ಅಪಶಕನ ಕೇಳ ಹೇಳ್ಯಾರು ಹೇಳ್ಬಾರ್ದು, ಕೊನೆ ಪಕ್ಷ ಕೇಳ್ಯಾರು ಕೇಳ್ತೀರಿ, ಅಯ್ಯೋ ಭಾರಿ ಕೆಟ್ಟದು, ಹೇಳೋದಕ್ಕೆ ಭಾರಿ ಅಸಹ್ಯ ಆಗತ್ತೆ ಅಂತ ಹೇಳಿದ. ಒತ್ತಾಯ ಮಾಡಿದ್ರು ಹೇಳಿದ್ರು, ಮತ್ತೆ ನಿಶ್ಚಯ ಗೊತ್ತಾಗೋದು ಯಾವಾಗ ಅಂದ್ರೆ, ಇನ್ನೇನೇ ಇಲ್ಲ, ನಾನು ಯಾವ ಜಾಗದೊಳಗೆ ತಪಸ್ ಮಾಡ್ಲಿಕ್ಕೆ ಅಂತ ಕೂಡ್ಲಕ್ಕೆ ಹೋಗ್ತೇನೆ, ಅಲ್ಲಿ ಮತ್ತೆ ತಯಾರಿ ವೇದಿಕೆ ಮಾಡಿಸ್ಕೊಳ್ತಿದ್ದ ಒಂದು ಕೂಡ್ಲಕ್ಕೋಸ್ಕರ, ಅಲ್ಲಿ ಕೂಡ್ಲಕ್ಕೆ ಅಂತ ಹೋಗ್ತೇನೆ. ಮೇಲೊಂದು ಮರ, ಎರಡು ಪಕ್ಷಿಗಳು ಬರುತ್ತಲ್ಲಿ, ಕುತ್ಕೊಂಡೊಂದು ಮಾತಾಡುತ್ತೆ ಆಡುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ, ವಾಪಸ್ ಬಂದ್ಬಿಡ್ತೇನೆ ಅಂತ ಹೇಳ್ತಾನೆ. ಅವ್ರಿಗೆ ಆಶ್ಚರ್ಯ, ಏನಂತ ಕೆಟ್ಟ ಮಾತಾಡುತ್ತೆ ಬಹುಶಃ, ಏನದು ಅಂತ ಕೇಳಿದ್ರೆ, ಅಯ್ಯೋ ಭಾರಿ ಸಂಕಟ, ಹೇಗೆ ಹೇಳಬೇಕು ಅಂತ ಹೇಳಿ ಹೇಳುತ್ತೆ, ಓಂ ನಮೋ ನಾರಾಯಣಾಯ ಅಂತ ಹೇಳುತ್ತದೆ, ಇದು ಅಭಿಷೇಕನಂತ ಅವನು ಪಾಲಿಗೆ, ಅದಕ್ಕೆ ವಾಪಸ್ ಬಂದ್ಬಿಡ್ತೇನೆ. ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜನ ಎಷ್ಟೋ ದಿನ ಇದ್ದಾರೆ, ಸಂಧ್ಯಾನ ಮಾಡಿದ್ರೆ ಅಭಿಷೇಕನ ಅವರಿಗೆ ಪಾಪ, ದೇವ್ರ ಪೂಜೆ ಆಶೆ, ಗಂಟೆ ಬಾರಿಸಿ ಸಿಟ್ಟು ಬಂದ್ಬಿಡುತ್ತಾರೆ, ಮೆಲ್ಲಗೆ ಬಾರಿಸ್ರಿ ಆ ಟೈಪು, ಟಿ ವಿ ಗಟ್ಟಿಯಾಗಿ ಹಾಕ್ಬಿಡ್ತಾರೆ ವಾಲ್ಯೂಮ್ ಬೇಕಾದ್ರೆ, ಇದನ್ನ ಮೆಲ್ಲಗೆ ಹಾಕಿದ್ರೆ ಗಂಟೆ ಮೆಲ್ಲಗೆ ಬಾರಿಸು, ಇವರು ಹೆದರಿಕೊಂಡು ಹೀಗೆ ಹೀಗೆ ಬಡಿಸೋದ ಬಾರಿಸ್ತಿರ್ತಾರೆ. ತಪ್ಪದು, ಗಂಟೆ ಬಾರಿಸಿದ್ರೆ ಅವಸರ ಶಕ್ತಿ ಹೋಗ್ಬಿಡುತ್ತೆ, ಇವ್ರು ಗಂಟೆ ಸಹಿಸೋದಲ್ಲಿ ಇವರೇ ಅವಸರರು ಅಂತ ಅರ್ಥ. ಗಂಟೆ ಶಬ್ದ ಯಾರಿಗೆ ಆಗೋದಿಲ್ವಲ್ಲ, ಹಸುರರಿಗೆ ಆಗೋದಿಲ್ಲ ಗಂಟೆ ಶಬ್ದ ಯಾವಾಗಲೂ. ಆಗಮಾರ್ಥಂತು ದೇವಾನಾಂ, ಗಮನಾರ್ಥಂತು ರಕ್ಷಸಾಂ, ಗುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ. ಆಗ ಆ ಕ್ಷಣ ಏನಾಯ್ತು ಅಂದ್ರೆ ಹೇಳ್ತಾರೆ, ಆ ಕ್ಷಣ ಏನಾಯ್ತು ಅಂದ್ರೆ, ಆ ಬರ್ತಿದ್ದ ಪಕ್ಷಿಗಳು ಪಕ್ಷಿಗಳಲ್ಲ, ನಾರದರು ಗಾಲವರು ಬರ್ತಿದ್ರಂತೆ ಆ ರೂಪದಲ್ಲಿ ಬಂದು, ಓಂ ನಮೋ ನಾರಾಯಣ ಅಂತ ಹೇಳ್ತಿದ್ರು. ಇವರು ಕಿವಿ ಬಿಡ್ತು, ಇವನೇ ತಗೊಂಡು ನನಗೆ ಹೇಳ್ತಾ ಇರ್ತದೆ, ಇವರಿಗೆಲ್ಲ ಒಳ ಪ್ರಹ್ಲಾದನ ಕೆಡಿಸ್ಲಿ ಅಂತ ಹೇಳ್ತಿದ್ರಂತ ಪಾಪ. ಗರ್ಭದಲ್ಲಿದ್ದ ಪ್ರಹ್ಲಾದ ಉಪದೇಶ ಮಾಡಿದ್ ಗೊತ್ತೇ ಇದೆ ನಾರದ್ರೆ ಹೇಗಿದ್ರು ಕೂಡ. ಓಂ ನಮೋ ನಾರಾಯಣಾಯ ಅಂತ ಹೇಳಿದ ತಕ್ಷಣ ಏನಾಯ್ತು ಗೊತ್ತಾ, ಹಿರಣ್ಯಕಶಿಪನ ದೇಹ ಅಂತ ಕೈಯಾದ ಆಗ ಶಿಫ್ಟ್ ಆದಂತೆ ಪ್ರಹ್ಲಾದ. ತಮಾಷೆ ಈತ ತಪಸ್ಸಿ ಮುಹೂರ್ತ ಈತ ನೋಡ್ತಿದ್ದಾನೆ, ಗರ್ಭ ಪ್ರವೇಶಕ್ಕೆ ಆತ್ಮುಹೂರ್ತ ನೋಡ್ತಾ ಕೂತಿದ್ದಾನೆ. ತಂದೆ ಬಾಯಿಲಿ ಒಂದು ಒಳ್ಳೆ ಮಾತು ಬರಲಿ ಹೋಗಬೇಕಂತ ಕಾಯ್ತಿದ್ದಂತೆ. ಓಂ ನಮೋ ನಾರಾಯಣ ಬಂತಾರೆ, ಪೂರ್ವಪಕ್ಷ ಆರ್ವಾದ ಮಾಡ್ದ ಮಾಡ್ದ ಪಾಪವನು ತಷ್ಟ ಒಳಗೆ ಬಂದ್ಬಿಟ್ಟನ. ಅದಕ್ಕೆ ಜನ್ಮ ವೈಷ್ಣವಹ ಇದು ಅರ್ಥ ಮಾಡಿಕೊಂಡ್ರೆ ನಮಗದು ಅಭ್ಯಾಸ ಆಗಲಿ ಅಂತಾನೆ. ಗರ್ಭಿಣಿಯರಿಗೆ ಮುದ್ರಾಧಾರಣೆ ಮಾಡಿಸ್ತಾರೆ, ತಪ್ತ ಮುದ್ರಾಧಾರಣೆ ಮಾಡಿಸ್ತಾರೆ. ಅದಕ್ಕೆಂದ್ರೆ ವೈಷ್ಣವ ಸಂಸ್ಕಾರ ಆಗಬೇಕು ಅಂತ ಹೇಳ್ತಾರೆ ಆಚಾರ್ಯ ಹೇಳ್ತಾರೆ. ಗರ್ಭಸ್ಥ ಏನಲಬ್ಧ ಹರೇ ದೀಕ್ಷ ಮುಷಿತಾಸ್ತೆ ಸುದೂಷಿತ. ಗರ್ಭದಲ್ಲಿದ್ದಾಗ ಯಾರಿಗೆ ಬಂದು ವೈಷ್ಣವ ಸಂಸ್ಕಾರ ಆಗೋದಿಲ್ಲ ಅವ್ರು ಎಷ್ಟು ದುರ್ದೈವಗಳು ಅಂತ ಕರೀತಾರೆ. ಅಂದ್ರೆ ಒಳ್ಳೆ ವೈಷ್ಣವ ಸ್ತ್ರೀ ಆದರೆ ಗರ್ಭದಲ್ಲಿದ್ದಾಗಲೇ ಅವರಿಗೆ ಮುದ್ರಾಧಾರಣೆ ಆಗಿರುತ್ತಲ್ಲ, ಮಗುವಿಗೆ ಮುದ್ರಾಧಾರಣೆ ಬರುತ್ತೆ. ಅದು ಶಾಸ್ತ್ರ ಒಪ್ಪಿಕೊಂಡಿದೆ. ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರದಲ್ಲಿ ದಾಸ ದೃಷ್ಟಾಂತ ಕೊಟ್ಬಿಟ್ಟಿದ್ದಾರೆ. ಗರ್ಭಿಣಿ ಸ್ತ್ರೀ ಏನ್ ಮಾಡುತ್ತಾಳೋ ಅದೆಲ್ಲ ಮಗುವಿಗೆ ಹೋಗುತ್ತಂತೆ. ಅಂದಮೇಲೆ ಮುದ್ರಾಧಾರಣೆ ಮಾಡಿಸಿದ್ದು ಮಗು ಪುಣ್ಯ ತಲುಪೇ ತಲುಪುತ್ತಾದ್ರಿಂದ ಅದು ಯೋಚನೆ ಮಾಡಬೇಕು. ಇವೆಲ್ಲ ಪುರಾಣದ ಕಥೆಗಳು ಕೇಳೋದಕ್ಕಲ್ಲ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರೋದು ಇವೆಲ್ಲ ಕೂಡ. ಪ್ರತಿಯೊಬ್ಬರು ಇಂಥ ವೈಷ್ಣವ ಬಂದ್ರೆ ಅದೆಲ್ಲ ತಿಳಿದಿದ್ದಂದ್ರೆ ಬ್ರಹ್ಮಣ್ಯ ತೀರ್ಥನ ಹೇಗೆ ಬೆಳೆಸಿದ್ರು, ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜನ ಹೇಗೆ ಬೆಳೆಸಿದ್ರು, ಅದೇ ರೀತಿ ಶ್ರೀಪಾದರಾಜನ ಅವ್ರು ಹೇಗೆ ಬೆಳೆಸಿದ್ರು, ವಾದರಾಜ ವಾಗೀಶಿತ್ರ ಹೇಗೆ ಬೆಳೆಸಿದ್ರು ಅಂದ್ರೆ ಈ ಕೇಳಿದ್ರ ಪ್ರಭಾವ ಇದೆಲ್ಲ ಕೂಡ. ಕೇಳಿದ್ದ ಅಲ್ಪ ಪುಸ್ತಕದ ಪಾಡಿ ಪುಸ್ತಕದಲ್ಲಿರುತ್ತೆ, ನಮ್ಮ ಪಾಡಿ ನಾವಿರ್ತೇವೆ ಅಂದ್ರೆ ತಪ್ಪದು. ಅದು ಒಳ್ಳೆ ದೀಕ್ಷೆ ಕೊಡ್ತಕ್ಕಂಥ ಶ್ರೇಷ್ಠವಾದ ಕೆಲಸ ಅದು. ಅಂತ ಪ್ರಹ್ಲಾದ ಜೀವನ ಪೂರ್ತಿ ಹಾಗೆ ಇತ್ತು. ಪ್ರವೇಶ ಮಾಡಿದ್ರ ಪುಣ್ಯ ಗರ್ಭದಲ್ಲಿದ್ದಾಗಲೇನೆ, ಅಲ್ಲಿ ತಂದೆ ಗರ್ಭದಲ್ಲಿದ್ದಾಗ ಓಂ ನಮೋ ನಾರಾಯಣಾಯ, ತಾಯಿ ಗರ್ಭದಲ್ಲಿದ್ದಾಗ ಎಲ್ಲ ಉಸಿರು ಎಲ್ಲ ಶಾಸ್ತ್ರ ಕೇಳ್ಬಿಡ್ತಾರೆ. 8,000 ವರ್ಷ ಕೇಳ್ತಾರೆ ಗೊತ್ತಾ ಪ್ರಹ್ಲಾದ, 36,000 ವರ್ಷ ಗರ್ಭದಲ್ಲಿ ಕೂತಿದ್ದಂತೆ. 36,000 ವರ್ಷ ಅದಕ್ಕೆ ಹೇಳ್ತಾರೆ. ಅದು ದೇವಮಾನದ 100 ವರ್ಷ ಆತ ತಪಸ್ ಮಾಡಿದ್ದು, ದೇವಮಾನದ 100 ವರ್ಷ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಹ್ಲಾದ ದೀರ್ಘವ ಕಾಲ ಗರ್ಭದಲ್ಲಿದ್ದ, ಅವರಪ್ಪನು ದೀರ್ಘಕಾಲ ಗರ್ಭದಲ್ಲಿದ್ದ, ಅವರಪ್ಪ ಕೂಡ 36,000 ವರ್ಷ ಗರ್ಭದಲ್ಲಿದ್ದ, ಹಿರಣ್ಯಕಶಿಪು ಕೂಡ 36,000 ವರ್ಷನೇ ಇದ್ದ. 30,000 ವರ್ಷ ಇದ್ದು ಕೆಟ್ಟವನಾಗಿದ್ದ, 30,000 ವರ್ಷ ಇದ್ದು ವೈಷ್ಣವನಾದ, ಇದೇ ವ್ಯತ್ಯಾಸ ಇದೆ. ಆಮೇಲೆ ಅವತಾರ ಮಾಡಿದ. ಅದು ಸುದೀರ್ಘ ಕಾಲ ಗರ್ಭ. ಪ್ರಹ್ಲಾದರ ಕಥೆ ಕೇಳಿದವರೆಲ್ಲ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಗೊತ್ತಾ, ಅದು ಬಹಳ ಮುಖ್ಯ. ಅದು ಗರ್ಭಿಣಿ ಸ್ತ್ರೀಯಲ್ಲಿ ವಾತಾವರಣದಲ್ಲಿ ಓಡಾಡ್ತಾಳಲ್ಲ, ಅದೆಲ್ಲ ಗರ್ಭಕ್ಕೆ ಬಿಟ್ಟುತ್ತದೆ. ಒಳ್ಳೆ ದೇವಸ್ಥಾನದಲ್ಲಿ ಓಡಾಡೋದು, ಒಳ್ಳೆ ಸಾತ್ವಿಕರ ಮಧ್ಯೆ ಓಡಾಡೋದು, ನದಿ ಸ್ನಾನ ಮಾಡೋದು, ಪುಣ್ಯ ತೀರ್ಥಗಳಿಗೆ ಹೋಗೋದು, ಒಳ್ಳೆ ಕಥೆ ಕೇಳೋದು, ಎಲ್ಲ ದೇಹಕ್ಕೆ ಮಗುವಿನ ದೇಹಕ್ಕೆ ಬಿಡ್ಲಕ್ಕೆ ಶುರುವಾಗುತ್ತಂತೆ. ಆದ್ದರಿಂದ ಹುಟ್ಟಿದಿರಲೇ ಅಷ್ಟು ಗ್ರೇಟ್ ಆಗಿ ಬಿಟ್ಟುಬಿಡ್ತಾರೆ, ಬಾರನ್ ಗ್ರೇಟ್ ಅಂತಾರಲ್ಲ ಅವರು. ಇಂಥದ್ದನ್ನು ಹೇಳೋದಕ್ಕೆ ಶುಚೀನಾಂ ಶ್ರೀಮತಾಂಗೇಹೆ ಯೋಗ ಭ್ರಷ್ಟೋ ಹಿಜಾಯಿತು. ಎಲ್ಲರಿಗಿಂತ ಚಾನ್ಸ್ ಸಿಗೋದಿಲ್ಲ, ಜನ್ಮ ಜನ್ಮ ಯೋಗ ಮಾಡಿರ್ಬೇಕು. ಅವನು ಡಿಸ್ಕಂಟಿನ್ಯೂ ಆಗಿದ್ದರೆ ಕಂಟಿನ್ಯೂ ಆಗಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಭಾಗವತಾದಿ ಪುರಾಣ ಜನ ಸೈನ್ಸನ್ನು ಒಪ್ತಾರೆ, ಏನೋ ಪ್ರಯೋಗ ಮಾಡಿರ್ತಾರೆ ಒಪ್ಕೊಂಡ್ಬಿಡ್ತಾರೆ. ಈ ಶಾಸ್ತ್ರದನ್ನು ಅರ್ಥ ಮಾಡ್ಕೊಂಬೋದಿಲ್ಲ. ಶಾಸ್ತ್ರ ದೃಷ್ಟಿಯಲ್ಲಿ ಮಗುವಿಗೆ ವೈಷ್ಣವ ದೀಕ್ಷೆ ಕೊಡೋದು, ಜ್ಞಾನಿಗಳನ್ನು ಮಾಡೋದು, ಇದು ಇದಂತೇಳಿ ಯಾಕೆಂದ್ರೆ ಏನು ಮಾಡ್ತಾರೆ ಗೊತ್ತೇನು, ಹೌದಾ, ಹಾಗೆ ಮಕ್ಕಳಿಗೆ ಸಣ್ಣ ತಲೆ ಗರ್ಭದಿಂದ ಕಳ್ತಾರೆ ಮಾಡಿಬಿಡೋದು, ಮಗು ಎಕ್ಸ್ಪರ್ಟ್ ಕಳನಾಗ್ತಾನೆ ಅಂತ ತಿಳ್ಕೊಂಡು ಅಂಥವ್ರು ಇರ್ತಾರೆ. ಸಂಗೀತ ಕಲಿಸ್ಬೇಕು ಮಕ್ಕಳಿಗೆ, ಗರ್ಭದಲ್ಲಿದ್ದಾಗ ಹೇಳ್ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಶಾಸ್ತ್ರಕ್ಕೆ ಅಪ್ಲೈ ಮಾಡ್ಕೊಳ್ಳಿಲ್ಲ, ಸಂಗೀತಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಅಲ್ಲ, ಶಾಸ್ತ್ರದಲ್ಲಿ ಇರಬೇಕು. ಅಲ್ಲಿ ಕೇಳಿದ್ದೆಲ್ಲ ಹುಟ್ಟಿರಲಿಕ್ಕೆ ಬಂದು ಮುಂದೆ ಬೆಳೀತಾ ಬೆಳೀತಾ ವಿಕಾಸಗೊಂಡು 5 ವರ್ಷದ ಹುಡುಗ ಎಂಥೆಂಥ ಮಾತಾಡ್ತಾನೆ. ಅದನ್ನು ಮಾತಾಡಬೇಕಾದ್ರೆ ಹಿತ್ವಾತ್ಮ ಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ, ಸಕಲ ವೇದಾಂತಗಳ ಸಾರ ಅದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅನ್ನೋ ಮಾತಿನ ಅನುವಾದ. ಇದು ಪ್ರಹ್ಲಾದನ ದೊಡ್ಡ ಸಾಧನೆ. ಇದು ಅಷ್ಟೆಲ್ಲ ಸಾಧನೆ ಮಾಡಿದ ಪುಣ್ಯಾತ್ಮ. ಕೊನೆಗೆ ಆತನ ಸಾಧನೆ ಇನ್ನೊಂದು ಮುಖ ಇದು. ಒಂದು ತಾನು ಸಾಧನೆ ಮಾಡಿಬಿಟ್ಟ, ಇನ್ನೊಂದು ಮುಖ ಇನ್ನೊಬ್ಬರಿಗೆ ಸಾಧನೆ ಮಾಡಿ ಹೇಳ್ಕೊಡ್ತಾನೆ. ಅದು ಪಾರ್ಟ್ ಎ ಪಾರ್ಟ್ ಬಿ. ಇದು ನಾವು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಅದನ್ನೇ ಮಂತ್ರಾಲಯ ಸ್ವಾಮಿ ಪ್ರಾತ ಸಂಕಲ್ಪಗಳಿಂದ ಬರೋದು. ಅದನ್ನೇ ನಾನು ಮಾಡ್ತೇನೆ, ಇವ್ರ ಕೈಯಲ್ಲಿ ಮಾಡಿಸ್ತೇನೆ. ಕರಿಷ್ಯೆ ಕಾರ ಇಷ್ಯೇಚ, ಮಾಡಬೇಕು ಮಾಡಿಸ್ಬೇಕು, ಆಗ ಪುಣ್ಯ ಬಹಳ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾವೊಬ್ಬರು ಎಷ್ಟು ಪುಣ್ಯ ಮಾಡೋಕ್ಕಾಗತ್ತೆ, ಎಷ್ಟೇ ಸೇವೆ ಮಾಡಲಿ ರಥೋತ್ಸವ ಸೇವೆ ಒಬ್ಬರು ಮಾಡೋಕ್ಕಾಗೋದಿಲ್ಲ, ಅದು ಜನಗಳು ಬೇಕೇ ಬೇಕು. ಅದಕ್ಕೆ ಇಲ್ಲಿ ಒಬ್ಬನೇ ರಥ ಹೇಳೋಕ್ಕಾಗತ್ತಾ, ಸಾಧ್ಯ ಇಲ್ಲ. ಅದೇ ರೀತಿನೇ ಇವತ್ತು ಜ್ಞಾನ ಕಾರ್ಯ ಅಂದ್ರೆ ರಥೋತ್ಸವ ಇದ್ದಾಗ ಬಿಂಬರೂಪಿ ಪರಮಾತ್ಮನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳೋ ಉತ್ಸವ ಇದು ಒಂದು. ಅದಕ್ಕೆ ಒಬ್ಬರು ಸಾಧನೆ ಮಾಡಿದ್ರೆ ಎಷ್ಟು ಕಡಿಮೆನೆ ಹೇಳ್ತಾರೆ. ಅಲ್ಲ, ಯಾ ಮನೆ ಕಟ್ಸೋಕ್ಕಾಗಲಿಲ್ಲ ಅವ್ರು ಕಟ್ಸಿದ್ದಾರೆ ಅಂದ್ರೆ ನಾನು ಒಬ್ಬನೇ ದುಡಿಯೋನ್ರಿ, ಮನೆ ಹ್ಯಾಕ್ ಕಟ್ಸೋಕ್ಕಾಗತ್ತೆ. ಅವ್ರು ಕಟ್ಸಿರಲ್ಲ, ಹೆಂಡತಿ ಕೆಲಸ ಮಾಡ್ತಾರೆ, ತಾನ ಕೆಲಸ ಮಾಡಿ ಮಕ್ಕಳ ಕೆಲಸ ಮಾಡ್ತಾರೆ, ಮನೆ ಕಟ್ಟಿಸ್ತಾ ಅಂತ ಹೇಳ್ತಾರೆ. ಅರ್ಥ ಆಯ್ತು. ಈಗ ಈ ಲೌಕಿಕದಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಕೆಲಸ ಮಾಡ್ತಿದ್ರೆ, ಗಂಡ ಎಲ್ಲ ಮಾಡ್ತಿದ್ರೆ ಫಸ್ಟ್ ಕ್ಲಾಸ್ ಮನೆ ಕಟ್ಸ್ಬೇಕಾದ್ರೆ ಬಾಡಿಗೆ ಕೊಡ್ತಾರೆ. ಅದೇ ರೀತಿ ಸಾಧನೆ, ತಾನು ತನ್ನ ಮಕ್ಕಳು ಎಲ್ಲ ಮಾಡ್ತಿದ್ರೆ ವೈಕುಂಠದಲ್ಲಿ ಮನೆ ಕಟ್ಸಕ್ಕೆ ಬರುತ್ತದೆ ಅಂತ ಹೇಳ್ತಾರೆ. ಇಲ್ಲೋದ್ರೆ ಇಲ್ಲಿ ಮನೆ ಕಟ್ಸೋದಲ್ಲ, ಬೆಂಗಳೂರಲ್ಲಿ ಮನೆ ಕಟ್ಸೋದ್ರೆ ಅಯ್ಯೋ ನಮ್ಮ ಕೈಲಾಗಲ್ಲ ಅಂದ್ಬಿಡ್ತಾರೆ. ಅಲ್ಲಿ ವೈಕುಂಠದಲ್ಲಿ ಮನೆ ಕಟ್ಟೋದನ್ನು ಯೋಚನೆ ಮಾಡಿ, ಅಲ್ಲಿ ಕಟ್ಟಬೇಕಾದ್ರೆ ನಮ್ಮ ಸಂಪಾದನೆ ಸಾಲದು ಎಷ್ಟು ಜನ ಕೈಲಿ ಮಾಡಿಸ್ತೀವೋ ಅಷ್ಟು ದೊಡ್ಡದು ಅಂತ ಹೇಳ್ತಾರೆ. ಅಂತೆ ಕಂಡವ್ರ ಕೈಲಿ ಮಾಡಿಸ್ಬೇಡಿ, ಯೋಗ್ಯರ ಕೈಲಿ ಮಾಡಿಸಿ ಅಂತ ಹೇಳ್ತಾರೆ. ಹೆಂಡತಿ ಮಕ್ಕಳು ಯೋಗ್ಯರಾಗಿದ್ದರೆ ಪ್ರಶ್ನೆ ಇಲ್ಲ, ಕಂಪಲ್ಸರಿ ಅದು. ಕಂಪಲ್ಸರಿ ಆದ್ದರಿಂದ ಅವ್ರು ಕೇಳಿ ಏನಾದರೂ ಮಾಡಿ, ಬೈದೋ ಗೀದೋ ಮಾಡಿಸ್ಲೇಬೇಕು. ಆದರೆ ಬೇರೆಯವರಿನ ಕೈಲಿ ಸಾಧ್ಯ ಇಲ್ಲ ಅಂದ್ರಾಗಿದೆ. ಪರಮಾತ್ಮ ನಮಗೆ ಯಾಕೆ ಸಂಸಾರ ಅಂತ ಕೊಟ್ಟಿದ್ದಾರೆ ಅಂದರೆ, ನಾಲ್ಕು ಜನ ಸೇರಿ ಜೀವನ ಯಾತ್ರೆ ಸಾಗಿಸ್ಲಿ ಅಂತ ಹೇಳಿಬಿಟ್ಟು. ಒಬ್ಬರ ಕೈಲಿ ಸಾಧನೆ ಕಷ್ಟ ಅಂತಾನೆ. ಉದಾಹರಣೆ, ನಾವೇ ಯೋಚನೆ ಮಾಡಿ, ನಾವೇ ಅಡುಗೆ ಮಾಡಿಕೊಂಡು, ನಾವೇ ಎಲ್ಲ ಮಾಡಿಕೊಂಡು, ನಾವೇ ದೇವ್ರ ಪೂಜೆ ಮಾಡಿ ಮಾಡುವತ್ತು ಎಷ್ಟು ಸುಸ್ತು ಹೊಡೆದಿರ್ತಾನೆ. ಮನೆಗೆ ಮತ್ತೆ ರಾತ್ರಿ ಊಟಕ್ಕೆ ಕೇಳಬೇಕಷ್ಟೇ, ಇನ್ನು ರಾತ್ರಿ ಅಡಿಗೆ ಇಟ್ಕೊಳ್ಳು, ಮತ್ತೆ ಮೊದಲು ಮತ್ತೆ ಬೆಳಿಗ್ಗೆ ಅಡಿಗೆ ಇಟ್ಕೊಳ್ಳೋದು ಅಷ್ಟೇ, ಇನ್ನೇನು ಕೆಲಸ ಆಗೋದಿಲ್ಲ. ಡಿಸ್ಟ್ರಿಬ್ಯೂಟರ್ ಆಗಿಬಿಟ್ಟು ಕೆಲಸ ಮಾಡಕ್ಕೆ ಬರುತ್ತಾಗ. ಆ ದೃಷ್ಟಿಯಲ್ಲಿ ಸಾಧನೆಗೆ ಜನಗಳಿದ್ದಷ್ಟು ಬಹಳ ಉಪಯೋಗ ಆಗ್ತದೆ. ಸಾಧನೆ ಮಾಡಿಸ್ಬೇಕು. ಅವರೆಲ್ಲ ನಾವೇನಂತೀವಿ ಈಗ, ಅಯ್ಯೋ ಯಾರ ಕೆಲಸ ಸಾಧನೆ ಮಾಡಿಸಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪ್ರಹ್ಲಾದ ಜೊತೆಗೆ ಯಾರಿದ್ರು ಗೊತ್ತು, ದೈತ್ಯ ಬಾಲಕರುಗಳು, ಏನೇನೂ ಗೊತ್ತಿಲ್ಲ ಅವರಿಗೆ. ಅದು ಬೇರೆ, ಸುಮ್ಮನೆ ಗೊತ್ತಿಲ್ಲ ಅಂದ್ರೆ ಎಷ್ಟೋ ವಯಸ್ಸು ಕೆಟ್ಟ ಕೇಳಿಬಿಟ್ಟಿದ್ದಾರೆ, ಗುರುಗಳ ಕೇಳಿ ಕೆಟ್ಟದಲ್ಲೇ ಕೇಳಿಬಿಟ್ಟಿದ್ದಾರೆ. ಆಗಲಿ, ಹೊಸ ಕ್ಯಾಸೆಟ್ನಲ್ಲಿ ಸಣ್ಣ ರೆಕಾರ್ಡ್ ಮಾಡಬಹುದು. ಹಳೆಯದರಲ್ಲಿ ಮಾಡಿದ ಹಳೆ ವಾಯ್ಸ್ ಕೇಳಿಸ್ತಿರ್ತದೆ. ನೂರಾರು ಹಳೆ ಹೋಗು, ಕ್ಯಾಸೆಟ್ ಹಳೆದಾದಷ್ಟು ಕೂಡ ಡಿಸ್ಟರ್ಬೆನ್ಸ್ ಭಾರಿ ಜಾಸ್ತಿ. ಅದಕ್ಕೆ ಫ್ರೆಶ್ ಮೈಂಡ್ ಬೇಕು. ಆ ಮೈಂಡ್ ಪೊಲ್ಯೂಟ್ ಆಗಿಬಿಟ್ಟಿದೆ. ಆಗಲೇ ಅವರು ಚಂಡಾಮರ್ಕರ್ ಕೈಯಲ್ಲಿ ಕೇಳಿ ದಾರಿ ತಪ್ಪಿಟ್ಬಿಟ್ಟಿದ್ದಾರೆ. ಆಗಲೇ ಅಂಥವ್ರು ಸರಿ ದಾರಿ ಬೇಕಾದ್ರೆ ಎಂಥ ಚಾಲೆಂಜ್ ಪ್ರಹ್ಲಾದನಿಗೆ, ಅದನ್ನು ಮಾಡಬೇಕು. ಇವತ್ತು ಪ್ರಹ್ಲಾದ ನಾಲ್ಕಾರು ಜನ ಚಂಡಾಮರ್ಕರ ಮಾತನ್ನು ಕೇಳಿ ಹಾಳಾದವ್ರನ್ನ ಸರಿ ಮಾಡಿದ. ಮಧ್ವಾಚಾರ್ಯ ಇಡೀ ಜಗತ್ತನ್ನೇ ಸರಿ ಮಾಡಲಿಕ್ಕೆ ಬಂದಿರಲ್ಲ, ಎಷ್ಟು ಗ್ರೇಟ್ ಇರಬೇಕು. ಅದು ಇಡೀ ಜಗತ್ತನ್ನ ಪ್ರಹ್ಲಾದ ಸ್ವರಮೂಲ ಬರೀಲಿಲ್ಲ, ಮಧ್ವಾಚಾರ್ಯ ಸ್ವರಮೂಲ ಬರೀತಾರೆ. ಪ್ರಹ್ಲಾದ ಬರೆದ ಟೆಕ್ಸ್ಟ್ ಅಂತ ಇವತ್ತಿಲ್ಲ, ಆದರೆ ಆಚಾರ ಬರೆದ ಟೆಕ್ಸ್ಟ್ ಇವತ್ತು ನಮಗೆ ಸಿಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಈ ನಮಗೆ ಅರ್ಥ ಆಗುತ್ತೆ. ಯಾರ್ಯಾರು ಜ್ಞಾನಕಾರರು ಹೆಚ್ಚೆಚ್ಚು ಮಾಡ್ತಾರಲ್ಲ, ಅವ್ರ ಸಾಧನೆ ಭಾರಿ ಜಾಸ್ತಿ ಆಗ್ತದೆ. ನಾವೇನು ಮಾಡ್ತೇವೆ, ಕೇಳೋ ಜನಗಳಿಲ್ಲ. ಪ್ರಹ್ಲಾದ ಇರೋರನ್ನೇ ಕರ್ಕೊಂಬಂದ, ಪ್ರಹ್ಲಾದ ಇರೋರನ್ನೇ ಕರೆದ, ಬನ್ನಿ ಅಂತ ಕರೆದ. ಅವರೆಂಥವ್ರು ಗೊತ್ತಾ, ಈತನ್ನೇ ಬನ್ನಿ ಅಂತ ಕರೆದವರು. ನಮ್ಮ ಕಡೆ ಬಾ, ನಮ್ಮ ಕಡೆ ಬಾ ಅಂತ ಕರೀತಾರೆ. ಇದು ಇವತ್ತು ಟ್ರೆಂಡ್ ಆಗಿರ್ತದೆ ಗೊತ್ತಾ. ಸಿನಿಮಾಕ್ಕೆ ಹೋಗೋಣ ಕರೀತಾರೆ, ಸಿನಿಮಾಕ್ಕೆ ಹೋಗೋಣ ಬರೀ ಅಂತಾರೆ. ಸಿನಿಮಾಕ್ಕೆ ಹೋಗೋಣ, ಪ್ರವಚನಕ್ಕೆ ಹೋಗಿ ಅಂತ ಕರಿಬೇಕು. ನಾವು ಸಿನಿಮಾಕ್ಕೆ ಹೋಗ್ಬೇಡಿ, ಪ್ರವಚನಕ್ಕೆ ಬನ್ನಿ. ನಾವಾಗಲ್ಲ ಅವಜ್ ನಾವು ಹೋಗ್ಬಿಡ್ತೇವೆ, ಅದು ಪಜೀತಿ ಆಗ್ತದೆ. ಸಿನಿಮಾ ಪ್ರವಚನ ಕ್ಯಾನ್ಸಲ್, ನಾಳೆ ಇದ್ದೇ ಇರ್ತದೆ, ಎಲ್ಲ ಹೋಗ್ತದೆ ಪ್ರವಚನ. ಸಿನಿಮಾರ ಹೋಗ್ಬಿಡ್ತದೆ ಮತ್ತೆ. ಸಿನಿಮಾ ಒನ್ಸ್ ಫಾರ್ ಆಲ್ ಗಾನ್, ಇದಾದ್ರೆ ಯಾವ ವೇದ ವ್ಯಾಸ ಹೇಳ್ತಾರೆ ಇರ್ತಾರೆ, ಇವ್ರು ಕೇಳ್ತಾರೆ ಇರ್ತಾರೆ. ಅವ್ರಿಗೆ ಆಚಾರ್ಯ ಮರಿಲಿಲ್ಲ, ಇವ್ರು ಬರಲಿಲ್ಲ ಅಂತಾರೆ ಆ ಟೈಪ್. ಅವ್ರಿಗೆ ಬರಲಿಲ್ಲ, ಇವ್ರು ಮರಿಲಿಲ್ಲ ಅಂತೇಳಿ ಆ ಥರ ಆಗಬಾರ್ದು. ನೀವು ಹೋಗ್ಬೇಡಿ, ಇವತ್ತು ಸಿನಿಮಾಕ್ಕೆ ಹೋಗೋದಾ? ಸರಿ, ಸೆಕೆಂಡ್ ಶೋ ಸಿನಿಮಾ, ಸೆಕೆಂಡ್ ಶೋ ಬಂದ ಪ್ರವಚನ ಇರುವಲ್ಲ ಪುಣ್ಯಕ್ಕೆ. ಸೆಕೆಂಡ್ ಶೋ ಪ್ರವಚನ ಅಂತಿಲ್ಲ, ಫಸ್ಟ್ ಶೋಗೆ ಬರಲ್ಲ, ಸೆಕೆಂಡ್ ಶೋಗೆ ಯಾರು ಬರ್ತಾರೆ? ಆದ್ದರಿಂದ ಫಸ್ಟ್ ಶೋ ಪ್ರವಚನ ಬೇಡ, ಸಿನಿಮಾ ಸೆಕೆಂಡ್ ಶೋ ಪ್ರವಚನಕ್ಕೆ ಹೋಗೋಣ. ಬೇಕಾದ್ರೆ ಅವ್ರು ಹೋಗೋದಿಲ್ಲ, ಕೇಳಿದ್ಮೇಲೆ ಚೇಂಜ್ ಆಗಿಬಿಡ್ತಾನಾಗಲೇ. ಫಸ್ಟ್ ಶೋ ಪ್ರವಚನ, ಸೆಕೆಂಡ್ ಶೋ ಸಿನಿಮಾ ಆಗ್ಲಿಕ್ಕೆ ಸಾಧ್ಯ. ಕೇಳಿದ್ಮೇಲೆ ಈ ಗುಂಗಿರ್ತದಲ್ಲ, ಹಾಗೆ ನಡ್ಕೊಂಡ್ಬಿಡ್ತದೆ. ಬಂದು ಆ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕು. ಪ್ರಹ್ಲಾದರ ಕತೆ ನಾವು ಸುಮ್ಮನೆ ಕೇಳ್ತೇವೆ, ಬರ್ತೇನೆ, ಅದು ಎಷ್ಟು ಪ್ರಯತ್ನ ಪಟ್ಟು ಅದನ್ನು ಯೋಚನೆ ಮಾಡಬೇಕು. ಎಷ್ಟು ಬಗೆ ಬಗೆ ಅಂತ ಹೇಳ್ತಾನೆ ದೈತ್ಯ ಬಾಲಕರೇ, ನೀವು ಆಯುಷ್ಯದ ಬಗ್ಗೆ ಯೋಚನೆ ಮಾಡಿ ಸಾಕು ಅಂತ ಹೇಳ್ತಾರೆ. ಈ ಮಾತು ಕೇಳಿದರೆ ಮನಸ್ಸು ಜುಮ್ ಅನ್ನಬೇಕು. ಹೇಗೆ ಬದುಕ್ತೇವೆ ನಾವು? ನಮ್ಮ ಜೀವನ ಎಷ್ಟು ನಶ್ವರ. ಯಾವ ಟೈಮಲ್ಲಿ ಬೇಕಾದ್ರೂ ಮನುಷ್ಯ ಸಾಯ್ಬಹುದು, ಇದು ಸತ್ಯ. ಇದು ಮನುಷ್ಯನ ಸಾವಿಗೆ ಒಂದು ಯಾರು ಔಟ್ ಆಗಿಲ್ಲ ಜಗತ್ತಿನ ಇತಿಹಾಸದಲ್ಲೇನೆ. ಮುಂದೆ ಯಾರು ಸಾಯ್ತಾರೆ ಜಗತ್ತಿಗೆ ತಿಳಿಸ, ಒಬ್ಬೊಬ್ಬರಿಗೆ ಇಂಡಿವಿಜುವಲಿ ಗೊತ್ತಿದೆ ಅಷ್ಟೇ, ರಾಯರಂಥವರಿಗೆ, ಖಟ್ವಾಂಗರಾಜನಂಥವರಿಗೆ ಹೊರತು ತುಂಬ ಜನಕ್ಕೂ 99.99% ಟೋಟಲಿ ಬ್ಲಾಂಕ್ ಅದು ಒಂದು. ಆದ್ದರಿಂದ ನಾವು ಸಾಧನೆ ಬೇಗ ಮಾಡಿ ಅಂತ ಹೇಳ್ತಾರೆ. ಮತ್ತು ಬದುಕಿದ್ರು ಆಮೇಲೆ ಸಾಧನೆ ಮಾಡೋ ಶಕ್ತಿಯಲ್ಲಿರುತ್ತೆ. ಮತ್ತೆ ಮೊದಲನೇದಾಗಿ ಆಯುಷ್ಯ ನಿರ್ಧಾರಿತ. ಆಯುಷ್ಯ ಇದ್ರೆ ಒಂದು ನಮಗೆ ಗ್ಯಾರಂಟಿ, ಈ ಶಕ್ತಿಯಂತೂ ಬೇಗ ಹೋಗುತ್ತೆ ಅಂತ ಗೊತ್ತು. ಆಯುಷ್ಯಕ್ಕಿಂತ ಮುಂದೆ ಶಕ್ತಿ ಹೋಗೋದು ಗ್ಯಾರಂಟಿ. ಅದಕ್ಕೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ನಾಲಿಗೆ ಹೋದ್ಮೇಲೆ ಏನು ಕೃಷ್ಣ ಅಂತಾನೆ ಅವನೀಗ. ಅದಕ್ಕೆ ಆದಷ್ಟು ಬೇಗ ಸಾಧನೆ ಮಾಡಿ. ಅದೆಲ್ಲವನ್ನು ಪ್ರಹ್ಲಾದನ ಉಪದೇಶದಲ್ಲಿ ನಾವು ಕಾಣ್ತೇವೆ. ಅದನ್ನು ಕಳಕಳಿಯಿಂದ ಹೇಳ್ತಾನೆ, ನಮ್ಮ ಬದುಕು ಹೇಗೆ ವ್ಯರ್ಥ ಕಾಲ ಕಳಿತೇವೆ ಅಂತ ಪ್ರಹ್ಲಾದ ಅನಲೈಸ್ ಮಾಡ್ತಾನೆ. ನಮ್ಮ ಇವತ್ತಿನ ಯೋಚನೆ ಮಾಡಿಕೊಂಡು ಬೆಳಗಿಂದ ಸಾಯಂಕಾಲದವರೆಗೆ ಎಷ್ಟು ಸಾರ್ಥಕ ಕಳೆದಿದ್ದೇವೆ ಅಂತ ಯೋಚನೆ ಮಾಡಿದರೆ ಆಗ ಆಚಾರ ಮಾತು ಅರ್ಥ ಆಗುತ್ತೆ. ಒಬ್ಬ ಮನುಷ್ಯ ಒಂದು ದಿವಸ ಬದುಕಿದರೆ 10 ಜನ್ಮ ಹುಟ್ಟಷ್ಟು ಪಾಪ ಮಾಡ್ತಾನೆ ಅಂತ. 10 ಜನ್ಮ ಹುಟ್ಟಷ್ಟು ಕರ್ಮ ಮಾಡಿರ್ತಾನೆ. ಯಾರು ಸತ್ತೋಗ್ಬಿಟ್ಟು ಪುಣ್ಯ ಮಾಡಿದ್ರು ಕೊನೆ ಪಕ್ಷ, ಪಾಪ ಮಾಡೋದನ್ನ ಕಡಿಮೆ ಮಾಡ್ಕೊಂಡಂತಾರಲ್ಲ ಆ ಟೈಪ್ ಆಗಿದೆ ಅಷ್ಟೇ. ಪಾಪ ಮಾಡಿದ್ರೆ ಕಡಿಮೆ ಆಯಿತು ಅನ್ನೋಷ್ಟು ಮಟ್ಟಿಗೆ ಆಗಿಬಿಟ್ಟೆ. ಯೋಗ್ಯರು 10 ಒಳ್ಳೆ ಜನ್ಮ ಬರೋಷ್ಟು ಪುಣ್ಯ ಅವರು ಮಾಡಿದರೆ, ಕೆಟ್ಟವರು 10 ಕೆಟ್ಟ ಜನ್ಮ ಬರೋಷ್ಟು ಪುಣ್ಯ ಪಾಪ ಮಾಡಿರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಜೀವನದ ಮಹತ್ವವನ್ನು ಪ್ರಹ್ಲಾದ ಬಿಡಿಸಿ ಹೇಳ್ತಾನೆ. ಮನುಷ್ಯ ಹೇಗೆ ಟೆಂಪ್ಟ್ ಆಗ್ತಾನೆ, ಜ್ಞಾನಿಗಳು ಹೇಗೆ ಟೆಂಪ್ಟ್ ಆಗ್ತಾರೆ. ಕಥಂ ಪ್ರಿಯಾಯಾಹ ಅನುಕಂಪಿತಾಯಾಹ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃತ್ಸುತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಎಷ್ಟು 5 ವರ್ಷದ ಹುಡುಗ, ಸಂಸಾರದ ಅನುಭವ ಕೂಡ ಇಲ್ಲ, ಹೇಗೆ ಮಾತಾಡ್ತಾನೆ ನೋಡಿದ್ರೆ. ಅದಕ್ಕೆ ಜನ್ಮಾಂತರ ಅಂತ ಅದಕ್ಕೆ ಹೇಳು. ಈ ಜನ್ಮದಲ್ಲಿ ಅನುಭವ ಆಗಬೇಕಾಗಿಲ್ಲ, ಜನ್ಮಾಂತರದ ಅನುಭವ ನಮ್ಮನ್ನು ಅದು ಸ್ಪಷ್ಟ ಕಾಡ್ತಾ ಇದೆ ಆತನನ್ನ. ಮತ್ತೆ ಹೇಳ್ತಾನೆ, ರಾಯ ಕಲತ್ರಂ ಪಶವಸ್ಸುತಾದಯ ಗೃಹ ಮಹಿ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮಾಹ ಕ್ಷಣಭಂಗುರಾಯುಷಃ ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಅಸ್ಥಿರ ಪದಾರ್ಥಗಳು ಎಷ್ಟೇ ಚೆನ್ನಾಗಿದ್ರೂ ಉಪಯೋಗ ಇಲ್ಲವಲ್ಲ ಕೂಡ, ಬಿಟ್ಬಿಡಿ ಅಂತ ಹೇಳ್ತಾರೆ. ನಮ್ಗೆ ಅರ್ಥ ಆಗುತ್ತೆ, ಇನ್ನೇನು ಊಟಕ್ಕೆ ಕುಡ್ತಿರ್ತಾನೆ, ಎಲೆ ತುಂಬ ಬಡಿಸಿಬಿಟ್ಟಿದ್ದಾರೆ, ಅದು ಸ್ಪೆಷಲ್ ಬೇರೆ ಮಾಡಿಸ್ಕೊಂಡಿರ್ತಾನೆ, ಬೇಳೆ ಭಾತ್ ಮಾಡೋ ಏನೋ ಎಲ್ಲ ಬಡಿಸಿಬಿಟ್ಟಿರ್ತಾರೆ. ಇನ್ನೇನು ಆ ಪೋಷಣೆ ತಗೋಬೇಕು ಬರ್ತಾರೆ. ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ನನಗೆ, ಲಾಸ್ಟ್ ಡೇಟ್ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಬಿಟ್ಟು ಎದ್ದೇ ಬಿಡ್ತಾನೆ ಆ ಕಡೆಗೆ. ಊಟ ಊಟ ಆಮೇಲೆ ಅಮೆಂಡ್ ಮಾಡಕ್ಕೆ ಬರ್ತದೆ, ಅದು ಬರೋದಿಲ್ಲ ಆಮೇಲೆ, ಆಮೇಲೆ ಬರೋದಿಲ್ಲ, ತಕ್ಷಣ ಹೊರಟೇ ಬಿಡ್ತಾನೆ ಆ ಕಡೆ. ಇದು ಈ ಟೆಂಡೆನ್ಸಿ ಬೇಕು, ಇದು ನಶ್ವರ. ಇದು ಇವತ್ತು ಊಟ ಮಾಡಿ ಅಕಸ್ಮಾತ್ ಕೂತ್ಕೊಂಡ್ರೆ ಇದೇ ಕೊನೆ, ಲಾಸ್ಟ್ ಮೀಲ್ ಆಗ್ಬೋದು ಕೊನೆಗೆ. ಕೆಲಸ ಸೇರಿಬಿಟ್ರೆ ನಾಳೆಯಿಂದ ಮತ್ತೆ ಮಾಡಿಸ್ಬೋದು, ದಿವಸ ಮಾಡಿಸ್ಬೋದು, ಏನು ಯೋಚನೆ ಇಲ್ಲ, ಅಷ್ಟು ದುಡ್ಡು ಬರುತ್ತಲ್ಲ ಅವನಿಗೆ. ಅದು ಶಾಶ್ವತ ನಶ್ವರ. ಇದು ಅರ್ಥ ಮಾಡಿಕೊಂಡ್ರೆ ಭೋಗಗಳನ್ನು ಅನುಭವಿಸಲಿಕ್ಕೆ ಟೈಮ್ ಇದೆ. ಆದರೆ ಯೋಗಕ್ಕೆ ಟೈಮ್ ಇಲ್ಲ, ನೆನಪಿರಬೇಕು. ಯೋಗ ಭೋಗ, ಯೋಗ ಭೋಗ ತ್ಯಾಗ, ಭೋಗದಿಂದ ರೋಗ, ತ್ಯಾಗದಿಂದ ಯೋಗ. ಇದು ನೆನ್ಪಿಟ್ಕೊಂಡ್ರೆ ಸರಿ. ಭೋಗದಿಂದ ರೋಗ, ಅತಿಸಕ್ತ ಸ್ತಪೋಹೀನಾಹ ಕಥಂಚಿನ್ ಮೃತಿ ಮಾಪ್ನುಯು. ಇವತ್ತು ರೋಗ ಯಾತಕ್ಕೆ ಜಾಸ್ತಿ ಆಗ್ತಾರೆ, ಸಿಕ್ಕಾಬಟ್ಟೆ ಇದೆಯಲ್ಲ ಪೇಪರ್ ನೋಡಿರ್ಬೇಕು, ಇವತ್ತು ಫ್ರಂಟ್ ಪೇಜಲ್ಲಿ ಹಾಕಿದ್ದಾರೆ ಬೆಂಗಳೂರು ಬರೋರು, ಹೇಗೆ ಜನ ಟಪ್ ಟಾಕ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲ ಇಲ್ಲಿ ಒಂದು ಕಡೆ ಹೆರೋಯಿನ್ನು ಇಲ್ಲ ಹೀರೋಯಿನ್ನು, ಎರಡು ಕಡೆ ಗಂಟು ಬಿಡ್ತಾನೆ ಮನುಷ್ಯ ಅಂತ ಹೇಳ್ತಾರೆ. ಹೆರಾಯಿನ್ ಎಂಥ ಮಾದಕ ವಸ್ತುಗಳು ಗೊತ್ತಾ, ಹೇಗೆ ತಿಂತಾನೆ ಅದನ್ನೆಲ್ಲ ಕೊಡಾನು. ಸ್ಲೋಲಿ ಆ ಕಡೆ ಹೋಗಿಬಿಡ್ತಾನೆ. ಚಿಕ್ಕ ಹುಡುಗರುಗಳು, ವಯಸ್ಸಾದವರಲ್ಲ, ಚಿಕ್ಕ ಹುಡುಗರುಗಳು ಹಾಳಾಗ್ತಾರೆ ಅಂತ ಕೇಳಿದರೆ, ಪ್ರಹ್ಲಾದನ ಕಡಕಡಿ ಸಾಮಾಜಿಕವಾಗಿಯೂ ಮುಖ್ಯ, ಸಾಂಸ್ಕೃತಿಕವಾಗಿ ಮುಖ್ಯ, ತಾತ್ವಿಕವಾಗಿ ಮುಖ್ಯ. ಸಮಾಜ ಹಾಳಾಗಿದ್ರೆ ನೀನು ತತ್ವಶಾಸ್ತ್ರ ಏನು ಉಳಿಯುತ್ತದೆ? ಆಮೇಲೆ ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾನೆ, ಮಕ್ಕಳು ಭಾರಿ ಹುಷಾರಾಗಿರಬೇಕು. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ತಿಳುವಳಿಕೆ ಇದ್ದವನು ಚಿಕ್ಕಂದಿನಲ್ಲೇನೆ ಭಗವಂತನನ್ನು ಮೆಚ್ಚಿಸ್ತಕ್ಕಂಥ ಧರ್ಮಗಳನ್ನು ಆಚರಿಸಲೇಬೇಕು ಅನ್ನೋದನ್ನ ಪ್ರಹ್ಲಾ ಒತ್ತಿ ಹೇಳ್ತಾನೆ. ನಶ್ವರ ಪದಾರ್ಥದಿಂದ ಶಾಶ್ವತ ಸುಖ ಇಲ್ಲ, ಅದು ಫಾರ್ಮುಲಾ. ಅದು ನಾವು ಹೇಳ್ತೇವೆ, ನ್ಯೂಟನ್ಸ್ ತಾ ಚಾರ್ಲ್ಸ್ ತಾ ಓದ್ತೇವೆ, ಇದು ಪ್ರಹ್ಲಾದನ ನಿಯಮ. ಇದು ಒಂದು ನಶ್ವರ ಪದಾರ್ಥಗಳಿಂದ ಶಾಶ್ವತ ಫಲ ಸಿಗೋದಿಲ್ಲ. ಮುಗಿದೋಯ್ತು, ಅದು ಗೊತ್ತಾಗಿಬಿಟ್ಟು ಮಕ್ಕಳಿಗೆ ಅದು ಆಗಾಗ್ಗೆ ಹೇಳ್ತಿದ್ರೆ ಯಾರು ದಾರಿ ತಪ್ಪುತ್ತಾರೆ? ಯೋಚನೆ ಮಾಡಿ, ನಾವು ಹೇಳೋದೇ ಇಲ್ಲ ಅದ್ರದ್ದು ತಪ್ಪು ಹೋಗ್ಬಿಡುತ್ತೆ. ಸರಿ ದಾರಿಪ ಅಂತ ಹೇಳೋದು ನಮ್ಮ ಸರ್ಕಾರ ವಾಸಿ ಪಾಪ ಬೋರ್ಡ್ ಹಾಕಿರ್ತಾರೆ. ಮುಂದಿದೆ ಕರ್ವ್, ಒನ್ ವೇ ಇದೆ, ಇಲ್ಲಿ ಕರ್ವ್ ಇದೆ, ಹಾರ್ಶು ಕರ್ವ್ ಇದೆ, ಹುಷಾರು. ನಮ್ಮ ತತ್ವದಲ್ಲಿ ಬೋರ್ಡ್ ಇಲ್ದಾಗ ಹೋಗಿಬಿಟ್ಟಿದೆ. ವೇದವ್ಯಾಸರು ಎಚ್ಚರಿಕೆ ಕೊಡ್ತಾರೆ, ಇಂಥ ಅಪಾಯಗಳುಂಟು, ಹುಷಾರಾಗಿರಿ. ಆ ರೀತಿ ಮಾಡಿ ಘಾಟ್ ಸೆಕ್ಷನ್ ಮೇಲೆ ಆ ರೀತಿ ಹಾಕಿದ್ರೆ ಅವರು ಫಾಸ್ಟಾಗಿ ಬಂದ್ಬಿಟ್ಟು ಟರ್ನ್ ಮಾಡೋಕ್ಕಾಗ್ತದೆ ಅವನಿಗೆ. ಮೊದಲೇ ಹಾಕಿರ್ತಾರೆ ಫಸ್ಟ್ ಕರ್ವ್, ಸೆಕೆಂಡ್ ಕರ್ವ್, ಫೋರ್ತ್ ಕರ್ವ್ ಅಂತ ಹಾಕಿರ್ತಾರೆ. ಒಟ್ಟು ಎಷ್ಟು ಕರ್ವ್ಸ್ ಇವೆ, ಹುಷಾರು ಮದ್ದಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸ್ಪೀಡಿಂದ ಎಲ್ಲ ಅಡ್ಜಸ್ಟ್ ಮಾಡಬೇಕು. ಅವರು ಸಂಸಾರದಲ್ಲಿ ಭಾಳ ಎಚ್ಚರಿಕೆ ಇರಬೇಕು. ಮೊದಲು ಒಂದು ಕಷ್ಟ, ಕೌಮಾರದಲ್ಲಿ ಕಷ್ಟ, ಯೌವನದಲ್ಲಿ ಕಷ್ಟ, ಮದುವೆ ಆದಮೇಲೆ ಕಷ್ಟ, ಆನಂತರ ಮಕ್ಕಳಾದ ಕಷ್ಟ, ಹೇಗೆ ಒಂದೊಂದೇ ಸ್ಟೇಜಸ್ ಇದೆ. ಎಲ್ಲ ಕಡೆ ಕೇರ್ಫುಲ್ ಆಗಿರಬೇಕು. ಪ್ರಯಾಣ ಮುಂದೆ ಹೋಗಬೇಕು, ಅದು ಮುಖ್ಯ. ಪ್ರಯಾಣ ಮುಂದೆ ಹೋಗಬೇಕು, ಕರ್ವನ್ನು ನಾವು ಅವಾಯ್ಡ್ ಮಾಡಕ್ಕೆ ಬರೋದಿಲ್ಲ, ಅದನ್ನು ಓವರ್ಕಮ್ ಮಾಡಬೇಕು. ಅವಾಯ್ಡ್ ಮಾಡೋದೇ, ಓವರ್ಕಮ್ ಮಾಡೋದೇ. ಅವಾಯ್ಡ್ ಮಾಡಿ ಇನ್ನೊಂದು ಕಡೆ ಬಿಡ್ತಾನೆ ಹೋಗಿಬಿಟ್ಟು. ಓವರ್ಕಮ್ ಮಾಡಬೇಕು ಅದನ್ನೆಲ್ಲ. ಪ್ರಹ್ಲಾದನಿಂದ ಹೇಗೆ ನಾವು ಜಗತ್ತು ತಿಳಿತದೆ ಎಂಬುದನ್ನು ಸಪ್ತಮಸ್ಕಂದ ಭಾಗವತ ಹೇಳುತ್ತದೆ. ಆಯ್ತು, ಇದೆಲ್ಲ ಹೇಳಿ ಉಪಯೋಗ ಅಂದರೆ ದೇವರು ಕಂಡ, ಅದು ಉಪಯೋಗ. ಇದೆಲ್ಲದರ ಸಾಧನೆ ಏನಪ್ಪ, ಹುಡುಗ ಓದ್ತಾ ಏನೋ ಓದ್ದ, ಭಾರಿ ಕಷ್ಟಪಟ್ಟು ನೋಡಿದೆ, ಭಾರಿ ದುಃಖ ಆಯ್ತು, ಏನು ಕಷ್ಟಪಡ್ತಾರಪ್ಪ ಹುಡುಗ ಅಂತೇಳಿ ರ್ಯಾಂಕ್ ಬಂದು ಭಾರಿ ಖುಷಿಯಾಗಿ ಬಿಡುತ್ತೆ ಅಷ್ಟೇ. ಆ ಎಲ್ಲ ಕಷ್ಟ ಹೊರಟೋಯ್ತ ಪ್ರಹ್ಲಾದಂದು, ಅದು ನಡೀತದೆ. ದೇವರು ಕಾಣ್ತಾನೆ ಪುಣ್ಯಾತ್ಮ. ಇದು ಎಂಥ ಸಾಯಂಕಾಲ ಟೈಮ್ ಇದೆ, ಸಾಯಂಕಾಲ ಚತುರ್ದಶಿ ದಿವಸ ಸಾಯಂಕಾಲ, ಅರಣ್ಯಕಶಿಪು ತಡ್ಕೊಳಕ್ ಆಗ್ತಾ ಇಲ್ಲ ಅವರಿಗೆ, ಬೆಂಕಿ ಆಗಿಬಿಟ್ಟಿದ್ದಾನೆ. ಎಲ್ಲೋ ಪ್ರಹ್ಲಾದ, ಕೊಂದು ಬಿಡ್ತೇನೆ ನಿನ್ನನ್ನು, ಇಷ್ಟು ದಿವಸ ಕೊಲ್ಲಿಸ್ಬಿಡ್ತೇನೆ ಅಂತಿದ್ದ, ಈ ಕೊಂದು ಬಿಡ್ತೇನೆ ಅಂತ ಹೊರಟ. ಸ್ವಲ್ಪ ಚೇಂಜ್ ಆದ ಇನ್ನೂ ಕೂಡ. ಅವನ ದಿಷ್ಟ ಪ್ರಹ್ಲಾದನ ದಿಚ್ಛೆ, ತಾನು ಉದ್ಧಾರ ಆಗಬೇಕು, ಉಳಿದವ್ರನ್ನ ಉದ್ಧಾರ ಮಾಡಬೇಕು. ಹಿರಣ್ಯಕಶಿಪುವಿನ ದಿಷ್ಟಿ ತಾನು ಆಳ್ಬೇಕು, ಉಳಿದವ್ರನ್ನ ಹಾಳು ಮಾಡಬೇಕು. ಡಬಲ್ ಅವ್ರದ್ದು, ಈ ಕುಡಿಯೋರು ಇನ್ನೊಬ್ರು ಕುಡಿಯೋರು ಕಳಿಸ್ತಾರಲ್ಲ ಹಾಗೆ, ತಾನು ಕುಡಿಯೋ ಇನ್ನೊಬ್ರು ಕುಡಿಸ್ತಾನೆ, ತಾನು ಸೇರಿ ಇನ್ನೊಬ್ರಿಗೆ ಸೇರಿಸ್ತಾನೆ. ಮತ್ತೆ ಆ ಪೂರ್ತಿ ಸಮಾಧಾನ ಆಗಲಿ ಅವನಿಗೆ, ಹೇಗೆ ಬಿಡಬೇಕು ಅಂತ ಹೇಳ್ಕೊಡ್ತಾನೆ ಅವನಿಗೆ. ಹೊಗೆ ಬಿಡೋದನ್ನು ಹೇಳ್ಕೊಡ್ತಾನೆ, ಮನೆಯಲ್ಲಿ ಹೇಗೆ ವಿಷಯ ಮಾಡಿಕೊಡೋದು ಹೇಳ್ಕೊಡೋದಿಲ್ಲ, ಬಾಯಲ್ಲಿ ಹೇಗೆ ಹೊಗೆ ಬಿಡಬೇಕು ಅಂತ ಹೇಳ್ತಾನೆ. ಅವರವ್ರ ಟ್ರೆಂಡ್ ಅವರಿಗೆ. ದುಷ್ಟರು ಹಾಗೇನೆ, ತಾವು ಒಬ್ಬರೇ ಕೆಡೋದಿಲ್ಲ, ಮಾಸಲ್ಲಿ ಕೆಡುತ್ತಾರೆ. ಸಜ್ಜನರು ಹಾಗೆ, ಒಬ್ಬರೇ ಉದ್ಧಾರ ಆಗಿ ಮಾಸಲ್ಲಿ ಉದ್ಧಾರ ಆಗ್ತಾರೆ. ಆದ್ದರಿಂದ ಇದೆಲ್ಲ ಸಜ್ಜನರ ಗುಂಪು, ಅದು ದುರ್ಜನರ ಗುಂಪು. ಆಗ ಕೊಂದು ಬಿಡ್ತೇನೆ ನಿನ್ನ ಅಂದರೆ, ಅಪ್ಪ ಏನು ಯೋಚನೆ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಪ್ರಹ್ಲಾದನಿಗೆ ಒಂದು ಗಟ್ಟಿ ಇದೆ, ಇವನು ಎಷ್ಟು ಕೂಗಾಡ್ತಾನೋ ಮಾತು ಕೊಟ್ಟಿರೋದು ಭಗವಂತ, ಎಷ್ಟು ಕಾಡ್ತಾನೋ ಶಕ್ತಿ ಕೊಟ್ಟಿರೋದು ಭಗವಂತ. ಇದು ಅನುಸಂಧಾನ ಅಂತ ಕರೆಯೋ. ಪ್ರಹ್ಲಾದನಿಗೆ ಅನುಸಂಧಾನ ಇತ್ತಲ್ಲ, ಭಾರಿ ಅವ್ನು ನೋಡ್ತಾನೆ, ನಾವು ನೋಡ್ತಾ ಇರ್ತೇವೆ. ಅವನು ಕೈ ಹಾಕೇಬಿಡ್ತಾನೆ ವೈರಿಗೆ, ನಮಗೆ ಗಾಬರಿ, ಅಯ್ಯೋ ನೀ ಶಾಕೊಡಿಸಿ ಮಾರ ಅಂತ ನಕ್ಕಬಿಡ್ತಾರೆ. ಸುಮಾರು ನಿಮಗೆ ಗೊತ್ತಿಲ್ಲ, ಮೇಣಸಿ ಚಾಪ್ ಮಾಡಿದೆ ನೋಡಿ ಅಂತ ಹೇಳ್ತಾರೆ. ಎಷ್ಟು ಕಾನ್ಫಿಡೆನ್ಸ್ ಇದೆ ಗೊತ್ತೋ ಎಲೆಕ್ಟ್ರಿಷಿಯನ್ಗೆ, ಮೇಣಸಿ ಚಾಪ್ ಮಾಡಿದ್ದೇನೆ. ನಮಗೆ ನಾವು ಶೋಟ್ ಶೋಟಿರ್ತೇವೆ, ಆಫ್ ಮಾಡಿದ ಮಾಡಿ ಹೊಡ್ಸ್ಕೊಂಡಿರ್ತೇನೆ. ನಮಗೆ ಗಾಬರಿ, ಇವನೇ ಹೊಡ್ಸ್ಕೊಂಡ್ಬಿಡ್ತಾನೆ ಅಂತ ಗಾಬರಿ ನಮಗೆ. ಆ ನಗುತ್ತಿರ್ತಾನೆ ಯಾಕೆ, ಮೇನ್ ಸ್ವಿಚ್ ಗೊತ್ತು ಅವನಿಗೆ. ಪ್ರಹ್ಲಾದನೆ ಮೇನ್ ಸ್ವಿಚ್ ಗಾಢ ಆದ್ರಿಂದ ಅಲ್ಲಿ ಆಫ್ ಮಾಡಿಬಿಟ್ಟಿದ್ದಾನೆ ಪೂರ್ತಿಯಾಗಿ. ಇದೇ ಹೊಡ್ಕೊಂಡ್ರೆ ಏನಾಗಲಿಲ್ಲ ಅಂತ ಗೊತ್ತಾಗ್ತಾನೆ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವಯವ ಬಲಂ ಬಲಿನಾನ್ ಚಾಪರೇಶಾಮ್. ಕೆಲವರು ಇರ್ತಾರೆ ಹೊಡೆದ ಗುರುಗಳು ಶೂಟ್ ಮಾಡಕ್ಕೆ ಬಂದಿರ್ತಾರೆ, ನಗುತ್ತಿರ್ತಾನೆ, ನಾನೇ ಬುಲೆಟ್ ಅಲ್ಲಿ ತಗೊಂಡ್ಬಿಟ್ಟಿದ್ದೇನೆ, ಅಲ್ಲಿ ಬುಲೆಟ್ ಅಲ್ಲಿ ತಗೊಂಡ್ಬಿಟ್ಟಿದ್ದೇನೆ ಆಗ್ಲೇನೆ, ಬೇಗ ಹೊಡಿತೀಯ ಹೊಡಿ ನಿಂತ್ಕೊಂಡು ಜೋರಾಗಿ, ಗೊತ್ತಾಯ್ತಾ. ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಇದೆ, ಆದರೆ ಬುಲೆಟ್ಸ್ ಇಲ್ಲ. ಈ ಹಿರಣ್ಯಕಶಿಪು ಎಷ್ಟು ಒದರಾಡಿದ್ರು ಕೂಡ ಅವನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಇದು ಅಂದರೆ ಶಾಸ್ತ್ರ ಓದೋದಲ್ಲ, ಅದನ್ನ ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತಂದಾಗ ಇಟ್ ನಥಿಂಗ್ ಅಂತ ಗೊತ್ತಾಗ್ತದೆ ಅಂತ ಹೇಳಿದ್ದೆ. ಇದೇನು ಯೋಚನೆ ಇಲ್ಲ, ನಡೆಲ್ಲ ಕೂಡ್ತಿರ್ತಾರೆ, ಓಲಾಡ್ತಿರ್ತಾನೋ, ಯೋಚನೆ ಮಾಡಬೇಡಿ. ಹುಟ್ಟಿದೆ ನನ್ನ ಹತ್ರ, ಹುಟ್ಟಿಟ್ಕೊಂಡು ನಾನು ಧೈರ್ಯ ಮಾಡ್ತೇನೆ, ಯೋಚನೆ ಮಾಡಿ, ನನಗೆ ಗೊತ್ತು ಹೇಗೆ ಹೋಗಬೇಕು ಅಂತೇಳಿ. ಅದಿಲ್ಲದವನು ಗಾಬರಿ ಆಗಿಬಿಡ್ತಾನೆ. ಇವನಿಗೆ ಗಾಬರಿ, ಅವನಿಗೆ ಗಾಬರಿ ಇಲ್ಲ, ಬಿಕಾಸ್ ಹಿ ನೋಸ್ ಅದನ್ನೇ ಜ್ಞಾನ ಅಂತ ಕರೆಯೋದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಯಾರಿಗೆ ಜ್ಞಾನ ಇದೆಯೋ ಅವರಿಗೆ ದುಃಖ ಇಲ್ಲ, ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ದುಃಖ ತಪ್ಪಿದ್ದಲ್ಲ. ಅಪ್ಪ ಹೀಗೆಲ್ಲ ಮಾತಾಡಬೇಡ, ಅಲ್ಲಿಗೂ ಅವ್ರಿಗೆ ಭ್ರಮೆ. ಇಷ್ಟೆಲ್ಲ ಗಲಾಟೆ ಮಾಡಿ ಎಲ್ಲ ಹೊಡಿತಿರೋದು ಇವನನ್ನ, ಇವನು ಕಾಮ್ ಆಗಿದ್ದಾನೆ. ಪಡೆಯಲಕ್ಕೆ ಹೋದ್ರೆ ಅವನಿಗೆ ಭಾರಿ ಟೆನ್ಷನ್ನು, ಹೇ ದುರ್ವಿನೀತ ಅಂತ ಒದರಾಡ್ತಾನೆ. ನೋಡು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಶಿರ ಕಾಯಾಧಾರ ಅಮಿತೆ, ನೀನು ತಲೆ ತೆಗೆದು ಬಿಡ್ತೇನೆ ಅಂತ ಹೇಳ್ತಾ, ಮದನ್ಯ ಜಗದೀಶ್ವರ ಕಹ, ಇದು ಅವ್ರು ಯೋಚನೆ ಮಾಡಬೇಕಾಗಿತ್ತು. ತನ್ನ ಮಗನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಜಗದೀಶ್ವರ ಅಂತ ಕರ್ಕೋತಾನಲ್ಲ, ಯಾವ ಜಗದೀಶ್ವರ ಇವನ್ನೆಲ್ಲ ಕೂಡ. ಇದು ಅರ್ಥ ಮಾಡಿಕೊಂಡ್ರೆ ಅದು ಒಂದೇ ಮಾತದಕ್ಕೆ, ಇಷ್ಟು ದಿವಸ ಕಷ್ಟಪಟ್ಟಿದ್ದಾನೆ ಮಗನ್ ಏನೇನೂ ಮಾಡಲಿಕ್ಕಾಗಿಲ್ಲ, ನನ್ನ ಬಿಟ್ಟರೆ ಜಗದೀಶ್ವರ ಅಂತ ಕರೀತಾ ಇರೋದು ಎಷ್ಟು ಮೂರ್ಖನಾಗಲಿಲ್ಲ. ದುರ್ಯೋಧನ ಹಾಗೆ ಮಾಡ್ತಾನೆ, ಬಂದಿರೋದು ಕೇಳೋದಕ್ಕೋಸ್ಕರ. ನಾಹಂ ರಾಜ ಉಪಾಸ್ಯ ಪಾದಯೋ ರೀತಿ, ಕೃಷ್ಣನ ಹತ್ರ ಬಂದು ರಾಜ ನಾನೇ ಕಾಲು ಹಿಡಿದೆ ಅಂತ ಕೇಳಿದರೆ ಬಂದಿರೋದೇ ಕೇಳೋದಕ್ಕೋಸ್ಕರ. ರಾಜ ಅಂತ ಕರ್ಕೊಂಡ್ರೆ ಹಾಗೋ ಹಾಗಾಯ್ತು. ಆಗ ಕಂಬನ ಹೊಡೆದನಂತೆ, ನಿನ್ನ ತಲೆ ಕತ್ತರಿಸಿಬಿಡ್ತು ಹಾರಿಸಿಬಿಡ್ತೇನೆ ಅಂತ ಹೇಳಿ ಹೊಡೆದ್ರೆ ಸಾಕ್ಷಾತ್ ಆಗ ಭಗವಂತ ಬರ್ತಾನೆ. ಕ್ಲೈಮ್ಯಾಕ್ಸ್ ಇದು. ದೇವರು ಯಾವಾಗ ಬರ್ತಾನೆ ಗೊತ್ತಾ ನಮಗೆ? ನಮ್ಮನ್ನು ಯಾವಾಗ ಗ್ಯಾರಂಟಿ ಕೊಲ್ಲಕ್ಕಂಥ ದೈತ್ಯ ಶಕ್ತಿ ಹೋಗುತ್ತಲ್ಲ ಅವಾಗ ಬರ್ತಾನೆ. ಅದಕ್ಕೆ ಆಗ ಕಾಯಬೇಕು ಅಂತ ಹೇಳ್ತಾರೆ ದಾಸರು ಹೇಳ್ತಾರೆ. ಈಗ ಕಾಯೋ ದೊಡ್ಡದಲ್ಲ, ಆಗ ಕಾಯಬೇಕು. ಯಾವಾಗ ಯಮದೂತರು ಬರ್ತಾರಲ್ಲ ಆ ಪಾಯಿಂಟ್ ಇರೋದಾಗ. ಈಗ ನೀರು ಯಾರೋ ಕೊಟ್ಬಿಡ್ತಾರೆ, ಈ ಏನೋ ಕೊಡ್ತಾರೆ, ಆ ಕಾಲದಲ್ಲಿ ಯಾರೂ ಇಲ್ಲ. ಆ ಕಾಲದೊಳಗೆ ಆರಿಗಾರಿಲ್ಲ ವಾಪತ್ ಕಾಲದೊಳಗೆ. ಆಗ ಹೆಲ್ಪ್ ಮಾಡ ದೇವರೊಂದೇ ಹೆಲ್ಪ್ ಮಾಡೋದಾಗ. ಹಿರಣ್ಯಕಶಿಪು ಯಾವ ಕ್ಲೈಮ್ಯಾಕ್ಸ್ಗೆ ಹೋದ ಆಗ ನರಸಿಂಹದೇವರು ಬಂದರು. ಯಾವಾಗ ನಾವು ಕ್ಲೈಮ್ಯಾಕ್ಸ್ ಹೋಗೋದು ಅಂದರೆ ಅಂತ್ಯಕಾಲದಲ್ಲಿ ಬರ್ತಾರೆ ಯಮದೂತರು ಬಂದ ಕಾಲಕ್ಕೆ. ಏನು ಆನ್ಸರ್ ಇದೆ ನಿಮ್ಮ ಹತ್ರ ಈಗ? ಪ್ರಹ್ಲಾದ ಹತ್ರ ಫುಲ್ ಆನ್ಸರ್ ಇದೆ. ಪಬ್ಲಿಕ್ ಯಾರು ಫಸ್ಟ್ ರ್ಯಾಂಕ್ ಬಂದಿರ್ತಾನೆ ಹೈಸ್ಕೂಲ್ ಒಳಗೆ ಮಿಡ್ ಟರ್ಮ್ನೊಳಗೆ ಖುಷಿ ಪಡ್ತಿರ್ತಾರೆ. ಇದಲ್ಲ ಯಾ ಮುಂದಿದೆ ಯೋಚನೆ ಮಾಡಿ, ಇದಲ್ಲ ಇದೇನು ಸ್ಕಾಲರ್ಶಿಪ್ ಸಿಗ್ಬೋದಷ್ಟೇ, ಇದೆಲ್ಲ ಪಾಸಿಗೆ ಲೆಕ್ಕಾಗೋದಿಲ್ಲ ಮುಂದಿದೆ ಅಂತ ಹೇಳ್ತಾರಲ್ಲ. ನಾವೇನು ಮಾಡಿರ್ಬೋದು ಇವತ್ತು, ಇದೆಲ್ಲ ಕೌಂಟಾಗೋದು ಅಂತ್ಯಕಾಲದಲ್ಲಿ ಏನು ಮಾಡ್ತಾರೆ ಅಂತೇಳಿ. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ. ಆಗ ಪ್ರಹ್ಲಾದಪ್ಪ ದೇವರಿದ್ದೇ ಇದ್ದಾನೆ, ಕಾಪಾಡೇ ಕಾಪಾ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ಕಂಬದಲ್ಲೂ ಇದ್ದಾನೆ. ಇದು ಪ್ರಹ್ಲಾದನ ದೀಕ್ಷೆ. ಆ ರೀತಿ ವ್ಯಾಸರಾಯರು ಹಾಗೆ ಹೇಳ್ತಾರೆ, ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು ಚಕ್ರಸರ ಪರಮಾತ್ಮ ನಲ್ಲದಿಲ್ಲವೆಂದು ಪುರಂದ್ರದಾಸ ಹೇಳ್ತಾರೆ. ವಿಧಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ. ಅದೇ ರೀತಿ ಮತ್ತೆ ವಾದಿರಾದ ಹೇಳ್ತಾರೆ, ಅನುದಿನವು ಶ್ರವಣ ಮನನಾದಿ ಸಾಧನ ಮಾಡೋ ಇನ್ನೂ ಸಂಶಯ ವ್ಯಾತಕೋ, ಏನು ಶಪಥವ ಮಾಡಲಿ ಮತವು ಪಿರಿದೆಂದು ಜ್ಞಾನಿಗಳ ಸಮ್ಮತವು ಪ್ರಾಣಿ. ಇದು ಸಾಧನೆಯ ಉತ್ತುಂಗ ಇದು. ಒಂದು ಇಷ್ಟು ಪರೀಕ್ಷೆ ಫುಲ್ ತಯಾರಾಗಿ ಇನ್ನು ಐ ಆಮ್ ರೆಡಿ. ನೀವು ಕ್ವಶನ್ ಕೇಳ್ಬೋದು ಅಂತ ಹೇಳಿದರೆ ಹೇಗೋ ಐ ಆಮ್ ರೆಡಿ. ಈ ಏಕಾದ ಕೇಳ್ಬೋದು ನೀನು. ಆಗ ಕಂಬ ಹೊಡೆದನಂತೆ ಆ ಕ್ಷಣಕ್ಕೆ ಭಗವಂತ ಬರ್ತಾನೆ ಅಲ್ಲಿಂದ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಆಗ ಭಗವಂತ ಬಂದ. ನಾವು ಇದನ್ನು ಯೋಚನೆ ಮಾಡಬೇಕು. ಪ್ರಹ್ಲಾದನಿಗೆ ಮೊದಲು ದೇವರು ಕಂಡಿಲ್ಲ, ಈಗ ದೇವರು ಕಾಣಿಸ್ತಾನೆ. ಮೊದಲು ಒಂದು ಆಪತ್ತು ಬಂತು ಹೋಯ್ತು, ಮತ್ತೊಂದು ಆಪತ್ತು ಬಂತು. ಅದೇ ರೀತಿ ನಮಗೆ ಎಷ್ಟು ಕಷ್ಟ ಇರುತ್ತದೆ, ಪೂರ್ತಿ ಪರಿಹಾರ ಆಗಿಲ್ಲ. ಈಗ ನಾವೇನು ಮಾಡ್ತೇವೆ, ದೇವ್ರು ಬಿಟ್ಬಿಡ್ತೇವೆ ಆಗ. ಆದರೆ ಪ್ರಹ್ಲಾದ ಕಾದ 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 ಕೊನೆಯ ದೇವರು ಕಂಡ. ಅದೇ ರೀತಿನೇ ಇವತ್ತು ನಾವು ಮಧ್ಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ ಅವ್ರು ಏನು ಅನ್ನೋಕ್ಕಾಗಿದ್ರು, ಪ್ರಹ್ಲಾದ ಏನಿದು, ಹಿರಣ್ಯಕಶಿಪು ನಂಬಿಕೊಂಡ್ರು ಸುಖವಾಗಿದ್ದಾರೆ, ನರಸಿಂಹನ್ ನಂಬಿಕೊಂಡು ಅವ್ರು ಉದ್ದಾಡ್ತಿದ್ದೇನೆ ಅಂತ ಪ್ರಹ್ಲಾದ ಅನ್ಕೊಂಡ್ರೆ ಗತಿ ಏನಾಗ್ತಿತ್ತು? ತಂದ್ಕೊಂಡ. ಇವರು ಸುಖ ಸುಖ ಅಲ್ಲ, ನನ್ನ ದುಃಖ ದುಃಖನೂ ಅಲ್ಲ. ಇವರು ಸುಖ ಸುಖ ಅಲ್ಲ, ಇವರು ಸುಖ. ಇವರು ಸಿನಿಮಾ ಕ್ಲಾಸ್ ಚಕ್ರಗಳು ಸಿನಿಮಾಕ್ಕೆ ಹೋಗಿರ್ತೀವಿ, ಏನು ಸುಖ ಅದು? ಒಂದು ಬಂದನು ಗೊತ್ತಾಗುತ್ತೆ ಎಷ್ಟು ಡೇಂಜರ್ ಇದೆ ಅಂತ. ಅದು ಸುಖ ಅಲ್ಲ, ಓದ್ತಾ ಇರ್ತಾರೆ ನಿಮಗೆ, ದುಃಖನೂ ಅಲ್ಲ ಅದು. ಇವನ ದುಃಖ ಸುಖವಾಗಿ ಕನ್ವರ್ಟ್ ಆಗ್ತದೆ, ಅವ್ರ ಸುಖ ದುಃಖ ಕನ್ವರ್ಟ್ ಆಗ್ತದೆ. ಆಮೇಲೆ ಆ ಪ್ರಹ್ಲಾದ ಎಷ್ಟು ವಿವೇಕ ಇತ್ತು ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಭಾರಿ ಆಶ್ಚರ್ಯ. ನರಸಿಂಹದೇವರು ಕಂಡ್ರು, ಹಿರಣ್ಯಕಶಿಪುವನ್ನ ಇನ್ನೊಂದು ಚಾನ್ಸ್ ಕೊಡ್ತಾರೆ, ಹಿಡಿದು ಬಿಡ್ತಾರೆ, ಬಿಟ್ಬಿಡ್ತಾರೆ, ಒಂದ್ಸಲ ಕೊಲ್ಲೋದಿಲ್ಲ, ಇನ್ನೊಂದು ಒನ್ ಮೋರ್ ಚಾನ್ಸ್ ಅವನಿಗೆ. ಆಗಲೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಬಹುಶಃ ದೊಡ್ಡವನೇ ಅಂತ ಕಾಣಿಸ್ ಇನ್ನೂ ಅನ್ಕೊಂಡು ಬಂದೆ ಅಂತ. ಅಷ್ಟಿಲ್ಲ, ಐ ಎಮ್ ಗ್ರೇಟ್ ಅಂತ ಹೇಳ್ಕೊಳ್ತಾನೆ. ಆಗ ಹಿಡಿದು ತಡೆ ಮೇಲೆ ಹಾಕ್ಕೊಂಡು ಅವನನ್ನ ಸೀಡಿ ಪರಮಾತ್ಮ ಕೊಲ್ತಾನೆ, ಸೀಡಿ ಕೊಲ್ತಾನೆ. ಒಂದು ಕಡೆ ನೋಡಿದರೆ ಅವಂದೇ ಸಭೆ, ಅವಂದೇ ಮನೆ, ಅವು ಅವ ಹೊಸ್ತಲು. ಅದ್ರ ಮೇಲೆ ಪರಮಾತ್ಮ ಕೂತಿದ್ದಾನೆ, ತೊಡೆ ಮೇಲೆ ಮಡಿಸ್ಕೊಂಡಿದ್ದಾನೆ. ಮುಖ ತೋರಿಸ್ತಾನೆ, ಮತ್ತೆ ಮಲಗಿದ ಡೈರೆಕ್ಟ್ ಆಗಿ ಮುಖ ಕಾಣುತ್ತೆ ಮಲಗಿದಾಗ. ಆದರೂ ಜ್ಞಾನ ಬರಲಿಲ್ಲ ಅಂದ್ರೆ ಅಯೋಗ್ಯರಿಗೆ ಏನು ಮಾಡಿದ್ರು ಜ್ಞಾನ ಬರೋದು. ಎದೋ ಆತ ಜ್ಞಾನೇ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಅರ್ಥ ಆಗಲಿಲ್ಲ. ನರಸಿಂಹದೇವರು ನೋಡಿನೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದು ಭಾರಿ ಇಂಟ್ರೆಸ್ಟಿಂಗ್. ನರಸಿಂಹದೇವರನ್ನ ಹಿರಣ್ಯಕಶಿಪು ನೋಡಿದ, ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರಹ್ಲಾದ ನೋಡಿದ, ಅರ್ಥ ಮಾಡ್ಕೊಂಡ. ಇವತ್ತು ನರಸಿಂಹದೇವರು ದೇವಸ್ಥಾನಕ್ಕೆ ಹೋದ್ರಲ್ಲೂ ದೇವರನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ವೈಕುಂಠ ಓರ್ವ ಲೋಡ್ ಆಗಿಬಿಡುತ್ತೆ ಇಷ್ಟೊತ್ತಿಗೆ. ಸಾಧ್ಯ ಇಲ್ಲ, ಯಾಕೆಂದ್ರೆ ಅರ್ಥ ಆಗೋದಿಲ್ಲ ಅವರಿಗೆ. ನೋಡಿದ, ಏನೋ ತಿಳ್ಕೊಂಡ ಅಷ್ಟೇನೆ. ಆಗ ಪ್ರಹ್ಲಾದ ಪರಮಾತ್ಮ ಅವನ ಎದೆಯನ್ನು ಸೀಡ್ತಾನೆ, ರಕ್ತ ಬಗಿತಾನೆ, ಚಿಮ್ತಾನೆ. ಅದನ್ನು ದಾಸರು ಮತ್ತೆ ಹೇಳ್ತಾರೆ ಆಚಾರ್ಯರು, ಪರಮಾತ್ಮ ತನ್ನನ್ನು ದ್ವೇಷ ಮಾಡಿದವರನ್ನೆಲ್ಲ ಸೌಮ್ಯ ರೂಪದಲ್ಲಿ ಕೊಲ್ತಾನೆ, ತನ್ನ ಭಕ್ತರನ್ನು ದ್ವೇಷ ಮಾಡಿದ ಉಗ್ರ ರೂಪದಲ್ಲಿ ಕೊಲ್ತಾನೆ. ಆದ್ದರಿಂದ ಭಗವಂತನ ದ್ವೇಷಕ್ಕಿಂತ ಭಗವದ್ಭಕ್ತರ ದ್ವೇಷ ಹೆಚ್ಚು ಅಪಾಯಕರ. ಭಗವಂತನ ದ್ವೇಷನೂ ಅಪಾಯಕರ, ಭಗವದ್ಭಕ್ತರ ದ್ವೇಷನೂ ಅಪಾಯಕರ. ಯಾವುದು ಹೆಚ್ಚು ಅಪಾಯಕರ ಅಂದರೆ, ದ್ವೇಷಿಗಳ ಇದಾರಲ್ಲ, ಭರಿಭಕ್ತರ ದ್ವೇಷ ಮಾಡ್ತಾರಲ್ಲ, ಅವ್ರ ಮೇಲೆ ಭಗವದ್ ಭಾರಿ ಸಿಟ್ಟಂತೆ. ಸ್ವಲ್ಪ ಬೆಕ್ಕಿನ ನೋಡಿಬೇಕಾದ್ರೆ ಬೆಕ್ಕಿನ ಹೊಡ್ಲಕ್ಕೆ ಓಡೇ ಬಿಡುತ್ತೆ, ಅದು ಮರಿ ಇರುತ್ತೆ, ಅದನ್ನ ಹಿಡ್ಕೊಳ್ಳೋಕೆ ಬೆಕ್ಕು ಏನು ಮಾಡುತ್ತೆ ಗೊತ್ತೋ, ಬಾಯಿ ಹಾಗೆ ತೆಗೆದು ನರಸಿಂಹದೇವ ತೆಗೆದ ಬಾಯಿ ತೆಗೆಯು ತೆಗೆಯುತ್ತದೆ, ಚೀರಿ ಬಿಡುತ್ತೆ, ಜ್ವರ ಹೆದರಿಸುತ್ತದೆ, ನಾನು ಕೂಸಿ ತಂಡೆ ಬರ್ತೇನೆ ಅಂತ ಹೇಳುತ್ತೆ. ಈ ಹುಲಿ ಸಿಂಹಗಳೆಲ್ಲ ಭಾರಿ ಡೇಂಜರಸ್, ಮಗು ಹಾಕಿದ ಕಾಲಕ್ಕೆ ವೆರಿ ಸ್ಟ್ರಾಂಗ್. ಅವು ಮಕ್ಕಳನ್ನ ಹ್ಯಾಕ್ ಕಾಪಾಡುತ್ತೆ ಅಂದರೆ, ಹತ್ರ ಹೊಲಕ್ಕೆ ಬಿಡಲ್ಲ ಯಾರು ಕೂಡ. ಅದೇ ರೀತಿ ದೇವರು ಮಾಡ್ತಾನೆ, ತನ್ನ ದ್ವೇಷಗಳನ್ನ ನಿಜವಾದ ದ್ವೇಷಗಳನ್ನು ಕನ್ಫರ್ಮ್ ಆಗೋದು ಯಾವಾಗ ಅಂದರೆ, ತದ್ಭಕ್ತ ದ್ವೇಷ ಏವಚ. ದೇವರು ಎಷ್ಟೇ ಆರಾಧನೆ ಮಾಡಿದರೂ ಕೂಡ ದೇವರು ಭಕ್ತರನ್ನು ದ್ವೇಷ ಮಾಡಿದರೆ ದೇವರು ಬೆಂಕಿ ಆಗ್ತಾನೆ, ಉಗ್ರನಾಗ್ತಾನೆ ಎಂಬುದಕ್ಕೆ ಸಾಕ್ಷಿಯಾಯಿತು. ಈ ಕಥೆ ಕೇಳಿದಾಗ ನಮ್ಮ ಜೀವನಕ್ಕೆ ಸಿಗೋ ಉಪಾಯ ಬಹಳ ದೊಡ್ಡದು. ಆಮೇಲೆ ಸ್ತೋತ್ರ ಮಾಡ್ತಾನೆ ಪ್ರಹ್ಲಾದ, ದರ್ಶನ ಅನುಗ್ರಹ ಮಾಡ್ತಾನೆ. ಇದಿಷ್ಟು ಪ್ರಹ್ಲಾದನ ಕರಿಬೇಕಾದ ಒಂದು ಪಾಠ ಇದು, ಕೊನೆಯ ಪಾಠ ಇದು. ಕೊನೆಯ ಪಾಠ ಏನು, ಎಲ್ಲ ಸೇವೆಗೆ ಮಾಡೋದೆಲ್ಲ ಸರಿ ಹೋಯ್ತು, ಕೊನೆಯದು ಫಲಾಪೇಕ್ಷೆ ಒಂದು ಪಾಠ ಬರುತ್ತೆ. ಅದನ್ನೇ ಭಾಗವತಲ್ಲಿ ಹೇಳ್ತಾರೆ, ಫಲಾಪೇಕ್ಷೆ ಏನು ಗೊತ್ತಾ, ದೇವ್ರ ಹಾಕ ಇನ್ನೊಂದು ಮಾಯೆ ಅಂತ ಕರೀತಾರೆ. ದೇವ್ರ ಹಾಕ ಮಾಯೆ ಅದು ಒಂದು, ಏನು ಕೇಳ್ತೀಯ ಕೇಳು, ಅಲ್ಲಿ ಈಡಾಗ್ತಾನೆ ಮನುಷ್ಯ ಅಂತ ಹೇಳ್ತಾನೆ. ಏನು ಕೇಳ್ತೀಯ ಕೇಳು ಅಂತ ಹೇಳಿಬಿಟ್ನಲ್ಲ, ತಕ್ಷಣ ಮನೆ ಬಂದಿರ್ತಾನೆ ಏಕಾದಶಿ ದಿವಸ, ಏನು ಬೇಕು ಅಂದ್ರೆ ಎಲ್ಲ ಕಾಫಿ ಕೊಟ್ಟು ತೊಗೊಂಡ್ಬಿಡ್ತಾನೆ, ತಕ್ಷಣ ಈಡಾಗ್ಬಿಡ್ತಾನೆ. ಅದು ವ್ರತ ಹೋಯ್ತಲ್ಲ ಕೃಷ್ಣಾರ್ಪಣ, ಏನ್ ತಗೋತಿರೋದು ಕೇಳಿದ ತಕ್ಷಣ ಹೇಗೆ ಹೋದ್ರೆ ಏಕಾದಶಿ ಅಂತ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಇವರಿಗೆ, ಸದ್ಯ ನಮ್ಮ ಪುಣ್ಯ ಅದಕ್ಕೆ ಕೇಳ್ತಿದ್ದಾರೆ. ಅವ್ರ ಕಷ್ಟಕ್ಕೆ ಆದಷ್ಟು ಬೇಕು ಕುಡಿದು ಬಿಟ್ರೆ ಆಯ್ತು, ಆ ಥರ ಅಪ್ಪನಾಗ ಎಲ್ಲ ಏಕಾದಶಿ ಯಾರ ಮನೆಗೆ ಹೋಗ್ತಾರೆ ಗೊತ್ತಾ, ಯಾರು ಮಾಡೋದಿಲ್ಲ ಅಂತ ಗ್ಯಾರಂಟಿ ಅವ್ರ ಮನೆಗೆ ಹೋಗ್ತಾರೆ, ಮಾಡೋ ಮನೆಗೆ ಏನು ಕೊಡೋದಿಲ್ಲ ಅಂತ ಗೊತ್ತು, ಅಂಥವ್ರ ಮನೆಗೆ ಹೋಗೋದು. ಆ ದೃಷ್ಟಿಯಲ್ಲಿ ನಿಮ್ಮ ಮನೆಗೆ ಯಾಕೆ ಬಂದಿರಿ ಇಳ್ಕೊಂಡು ಆಮೇಲೆ ಜಾಚಿ ಪಾಡೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಇವ್ರು ಲೇಟ್ ಆಗ್ತಾವ ಬೇಗ ಆಗುತ್ತಲ್ಲ, ಎರಡು ಅಡ್ವಾಂಟೇಜ್. ಏಕಾದಶಿ ವರ್ಷ ಈರುಳ್ಳಿ ಹುಳಿನೂ ಆಯಿತು, ಬರೀ ಸಕಾಲ ಪಾರಣೆ ಆಯಿತು, ಅವ್ರು ಕೆಟ್ಟಿದ್ದೇನೆ ಮತ್ತೆ ಆ ಥರ ಮಾಡೋರಿರುತ್ತೆ. ಅದಕ್ಕೆ ಭಗವಂತದ್ದು ಎಚ್ಚರಿಸ್ತಾನೆ, ನೀವು ಫಲ ಗೆಲ್ಲಕ್ಕೆ ಬರುತ್ತಾ ನಿಮಗೀಗ ನೋಡಿ, ಏನು ಬೇಕು ಕೇಳು. ಇದು ಒಳ್ಳೆ ಚಾಲೆಂಜಿಂಗ್ ಇದು ಜೀವನದಲ್ಲಿ ಮನುಷ್ಯ ಕೆಡ್ತಕ್ಕಂಥ ಕೊನೆಯ ಜಾಗ ಅಂದರೆ ಏನು ಫಲ ಬೇಕು. ಅಲ್ಲಿ ಪ್ರಹ್ಲಾದ ಗೆಲ್ತಾನೆ, ಭಾರಿ ಇಂಪಾರ್ಟೆಂಟ್. ಬೇಕಾದ್ದು ಕೇಳು ಪ್ರಹ್ಲಾದ ಅಂದ್ರೆ ನಾನು ಏನೂ ಬೇಕಿಲ್ಲ ಅಂತಾನಲ್ಲ, ಇದು ನಿಜವಾಗಲೂ ಗೆದ್ದ ಸೂಚನೆ. ಕಾಮಾನಾಂ ಹೃದಯ ಅರಂ ಅಸಂಬ್ರೋಹಂ ಭವತಸ್ತು ಋಣೇ ವರಂ. ನಾನು ಫಲ ಕೊಟ್ಟು ನೀನು ಸ್ವಾಮಿಯಾದೆ, ಫಲ ಕೇಳಿ ನಾನು ವ್ಯಾಪಾರಿ ಆಗಲಾರೆ ಅಂತ ಹೇಳ್ತಾನೆ. ಫಲ ಕೇಳಿ ವ್ಯಾಪಾರಿ ಆಗೋದಿಲ್ಲ ನಾನು, ಇದನ್ನು ಯೋಚನೆ ಮಾಡಿ. ಆಗ ದೇವ್ರ ಬಗ್ಗೆ ಎಂಥ ಭಕ್ತಿ ಬರಬೇಕು ಅಂತ, ಅನ್ಕಂಡೀಷನಲ್ ಲವ್ ಅಂತ ಕರೀತಾರೆ. ಅನ್ಕಂಡೀಷನಲ್ ಲವ್, ದೇವ್ರ ಬಗ್ಗೆ ನಾವು ಎಂದು ಕಂಡೀಷನ್ ಹಾಕಬಾರ್ದು. ಇವ್ರು ಯಾರೋ ಕರೀತಾರೆ ದೊಡ್ಡವರು, ಕರೆದ ತಕ್ಷಣ ಏನು ಕೊಡ್ತೀರಿ ಅಂತ ಕೇಳ್ತೇವೆ ಫೋನ್ನಲ್ಲೇ. ನಾವು ದೊಡ್ಡವ್ರು ಫೋನ್ ಬರಬೇಕು ಅಂತ ಕರೆ, ಏನು ಕೊಡ್ತೀರಿ ಬಂದಿರಿ ಅಂತ ಕೇಳ್ತೀವಿ, ಏನು ಪುಣ್ಯಕ್ಕೆ ಕೇಳೋದಿಲ್ಲ, ಕರೆದಿದ್ದ ಒಂದೇ ಕಾರಣಕ್ಕೆ ಹೋಗ್ತೇವೆ ಅಷ್ಟೇ. ಅದೇ ರೀತಿಯಲ್ಲಿ ಇವತ್ತು ದೇವ್ರ ಹತ್ರ ಹೋಗ್ಬೇಕಾದ್ರೆ ದೇವ್ರ ಹತ್ರ ಹೋಗ್ಬೇಕು, ದೇವ್ರ ದೊಡ್ಡವನು ಹೋಗ್ಬೇಕಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರನ್ನ ಫಲಾಪೇಕ್ಷೆ ಇಲ್ಲದೆ ಭಜನೆ ಮಾಡಬೇಕು, ಪಾರ್ಟಿಯೇ ಭಜನೆ ಮಾಡಬೇಕು. ಪಾರ್ಟ್ ಬಿ ಎಷ್ಟು ಅಡ್ಡಿ ಆತಂಕ ಬಂದರೂ ಭಜನೆ ಮಾಡಬೇಕು, ಪಾರ್ಟ್ ತ್ರೀ ಕೊಲ್ಲೋ ಪ್ರಸಂಗ ಬಂದರೂ ಕೂಡ ದೇವ್ರನ್ನ ಬಿಡಬಾರದು, ಆಮೇಲೆ ದೇವರು ಏನು ಬೇಕು ಅಂತ ಕೇಳಿದ್ರೆ ಕೇಳಬಾರದು, ಅದು ಫೈನಲ್. ಅದು ಪ್ರಹ್ಲಾದ ಏನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಆದರೆ ಒಂದು ಕೇಳಿಬಿಡ್ತೇನೆ, ನಾವೇ ಫಲ ಕೇಳೋದಿಲ್ಲ ಅಂತ ಅಹಂಕಾರ ಪಡೋ ಪ್ರಯೋಜನ ಇಲ್ಲ ಪರಮಾತ್ಮ, ಫಲ ಕೇಳದಂತೆ ಯಾವಾಗಲೂ ಮಾಡು ಅಂತ ಕೇಳಿದೆ. ಕಾಮಾನಾಮೃತಿ ಅಸಂಬ್ರೋಹಂ ಭವತಸ್ತುರುಣೇ ವರಂ. ಆಗ ಪ್ರಹ್ಲಾದ ಫೈನಲ್ಲ ಗೆದ್ದಾಗಾಯ್ತದೆ, ಫೈನಲ್. ಆ ಸ್ಟೇಜಲ್ಲಿ ಮನುಷ್ಯ ಸೋಲಬಾರದು, ಗೆದ್ದು ಬಿಡ್ತಾನೆ. ಆಗ ಪರಮಾತ್ಮ ಹೇಳ್ತಾನೆ, ಪ್ರಹ್ಲಾದ ನಿನಗೆ ಚಕ್ರಾಧಿಪತ್ಯ, ಹರಿವರ್ಷ ಖಂಡದಲ್ಲಿ ಒಂದು ಮನ್ವಂತರ ಕಾಲ ಚಕ್ರವರ್ತಿಯಾಗಿ ಇರು, ಅನಂತರ ನಿನ್ನೆ ಬಂದವರಿಗೆಲ್ಲ ಮೋಕ್ಷ ಕೊಡ್ತೇನೆ ಆಯ್ತಾ. ಇವತ್ತಿಗೂ ಪ್ರಹ್ಲಾದನ ಸಾಧನೆ ಅಂದರೆ 5 ವರ್ಷದ ಹುಡುಗ ಸಾಧನೆ ಮಾಡ್ತಾನಲ್ಲ, ಎಷ್ಟು ಸಂಕೋಚ ಪಡಬೇಕು ದೊಡ್ಡ ತಿಳಿದವರಿಗೆಲ್ಲ. 5 ವರ್ಷದ ಹುಡುಗರಿಗೆ ವೈರಾಗ್ಯ ಬಂತು ಅಂದರೆ ಯಾತಕ್ಕೆ ಹುಡುಗರು ವೈರಾಗ್ಯ ಬರೋದಿಲ್ಲ? ಕಾರಣ ಪ್ರಹ್ಲಾದನಿಗೆ ನಾರದರ ಉಪದೇಶವಾಗಿತ್ತು, ತಿಳುವಳಿಕೆ ಬಂತು. ಜ್ಞಾನಿಗಳ ಉಪದೇಶವಾದರೆ ಮಾತ್ರ ತಿಳುವಳಿಕೆ ಬರ್ತದೆ, ತಿಳಿದವರು ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡು ನಾರದರು ಎಂಥ ಪುಣ್ಯಾತ್ಮರು, ಗರ್ಭದಲ್ಲಿದ್ದವರಿಗೆ ಅವರು ಹೇಳಿದರು, ಪ್ರಹ್ಲಾದ ಎಂಥ ಪುಣ್ಯಾತ್ಮ ಸ್ಲಮ್ ಹುಡುಗರಿಗೆ ಅವರು ಹೇಳಿದ, ಇಬ್ಬರು ಅಂಥವರೇ ಗರ್ಭದಲ್ಲಿದ್ದವನಿಗೆ ಅವರು ಹೇಳಿದರು. ಇವು ಇನ್ನೂ ನಮ್ಮ ಹುಡುಗರಿಗೆ 40 ವರ್ಷ ಏಕಾಶಿ ಮಾಡು ಅಂತ ಹೇಳಿದ್ರೆ ಕೂಸು ಅಂತ ಓಡಾಡ್ತಿರ್ತೀವಲ್ಲ ನಾವು, ಗರ್ಭದಲ್ಲಿ ಚಿಕ್ಕೂಸ ಯಾರು ಇರ್ತಾರ, ಅವರಿಗೆ ಹೇಳಿದ್ರಲ್ಲ ನಾರದರು ಎಂಥ ಸಾಮರ್ಥ್ಯ ಇರಬೇಕು. ಅವರು ಅದನ್ನು ಕೇಳಿದ ಪ್ರಹ್ಲಾದ, ಅದು ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡ್ದ, ತಾನು ಕೇಳಿ ಇನ್ನೊಬ್ರಿಗೆ ಹೇಳಬೇಕು. ಅದನ್ನೇ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ. ಕೇಳೋದು ಪಾರ್ಟ್ ಎ, ಇನ್ನೊಬ್ರು ಹೇಳೋದು ಪಾರ್ಟ್ ಬಿ, ಆಗ ಸ್ವಾಧ್ಯಾಯ ಪ್ರವಚನ ಎರಡು ಆಗುತ್ತೆ. ಅದು ಮಕ್ಕಳಿಗೆ ಹೇಳೋದು ಜನ ಸಂಕೋಚ ಪಡ್ತಾರೆ ಅಂದರೆ ಪ್ರಹ್ಲಾದನ ಮುಂದೆ ನಾವು ಸಣ್ಣ ಭಾರಿ ಸಣ್ಣವರಾಗಿಬಿಡ್ತೇವೆ. ಆ ಕ್ಷಣ ಹೆಸರಿಗೆ ಪ್ರಹ್ಲಾದ 5 ವರ್ಷದ ಹುಡುಗ, ಎಷ್ಟು 36,000 ವರ್ಷದ ಅಂಥ ಒಂದು ಅಧ್ಯಯನ ಆತನಿಗೆ ಶಕ್ತಿ ಬೆನ್ನಿಗಿದೆ ಆತನಿಗೆ ಅಂತ ಕೇಳೋದು. ಇಲ್ಲೂ ಸ್ವಾರಸ್ಯ ಅಂದರೆ ಹಿರಣ್ಯಕಶಿಪು ಹುಟ್ಟಿದ್ದು ಶಾಪದಿಂದ, ಎಲ್ಲರಿಗೂ ಗೊತ್ತಿದೆ. ಪ್ರಹ್ಲಾದ ಹುಟ್ಟಿದ್ದು ಶಾಪದಿಂದ, ಇದು ಬಹಳ ಆಶ್ಚರ್ಯ. ಇಬ್ಬರಿಗೂ ಶಾಪನೇ ಇರೋದು, ಪ್ರಹ್ಲಾದನಿಗೂ ಶಾಪ, ಹಿರಣ್ಯಕಶಿಪುಗೂ ಶಾಪ. ಆಚಾರ ಬರೀತಾರೆ ಪ್ರಹ್ಲಾದಾಧ್ಯಾಹ ಬಹುವೀರೆ, ಶಾಪದಿಂದಾಗಿ ಪ್ರಹ್ಲಾದ ಹುಟ್ಟಿರೋದು ಅಂತ ಆಚಾರ್ಯರ ಮಾತದು. ತಮಾಷೆ ಏನು ಗೊತ್ತಾ, ಆತನ ಶಾಪ ವರ ಆಯಿತು, ಈತನಿಗೆ ಶಾಪ ನಾಶಕ್ಕೆ ಕಾರಣ ಆಯಿತು. ಇಬ್ಬರಿಗೂ ಶಾಪ ಇದೆ, ಶಾಪದಲ್ಲಿ ಹಿನ್ನೆಲೆಯಲ್ಲಿ ಒಂದಿದೆ, ಕ್ರೋಧೋಪಿ ದೇವಶ್ಯ ವರೇಣ ತುಲ್ಯ. ಆ ಶಾಪವನ್ನು ವರ ಮಾಡಿಕೊಂಡ ಪುಣ್ಯಾತ್ಮ ಅಂತ ನಾವು ವರನೇ ಶಾಪ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಬಹುಶಃ ನಮ್ಮ ಸ್ಥಿತಿ ನೋಡಿದರೆ ಆಚಾರ್ಯರ ಮತ ಟೀಕಾ ಟಿಪ್ಪಣಿಗಳು ದಾಸ ಸಾಹಿತ್ಯ ಎಷ್ಟು ಅನುಕೂಲ ಇದೆ ಅಂದರೆ ಬರೀ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅಲ್ಲೇ, ನಾವು ಓದ್ದ ಇಲ್ಲ ಬಂದರೆ ನಮ್ಮ ಮೈನಸ್ ಪಾಯಿಂಟ್. ಅದರಲ್ಲಿ ಮನೆಯಲ್ಲಿ ಇದೆ ಇದೆ ಅಂದ ದಾಸರಂತೆ ಇದ್ದಾರಂತೆ ಅವರಂತೆ ಇವರಂತೆ ಅಂದರೆ ಏನು ಮಾಡಬೇಕು ಅದಕ್ಕೆ. ಇಷ್ಟು ಅನುಕೂಲ ಬಹುಶಃ ನಮಗೆ ಎಂದೆಂದು ಯಾವ ಕಾಲದಲ್ಲೂ ಇರದೇ ಇರತಕ್ಕಂಥ ಅನುಕೂಲ ನಮಗೆ ಇವತ್ತಿನ ದಿವಸ ಇದೆ. ಶಾಸ್ತ್ರ ಓದಬೇಕು ಅಂತ ಹೇಳಿದ್ರೆ ಈ ಬೆಸ್ಟ್ ಆಪರ್ಚುನಿಟಿ ಅಂದರೆ ಇವತ್ತಿನ ಕಾಲ ಇದೆ. ಇನ್ನು 50 ವರ್ಷ ಕಡೆಯಿಂದ ಪುಸ್ತಕ ನಾವೆಲ್ಲ ಓದಬೇಕಾದ್ರೆ ಪಿಂಟಾಗೆ ಸಿಗ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಅವತ್ತಿನ ಪಾಠ ಬರ್ಕೊಂಡು ಓದಬೇಕಾಗಿತ್ತು, ಮಧ್ಯಾಹ್ನ ಬರ್ಕೋಬೇಕು, ಎಲ್ಲ ಲೈಬ್ರರಿ ಹೋಗಿ ಸಾಯಂಕಾಲ ರಾತ್ರಿ ಪಾಠ ಓದಬೇಕು, ಮತ್ತೆ ಮರುದಿವಸ ಓದಬೇಕು, ಮತ್ತೆ ಓದಬೇಕು. ಇವತ್ತೇ ಎಲ್ಲ ವೇರಿ ಥಿಂಗ್ ಇದು ರೆಡಿ. ಟೀಕಾಟಿ ಒಂದು ಸರುಮೂಲ ಸಿಗ್ತಿದ್ದಿಲ್ಲ ಗೊತ್ತ, ಓದ್ಬೇಕಾರೆ ಸರುಮೂಲ ಪುಸ್ತಕ ಸಿಗ್ತಿರಲಿಲ್ಲ, ಪ್ರಮಾಣ ಪದ್ಧತಿ ಸಿಗ್ತಿರಲಿಲ್ಲ, ಟೀಕಾರಾರಿ ಪುಸ್ತಕ ಇಲ್ಲ, ಸರುಮೂಲ ಪುಸ್ತಕ ಇಲ್ಲ, ಸುಧಾ ಪುಸ್ತಕ ಇಲ್ಲ, ಎಲ್ಲ ಕೈಲಿ ಬರ್ಕೊಂಡೇ ಓದಬೇಕು ಅಂತ ವಾತಾವರಣ ಇದೆ. ಇವತ್ತಿನ ಜನ ಏನು ಪುಣ್ಯಾತ್ಮರು ಅಂದರೆ ಎನಿ ಬುಕ್ ಇದು ರೆಡಿ, ಡಿಕ್ಷನರಿ ಸಿಗೋದು ಕಷ್ಟ ಇತ್ತಾಗ, ಅಂಥದ್ದು ಎಲ್ಲರೂ ಸಿಗುತ್ತೆ, ಓದೋರು ಇಲ್ಲ ಹಾಗಾಗಿಬಿಟ್ಟಿದೆ ಅಷ್ಟೇ. ಇವತ್ತಿನ ಕಾಲದಲ್ಲಿ ಓದೋದು ಅಂದರೆ ಬಂಧುಶಾಸ್ತ್ರ ಓದ್ತಕ್ಕಂಥ ಅವಕಾಶ ಪೀಕಲ್ಲಿರ್ತಕ್ಕಂಥ ದೊಡ್ಡ ಸುವರ್ಣ ಯುಗ ಅಂದರೆ ಸುವರ್ಣ ಯುಗನೇ, ಅದು ಉಪಯೋಗ ಮಾಡ್ಕೋಬೇಕು. ಹಿಂದಿನ ಕಾಲ ಹೇಳೋ ಜನ ಸಿಗ್ತಿರಲಿಲ್ಲ, ಹೇಳಿದ್ರೆ ಯಾಕೆ ಹೇಳಬೇಕು ನಿಮಗೆ, ಹೇಳೋದಿಲ್ಲ ಎಂದವನೇ ನೋಡೋಣ ಹೀಗೆ ಹೇಳಿಬಿಡ್ತಿದ್ರು. ಇವತ್ತು ಕಾದ್ರೊಳಗೆ ಕೂತಿದ್ದಾರೆ ಹೇಳೋದಕ್ಕೆ, ಅಂಥ ವಾತಾವರಣ ಇದೆ. ಪ್ರತಿಯೊಂದು ಅನುಕೂಲಗಳಿದೆ, ಇದನ್ನ ಕಳ್ಕೊಂಡ್ಬಿಟ್ರೆ ಆ ಪ್ರಹ್ಲಾದ ಹೇಳ್ತಾರಲ್ಲ ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ, ನಿಜವಾಗಲೂ ತೆಟ್ಟದಾರಿ ಹಿಡಿದಾಗಲೇ. ಇದಿಷ್ಟು ಪ್ರಹ್ಲಾದರ ಕಥೆ ಒಂದು ರೂಪ. ಇನ್ನು ವೇದವ್ಯಾಸ ದೇವರು ಕೂಡ ಅಂಥದ್ದೇ ಸ್ಥಿತಿಯಲ್ಲೇ ಬಂದರು. ಪ್ರಹ್ಲಾದ ಒಬ್ಬನನ್ನ ಹಿರಣ್ಯಕಶಿಪು ಕಾಡಿದರೆ ಇಡೀ ಲೋಕವನ್ನ ಕಲಿ ಕಾಡ್ತಿದ್ದ ಅಂತ ಹೇಳ್ತೀವಿ. ಇಡೀ ಲೋಕವನ್ನ ಕಲಿ ಸ್ವಯಂ ಬ್ರಹ್ಮವರಾದಿದಾನೀಂ ಪ್ರಭಾದ ತೇಸ್ಮಾನ್ ಸಕಲಾನ ಪೀಶ. ದೇವತೆಗಳು ಸ್ತೋತ್ರ ಮಾಡ್ತಾರೆ ವೇದವ್ಯಾಸ ದೇವರೇ ನಾರಾಯಣ, ಇಡೀ ಭೂಲೋಕದಲ್ಲಿ ಹಣಕಾಸುಗಳ ಹಾವಳಿ ಜಾಸ್ತಿಯಾಗಿದೆ ಅಂತ ಹೇಳಿದ್ದಾರೆ. ಹಿರಣ್ಯಕಶಿಪುಗಳ ಹಾವಳಿ, ಹಣಕಾಸುಗಳ ಹಾವಳಿ. ಅದು ಹಣಕಾಸುಗಳನ್ನ ಏನಾಗುತ್ತೆ ನೋಡಿದ್ವಲ್ಲ, ಮೊದಲೆಲ್ಲ ದೇವ್ರ ಪೂಜೆ ಮಾಡಿದ್ರೆ ದೊಡ್ಡ ಪ್ರೋಗ್ರಾಮ್, ಬೆಳಗಿನ ದಿವಸ ಪ್ರೋಗ್ರಾಮ್ ಅಂದರೆ ದೇವ್ರ ಪೂಜೆ ಪ್ರೋಗ್ರಾಮ್, ಬೆಳಗ್ಗೆ ಸಂಧ್ಯಾ ಒಂದು ದೊಡ್ಡ ಪ್ರೋಗ್ರಾಮ್ ಅಂತ ವಾತಾವರಣ ಇತ್ತು. ಯಾವಾಗ ಕಲಿಸದ ಕಾನ್ಸರ್ಟ್ ಬಂತಲ್ಲ, ಸರ್ಕಾರಿ ನೌಕರಿ ಕಾನ್ಸರ್ಟ್ ಬಂತಲ್ಲ, ಅಲ್ಲಿಗೆಲ್ಲ ಗಂಡಸರು ದೇವ್ರ ಪೂಜೆ ಕ್ಯಾನ್ಸಲ್ ಶುರು ಮಾಡಿ ನಿಧಾನವಾಗಿ ಸಂಧ್ಯಾ ವಂದನೆ ಕೂಡ ಹೋಯಿತು. ಹೆಂಗಸರು ಉಳಿಸ್ಕೊಂಡಿದ್ರು, ಪಾಪ ಹೆಂಗಸರು ವರವಾರ ಲಕ್ಷ್ಮಿ ನಿತ್ಯ ತುಳಸಿ ಪೂಜೆ ಇತ್ತು. ಐಟಿ ಬಿಟ್ಟಿ ಬಂತಲ್ಲ ಅದು ಕೃಷ್ಣಾರ್ಪಣೆ ಬಿಡು, ಯಾಕೆ 6 ಗಂಟೆಗೆ 12 ಗಂಟೆ ಬರೀ ಐಟಿ ಬಿಟ್ಟು ಯಾವುದಿಲ್ಲ ಇಲ್ಲ ಅಂದ್ರೆ ಅಂದ್ರೆ ಹಣಕಾಸುಗಳು ಏನು ಮಾಡುತ್ತೆ ಅಂದರೆ ಟೈಮ್ ಸಿಗದಂತೆ ಮಾಡುತ್ತೆ ಅವ್ರನ್ನ. ಸುಮ್ಮನೆ ಟೈಮ್ ಅಲ್ಲ, ಜೊತೆಗೆ ಏನಿರಬೇಕು ಅದು ಸಿಗಬೇಕು. ಇನ್ನು ಮನೆ ಸುಮ್ಮನೆ ಕೂತಿರಿ, ರಿಟೈರ್ ಆದ್ರೆ ನಾನು ಯಾಕೆ ಬಿಡಲಿ, ಟಿವಿ ಗಂಟು ಬಿತ್ತು ಮತ್ತೆ ಈಗ ಆ ಕಡೆ ಹೇಳ್ಕೊಂಡು ಹೋಗ್ಬೇಕು ಅವ್ರ. ಎಷ್ಟು ಅಟ್ರಾಕ್ಷನ್ ಇದೆ ಅಂದ್ರೆ ಕಲಿಯುವುದಾಗಲಿ ಮದುವೆ ಶಾಸ್ತ್ರ ಸಿಗುತ್ತೆ, ಇದು ಸಿಗುತ್ತೆ, ಎರಡು ಈಸಿ. ಈಗ ಇದು ಸಿಗ್ ಕೆಡ್ತೀಯೋ ಹೊಡಿತೀಯೋ ಎರಡು ಅಷ್ಟೇ ಸ್ಲೋ ಕೋಪಿದೆ. ಸ್ವಲ್ಪ ಈ ಕಡೆಯವರು ಬಂದ್ರೆ ಈ ಕೊಡೆಯಲ್ಲಿ ಬಿದ್ದು ಬಿಡ್ತಾರೆ ಅಷ್ಟೇ. ಕೆಡ್ಲಕ್ಕೂ ಮ್ಯಾಕ್ಸಿಮಮ್ ಅವಕಾಶ ಇದೆ ಅಂದ್ರೆ ಇವತ್ತೇನೆ, ಇವತ್ತು ಕೆಟ್ಟಂತೆ ಎಂದೂ ಕೆಡ್ಲಕ್ಕಾಗೋದಿಲ್ಲ, ಅಂತ ಕೆಟ್ಟ ವಾತಾವರಣ ಇದೆ. ಯಾಕೆ ಮನೆಯಲ್ಲೇ ಕುಡಿಬಹುದು, ಮನೆ ಹಿಂದೆ ಕುಡ್ಲಿಕ್ಕೆ ಸಾಧ್ಯ ಇತ್ತ, ಕದ್ದು ಕುಡಿತಿದ್ರು ಪಾಪ. ಅವನು ಕುಡಿದು ಗೊತ್ತಾಗ್ಬಿಟ್ರೆ ಅವನ ಬಾಯಲ್ಲಿ ಬಿಸಿ ತುಪ್ಪ ಹಾಕಿ ತರ್ಪೇಲಿ ಸುಡ್ತಿದ್ರು ನಾಲ್ಗೆನ ಸ್ವಲ್ಪ ಮುಂದೆ ಯಾವುದೋ ಹೇಗೋ ಸುಟ್ಟೆ ಸುಡ್ತಾರೆ, ಅದೇ ಟೋಕನ್ನಲ್ಲಿ ಸುಡ್ತಿದ್ರು ಮೊದಲು, ಒಂಚೂರು ಕುಡಿದ್ರೆ ತಿಂದ್ರೆ. ಇವತ್ತು ಮನೇಲಿ ಅಪ್ಪನು ಕುಡಿಯೋನೆ ಅಮ್ಮನು ಕುಡಿಯೋ, ಆ ಕಾಲ ಬಂದೋಗ್ಬಿಟ್ಟು ಲೈಟಾಗಿ ಕುಡಿಯೋದಂಬುದು ಇವತ್ತು ಭಾರಿ ಫ್ಯಾಷನ್ ಆ ಥರ ಬಂದಿದೆ. ಅದೇ ರೀ ಶಾಸ್ತ್ರ ಓದಕ್ಕೆ ಹೋದ್ರೆ ಮತ್ತೆ ಉತ್ತುಂಗ, ಫೈನೆಸ್ಟ್ ಆಪರ್ಚುನಿಟಿ ಇದೆ ಒಳ್ಳೆಯದಾಗಲಿಕ್ಕೆ, ಅತಿ ವರ್ಸ್ಟ್ ಇದೆ ಕೆಟ್ಟ ಹಾಳಾಗೋಲಿಕ್ಕೆ. ಅಂತ ಹೊತ್ತಿನಲ್ಲಿ ವೇದವ್ಯಾಸ ದೇವರು ಅವತಾರ ಮಾಡ್ತಕ್ಕಂಥ ಪ್ರಸಂಗ ಬಂತು. ಕಲಿಯುಗದ ಫ್ಯಾಗ್ ಎಂಡ್ ಅದು ಬಂತು, ದ್ವಾಪರದ ಕೊನೆ ಹೊತ್ತಿಗೆ. ಗೌತಮರ ಶಾಪದಿಂದ ಎಲ್ಲವೂ ಕೂಡ ನಾಶವಾಗಿತ್ತಂತೆ ಜ್ಞಾನ ನೋಡಿ. ಶಾಪ ಮತ್ತೆ ಶಾಪನೇ ಬಂತೀಗ, ಹಿರಣ್ಯಕಶಿಪುಗೆ ಶಾಪ, ಇದು ಗೌತಮರ ಶಾಪದಿಂದ ಜ್ಞಾನಕ್ಕೆ ಪೆಟ್ಟುಬಿತ್ತು. ಪ್ರಹ್ಲಾದನಿಗೆ ಶಾಪ ಬಂದ ಹಾಗೆ ಜ್ಞಾನಕ್ಕೆ ಶಾಪ, ಗೌತಮಶ್ಚ ಋಷೇ ಶಾಪಾತ್ ಜ್ಞಾನೇತು ಅಜ್ಞಾನ ತಾಂಗತೆ. ಆಗ ಬ್ರಹ್ಮಾದಿ ದೇವತೆಗಳು ಹೋಗಿ ಆ ಸ್ಥಿತಿ ಅರ್ಥ ಮಾಡಿಕೊಂಡು ನಾವು ಎಷ್ಟು ಪುಣ್ಯವಂತರು ಅಂತ ಗೊತ್ತಾಗ್ತದೆ. ವೇದಗಳಿಲ್ಲ, ಮಹಾಭಾರತ ಬರದೇ ಇಲ್ಲ, ಇನ್ನೂ ಕೂಡ ನೊಟ್ಟಲ್ಲಿ ನಾಟ ಅವೈಲಬಲ್, ಹೇಳೋರಿಲ್ಲ, ಅವರಿಗೆಲ್ಲ ಮಿಥ್ಯಾಜ್ಞಾನ. ಎಂಥ ಕಾಲ ಬಂದಿರಬೇಕಾಗ, ಭೂಲೋಕದಲ್ಲಿ ಗಾಢಾಂಧಕಾರದ ಯುಗ ಬಂದ್ಬಿಡುತ್ತಂತೆ. ಜ್ಞಾನೇತು ಅಜ್ಞಾನ ತಾಂಗತೆ, ಏನೇನು ಗೊತ್ತಿಲ್ಲ, ಹೊರಗೂ ಕತ್ತಲು ಒಳಗೂ ಕತ್ತಲು. ಮೊದಲೇ ಕುರುಡ ಅಮಾವಾಸ್ಯ ರಾತ್ರಿ, ಇನ್ನು ಕಣ್ಣಿದೆ ಅಮಾವಾಸ್ಯ ರಾತ್ರಿ, ಇಬ್ಬರು ಅಷ್ಟೇ, ಕಣ್ಣಿದ್ರೂ ಉಪಯೋಗ ಇಲ್ಲ, ಕಣ್ಣಿಲ್ಲೋದ್ರೂ ಉಪಯೋಗ ಇಲ್ಲ ಅಂತ ವಾತಾವರಣ ಬಂದಿತ್ತಂತೆ. ಆಗ ಬ್ರಹ್ಮಾದಿ ದೇವತೆಗಳು ಹೋಗಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಆಗ ವೇದವ್ಯಾಸ ಅವತಾರ ಆಯ್ತು. ನರಸಿಂಹ ಅವತಾರ ಹೇಗೆ ಕಂಬದ ಮಧ್ಯನೋ, ದ್ವೀಪದ ಮಧ್ಯೆ ವೇದವ್ಯಾಸರು ಅವತಾರ ಮಾಡಿ ಬರ್ತಾರೆ. ನರಸಿಂಹದೇವರು ಅವತಾರ ಮಾಡಿ ರೆಸ್ಟ್ ತಗೊಂಡು ಎತ್ತಷ್ಟು ಕಾಫಿ ಕುಡಿಯಾಗೆ ಎಂಥದ್ದು ಮಾಡಿಲ್ಲ, ಎದ್ದಿದ್ದು ಬಂದಿದ್ದು ಕೊಂದಿದ್ದೇ ಕೆಲಸ. ವೇದವ್ಯಾಸ ದೇವರು ಬಂದು ಬೆಳೆದು ಏನೋ ಮಾಡಿ ಮಾಡಿದ್ದಲ್ಲ, ಆ ಕ್ಷಣಕ್ಕೆ ಸಮಸ್ತ ವೇದಾನ್ ಮುಖದ ಸಮುದ್ಗಿರನ್ ಸ್ವನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ಅವತಾರ ಮಾಡ್ತಿದ್ದಾರೆ ಅಷ್ಟೇ ಹತ್ರ ಇದ್ದಾರೆ, ಆಗ್ಲೇ ಅವತಾರ ಮಾಡ್ತಿರ್ಲಿಕ್ಕೇನೆ ಆಗ್ಲಿ, ಜನ ಯಜ್ಞೋಪ ಇದೆ ಅಂತ ಕೊಳ್ಳಲ್ಲಿ ಆಗ್ಲೇ ಚಟ ಹಾಕಿಬಿಟ್ಟಿದ್ದಾರೆ. ಯಜ್ಞೋಪ ಎಲ್ಲ ರೆಡಿ ಅಂದ್ರೆ ಹುಟ್ಟಿ ಬಂದಿಲ್ಲ ಆಯ್ತಾ. ಕೃಷ್ಣಾವತಾರದಲ್ಲಿ ಹೇಗೆ ಚಕ್ರಶಂಖ ಗದಾ ಪದ್ಮರನಾಗಿ ಕಾಣಿಸಿದನೋ, ವ್ಯಾಸಾವತಾರದಲ್ಲಿ ಹಾಗೆ ಎಲ್ಲ ಎಲ್ಲದರ ಸಮೇತ ಹಾಗೆ ಕಾಣುತ್ತೆ. ಸೊ ನಾರಾಯಣ ಅಂತ ಕನ್ಫರ್ಮ್ ಆಯ್ತಾ, ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ ದೇವರು. ಇದನ್ನ ಜನ ಕೇಳಿದವರು ಯಾರು ಕಷ್ಟದ ದೃಷ್ಟಿಯಿಂದ ಕರಲಿಕ್ಕಾಗತ್ತಾಗ ಸಾಕ್ಷಾತ್ ನಾರಾಯಣ ಹಾಗೆ ಅವತಾರ ಮಾಡಿದರು. ತಂದೆ ತಾಯಿನ ಕರೀತಾರೆ ಅಪ್ಪ ಅಮ್ಮ, ಹೆಸರಿಗೆ ಹೆಸರಿಗೆ ಅಪ್ಪ ಅಮ್ಮ. ನಿಮಗೆ ಸ್ಮೃತಿ ಮಾತ್ರತಃ ಪ್ರತ್ಯಕ್ಷ ಭಾವಂ ವರಮಾತ್ಮನೋ ದದವು. ಕರೆದಾಗೆಲ್ಲ ಬರ್ತೀನಿ ಆಯ್ತೋ ಇಲ್ಲ, ನಿಮ್ಮನ್ನು ನೆನೆಸ್ಕೊಂಡಾಗೆಲ್ಲ ಬರ್ತೀನಿ ನಾನು. ಇವತ್ತು ನಮ್ಮ ಮಕ್ಕಳು ಹಾಗಲ್ಲ, ದಯವಿಟ್ಟು ನೆನೆಸ್ಕೋಬೇಡಿ, ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಇದ್ದಕ್ಕಿದ್ದ ಕಾಲ್ ಮಾಡಬೇಡ್ರಿ, ಹಾಗೆಲ್ಲ ತಲೆ ಕೆಡಿಸ್ಬೇಡ್ರಿ, ಐ ವೆರಿ ಬಿಸಿ, ಬರಬೇಡಿ ಅಂತ ಹೇಳ್ತಾರೆ. ನೀವು ಕರೆದಾಗೆಲ್ಲ ಬರ್ತೀನಿ ಆಯ್ತೋ ಇಲ್ಲೋ ತೋರಿಸ್ತಾನೆ. ಮಾತೃ ದೇವೋಭವ ಪಿತೃ ದೇವೋಭವ. ತಂದೆ ತಾಯಿಗಳು ಮಗ ಮಾಡಬಾರ್ದು ಉಪಕಾರ ಅಂತ ಕೇಳಿದರೆ ನೆನೆಸ್ತಾ ಬರಬೇಕು ಫಸ್ಟ್ ಆಫ್ ಆಲ್, ತಕ್ಷಣ ಬರ್ತೀನಿ ಅಂತ ಹೇಳಿ ಹೊರಟು ಬಿಟ್ಟರಂತೆ. ಸಮಸ್ತ ಲೋಕ ಏನು ಮಾಡ್ತಾರೆ, ಸಮಸ್ತ ವೇದಗಳನ್ನು ಹೊರಗೆ ಹಾಕ್ತಾರೆ. ಒಂದು ವೇದ ವಾಕ್ಯ ಇಲ್ಲ, ನಾಲ್ಕಾರು ವೇದ ವಾಕ್ಯ ಹೇಳಿಕೊಟ್ರೆ ಬೇಕಾದಷ್ಟಾಗ್ತಿತ್ತು. ಸಮಸ್ತ ವೇದಾನ್ಮುಖತ ಸಮುದ್ಗಿರನ್ ಆಚಾರ್ಯ ಹೇಳ್ತಾರೆ, ಯಥ ಆದಿ ಸೃಷ್ಟವು, ಸೃಷ್ಟಿಯ ಪ್ರಾರಂಭದೊಳಗೆ ಸಮಸ್ತ ವೇದ ಪ್ರಪಂಚ ಹೇಗೆ ಹೊರಗೆ ಬಂತೋ ಆ ರೀತಿಯಲ್ಲಿ ವೇದಗಳನ್ನು ಹೊರಗೆ ಹಾಕಿದರಂತೆ. ಎಂಥ ವಂಡರ್ ಇದು, ಅದು ವೇದವ್ಯಾಸ. ಆಮೇಲೆ ಇನ್ನರ್ಥದಲ್ಲಿ ಅದಕ್ಕೆ ಅರ್ಥ ಆಗಬೇಕು ಅಂತ ಹೇಳಿ ಬ್ರಹ್ಮಸೂತ್ರಗಳನ್ನು ಬರೀತಾರೆ. ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ, ಅಂಥ ಸೂತ್ರಗಳು ಮತ್ತೊಂದಿಲ್ಲ, ಅದು ಸಾಲದವನ್ನಾಗಿ ಮಹಾಭಾರತವನ್ನು ಬರೀತಾರೆ. ಇತಿಹಾಸ ಪುರಾಣಾಭ್ಯಾಂ ವೇದ ಸಮುಪ ಬ್ರಹ್ಮಯೇ ವಿಭೇ ತಲ್ಪ ಶ್ರುತಾದ ವೇದ ಮಾಮಯಂ ಪ್ರಚರಿಷ್ಯತಿ ಅಂತ ಕರೀತಾರೆ. ಅದು ಸಾಲದ ಪುರಾಣಗಳನ್ನು ಬರೀತಾರೆ, 18 ಪುರಾಣಗಳು, ಒಂದು ಮಹಾಭಾರತ, ಮತ್ತು ಹಿಂದಿನ ಮೂಲ ರಾಮಾಯಣಾದಿಗಳು ಪುನರುತ್ಥಾನವನ್ನು ಮಾಡ್ತಾರೆ. ಮತ್ತೆ ಎಂತೆಂತರ ಪಾಠ ಹೇಳ್ತಾರೆ ಗೊತ್ತಾ, ವೈಶಂಪಾಯಂದ್ರ ಶಿಷ್ಯರು ಅವರಿಗೆ, ಸೂತ ಪುರಾಣಿಕರ ಶಿಷ್ಯರು, ಜೈಮಿನಿಗಳ ಶಿಷ್ಯರು, ಪೈಲ ಕಾಶಕೃಷ್ಣ ಔಡಲೋಮಿ, ಎಷ್ಟು ಜನ ಇದ್ದಾರೆ. ಎಲ್ಲರೂ ದೊಡ್ಡ ದೊಡ್ಡ ಶಾಸ್ತ್ರ ಪ್ರವರ್ತಕರಲ್ಲ, ಸಣ್ಣ ಪುಟ್ಟವರಲ್ಲ. ಭಯಾನಕವಾದಂಥ ಸಾಮರ್ಥ್ಯದ ರಾಕ್ಷಸರನ್ನು ನೋಡಿದ ತಕ್ಷಣ ಕೊಲ್ತಕ್ಕಂಥ ಸಮರ್ಥರು. ಆಚಾರ್ಯ ಶಿಷ್ಯರ ಬಗ್ಗೆ ಹೇಳ್ತಾರೆ ಮಧ್ವಯುಜದೊಳಗೆ, ಆಚಾರ್ಯ ಒಬ್ಬ ಶಿಷ್ಯರು ಸಾಕು ಇಡೀ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಹೇಳ್ತಾರೆ. ತಮ್ಮ ಇಡೀ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ಆಚಾರ್ಯ ಒಬ್ಬೊಬ್ಬ ಶಿಷ್ಯರು ಸಮರ್ಥರು. ಇನ್ನು ವೇದವ್ಯಾಸರ ಶಿಷ್ಯರು ಹೇಗಿರಬಹುದು ಅಂತ, ಶಿಷ್ಯಕೋಟಿ ಒಂದು ಕಡೆಗೆ, ಗ್ರಂಥಕೋಟಿ ಒಂದು ಕಡೆಗೆ, ಪ್ರತಿಯೊಂದನ್ನು ಮಾಡಿ ವೇದವ್ಯಾಸದೇವರು ಇದ್ದಾರೆ ಎಂದು ಹೊರಟರು ಅಲ್ಲ, ಇವತ್ತಿಗೂ ಇದ್ದಾರೆ ವೇದವ್ಯಾಸದೇವರು. ನರಸಿಂಹರೂಪನೂ ಇರೋ ರೂಪ, ವೇದವ್ಯಾಸ ರೂಪನೂ ಇರೋ ರೂಪ. ಕಶ್ಯತ್ಥಾಮ ಬಲಿರ್ವ್ಯಾಸ ಕೇಳಿರ್ತೇವಲ್ಲ, ಸಪ್ತ ಚಿರಂಜೀವಿಗಳಲ್ಲಿ ವೇದವ್ಯಾಸ ರೂಪನೂ ಇದೆ. ಪರಮಾತ್ಮ ಎಲ್ಲ ರೂಪಗಳು ಇರೋದು ಹಾಗೇನೆ, ಲೋಕದೃಷ್ಟಿಯಲ್ಲಿ ಹೇಳಿದ ಮಾತದು. ವೇದವ್ಯಾಸ ರೂಪ ಇವತ್ತಿಗೂ ಇದೆ, ಗ್ರಂಥಗಳಿವೆ ಅಲ್ಲ, ರೂಪ ಬನ್ನದೇವ ಧನ್ಯಮಾತ್ಮನಃ, ಪ್ರತ್ಯಕ್ಷವಾಗಿ ಬದಲಿಲಿ ಕಾಣಿಸ್ತಾರೆ, ಇಲ್ಲಿ ಗ್ರಂಥ ರೂಪದಲ್ಲಿ ಕಾಣಿಸ್ತಾರೆ. ಭಾಗವತಾದಿ ರೂಪಗಳಲ್ಲಿ ವೇದವ್ಯಾಸರು ಕಾಣ್ತಾ ಇದ್ದಾರೆ. ಅಂತ ವೇದವ್ಯಾಸರ ಸ್ಮರಣೆ ಅಂದರೆ ನಮ್ಮ ಜೀವನಕ್ಕೆ ಪರಮತಾರಕವಾದದ್ದು. ವೇದವ್ಯಾಸರು ನಾರಾಯಣ ಅಂತ ಹೇಳೋದಕ್ಕೆ ಒಂದಲ್ಲ ಎರಡಲ್ಲ, ಅವ್ರ ಅನುಗ್ರಹ ಹೇಗೆ ಮಾಡ್ತಾರೋ ಗೊತ್ತೇನು, ದಾರಿಯಲ್ಲಿ ಹೋಗ್ತಾ ಇದ್ರಂತೆ ಒಂದು ಕೀಟ ಚಿಕ್ಕ ಯಾವುದೋ ಸಣ್ಣ ಕ್ರಿಮಿ ಜೋರಾಗಿ ಓಡಕ್ಕೆ ಶುರು ಮಾಡ್ತಂತೆ. ಅಲ್ಲಿಂದ ವೇದವ್ಯಾಸರು ಕೇಳ್ತಾರೆ ಯಾಕೆ ಓಡ್ತಿ ಅಂತ ಕೇಳಿದ್ರಂತವ್ರು, ಅದ್ರ ಜೊತೆ ಮಾತಾಡ್ತಾರೆ ಕೀಟದ ಜೊತೆ ಯಾಕೆ ಓಡ್ತಿ ಅಂತ ಕೇಳಿದ್ರೆ ಕೀಟ ಹೇಳ್ತಂತೆ, ಅಲ್ಲೊಂದು ಗಾಡಿ ಬರ್ತಾ ಇದೆ, ಶಬ್ದ ಆಗ್ತಾ ಇದೆ, ಕೀಟಗಳಿಗೆ ಬಲಬೇಕು ಗೊತ್ತಾಗುತ್ತದೆ ಆ ಸೌಂಡ್ ಮೂಲಕ. ನನ್ನ ಮೇಲೆ ಹೋದ್ರೆ ಕಷ್ಟ ಅಂತ ನಾವು ತಪ್ಪಿಸ್ಕೊಂಡು ಹೋಗಕ್ಕೆ ಹೋಗ್ತೇನೆ ಅಂತ ಹೇಳ್ತದೆ, ನನ್ನ ಮೇಲೆ ಹೋದ್ರೆ ಕಷ್ಟ ಅಂತ ತಪ್ಪಿಸ್ಕೊಂಡು ಹೋಗಕ್ಕೆ ಹೋಗ್ತೇನೆ. ವೇದವ್ಯಾಸರು ನಕ್ರಂತೆ, ಅಲ್ಲಯ್ಯ ನೀನು ಮಹಾಕೇತ, ಏನು ಸಾಮ್ರಾಜ್ಯ ಹೋಗುತ್ತೆ ಸತ್ರ, ನೀನು ಕೆಲವು ಸತ್ರ ಲೋಕ ಕಲ್ಯಾಣ ಆಗ್ತದೆ, ಲೋಕಭಾರ ಕಡಿಮೆ ಆಯಿತು ಅಂತೇಳಿ, ಏನು ಮಹಾ ನಷ್ಟ ಆಗುತ್ತೆ ನಿನಗೆ, ಕೀಟ ಯೋನಿ ಇದು ತೊಗೊಂಡು ಏನು ಮಾಡಿ, ಅದೆಲ್ಲ ಇಲ್ಲ ನನ್ನ ದೇಹನೇ ಭಾರಿ ದೊಡ್ಡದು ಅಂತ ಹೇಳಿದ್ದಾನೆ. ನನ್ನ ದೇಹನೇ ಭಾರಿ ದೊಡ್ಡದು. ಆ ಕ್ಷಣಕ್ಕೆ ಕೆಲವರು ಇರ್ತಾರೆ, ಎಲ್ಲ ಏನೋ ಸಾಮಾನು ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ, ಬ್ಯಾಗ್ ಆಮೇಲೆ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಆಟೆ ಬ್ಯಾಗ್ ಆಮೇಲೆ ವಾಪಸ್ ಕೊಡಿ, ಬ್ಯಾಗ್ ಬೇರೆ ಏನಿರೋದಿಲ್ಲ, ಅಭಿಮಾನ ಭಾರಿ ಜಾಸ್ತಿ ಇರ್ತದೆ ಅದ್ರ ಮೇಲೆ, ಎಲ್ಲೋ ಹೋದ ಕಾಸಿಗೆ ಹೋದ ತಂದು ಬ್ಯಾಗ್ ಇದು ಅಂತ ಹೇಳ್ತಾರಲ್ಲ ಆ ಟೈಪ್, ನನಗೊಂದು ಭಾರಿ ಇದೆ, ನಾನು ದೇಹ ಬಿಡಕ್ಕೆ ತಯಾರಿಲ್ಲ ಅಂತ ಹೇಳ್ತೇನೆ. ವೇದವ್ಯಾಸ ಹೇಳ್ತಾರೆ, ಹೌದಾ, ಒಂದು ಕೆಲಸ ಮಾಡು, ನನ್ನ ಕಣ್ಣಿಗೆ ಬಿದ್ದ ಮೇಲೆ ಮನುಷ್ಯ ಈಗಿರ್ಲಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸರ ಮಾತು ನೋಡು, ನನ್ನ ಕಣ್ಣಿಗೆ ಬಿದ್ದ ಮೇಲೆ ಮನುಷ್ಯ ಮೇಲಕ್ಕೆ ಬರಲೇಬೇಕು. ದೇವರ ಕಣ್ಣಿಗೆ ಬಿದ್ದ ಮೇಲೆ ಅಲ್ಲಿಗೋ ಬರೀ ಮಠಕ್ಕೋ ಬರೀ ಕೈಯಲ್ಲಿ ಬರ್ತಾನಾ, ಯಾರೋ ಹೊತ್ಕೊಂಡು ಬಂದಿರ್ತಾರೆ, ಪ್ರಸಾದ ತಂದಿರ್ತಾನೆ, ಹೌದು, ಏನಾರು ತೊಗೊಂಡು ಹೋಗ್ಬೇಕು, ಬೇಕಾದ್ರು ಕೊಡ್ತೇನೆ, ಮೋಕ್ಷ ಕೊಡ್ತೇನೆ ತಗೋ ಅಂತ ಹೇಳಿದರು. ಈ ಚಕ್ರವರ್ತಿ ಪದವಿ ಕೊಡ್ತೇನೆ ಆಯ್ತೋ ಇಲ್ಲೋ, ರಾಜನಾಗು ಅಂತ ಹೇಳಿತಂತೆ. ಆ ಕೀಟ ಮಾತಾಡುತ್ತೆ, ಸ್ವಾಮಿ ರಾಜನಾಗ್ತೇನೆ ನಾನು, ಈ ದೇಹ ಮಾತ್ರ ಬಿಡೋದಿಲ್ಲ ಅಂತ ಹೇಳಿತಂತೆ. ದೇಹ ಮಾತ್ರ ಬಿಡೋದಿಲ್ಲ ನನಗೆ, ದೇಹ ಇದೇ ದೇವ ನನಗೆ ಬೇಕು. ಮನುಷ್ಯನ ಆಸೆ ಎಷ್ಟಿರ್ತದೆ, ವೇದವ್ಯಾಸ ಹೇಳ್ತಾರೆ, ರಾಜ್ಯಕ್ಕಿಂತ ದೇಹ ದೊಡ್ಡದು ಅಂತ ಆಯ್ತಲ್ಲ. ಆ ಕ್ಷಣಕ್ಕೆ ಹೇಳ್ತಾರೆ, ಆಯ್ತು ಬಿಡಯ್ಯ, ಮಾತು ನನ್ನ ಮಾತು ಮಾತೆ, ಚಕ್ರವರ್ತಿನ ಮಾಡ್ತೇನೆ ಅಂತೇಳಿ ಕೀಟಕ್ಕೆ ಚಕ್ರವರ್ತಿ ಪದವಿ ಕೊಟ್ಬಿಟ್ರದು. ಬಹುಶಃ ಇವತ್ತು ಬರೀ ಕೀಟಗಳೇ ಆಡ್ತಾ ಇದೆಯಲ್ಲ, ಒಂದು ನಿಜವಾದ ಕೀಟ, ಹೆಸರಿಗೆ ಕೀಟ, ಹೆಸರಿ ಮನುಷ್ಯರು ಅಷ್ಟೇ, ಕೀಟ ಸಿಂಹಾಸನ ಕೂಡಿತಂತೆ ಚಕ್ರವರ್ತಿ. ಅದೀಗ ಕೀಟ ಕೀಟ ರಾಜ್ಯ, ಅದು ಒಂದು ಕೀಟ ರಾಜ್ಯ, ಅದನ್ನೇ ದಾಸರು ಕ್ರಿಮಿಯಿಂದ ರಾಜ್ಯ ವಾಡಿಸಿದೆ ಅಂತ ಹೇಳ್ತಾರೆ. ರಾಜಮಹಾರಾಜರು ಬಂದು ಅದಕ್ಕೆ ನಮಸ್ಕಾರ ಮಾಡಿ ಎಷ್ಟೋ ಸರ್ತೆ ಈ ತಗಣಿ ಜಿರಳಿಗಳೆಲ್ಲ ಓಡಾಡ್ತಿರ್ತಾವಲ್ಲ ಪೀಠದ ಮೇಲೆ, ಏನೋ ಪುಣ್ಯ ಮಾಡಿರ್ಬೇಕು ಅವೆಲ್ಲ ಕೊಡೋದು, ಆಮೇಲೆ ಸ್ವಲ್ಪ ಕೊಡೋದಕ್ಕೆ ಆ ಕೂಡ ಪೂರ್ತಿ ಅದು ಒಂದು ಜನ ಗೊತ್ತಾಗಲ್ಲ, ಒಳ್ಳೆ ಪೀಠ ಅದು, ನಮಸ್ಕಾರ ಮಾಡಿ ಕೊಟ್ರಂತೆ. ಕೊನೆಗೆ ಹೇಳ್ತಾರೆ ಮೋಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ ಅದು ಆ ಜ್ಞಾನೋದಯ ಆಯ್ತು, ಅದಕ್ಕೆ ಮೋಕ್ಷ ಕೊಡೋದನ್ನು ಒಪ್ಪಿಕೊಂಡಿತು. ಅಲ್ಲಿ ವೇದವ್ಯಾಸ ಹೇಳ್ತಾರೆ, ನೀನು ಸೀಮಾರ್ಥಂ ಇಪ್ರತ್ತಮ ವಾಪ್ಯ ಅಂತ ಹೇಳಿದಾಗೆ ನೀನು ಬ್ರಾಹ್ಮಣನಾಗಿ ಹುಟ್ಟಬೇಕು. ಅದೊಂದು ಯೋಗ ಇದೆ, ಬ್ರಾಹ್ಮಣ ಹುಟ್ಟು ಮೋಕ್ಷಕ್ಕೆ ಹೋಗುವಂತ ಕಳಿಸಿಬಿಟ್ರೆ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಗೊತ್ತೋ, ಅವನು ಒಬ್ಬ ಶೂದ್ರನಾಗಿದ್ದ. ಹಿಂದಿನ ಜನ್ಮ ಭಾರಿ ಶೂದ್ರ, ಒಳ್ಳೆ ಸದಾಚಾರಿ, ಒಳ್ಳೆ ವೈಷ್ಣವ ಶೂದ್ರನಾಗಿದ್ದ. ಒಂದು ದೋಷ ಇತ್ತಂತ ಅವನಲ್ಲಿ. ಏನು ದೋಷ ಅಂದರೆ ಭಾರಿ ಲೋಭಿ ಅಂತವನು, ಜಿಪುಣಾಗ್ರೇಸರ ಚಕ್ರವರ್ತಿಯವನು. ದಾನ ಧರ್ಮ ಜನ್ಮದಲ್ಲೇ ಮಾಡಿ ಗೊತ್ತಿದ್ದಿಲ್ಲ, ಅದಕ್ಕೆ ಕೀಟವಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಲೋಭಾಚ್ಯ ಕೀಟತ್ವ ಉಪೇತ್ಯಾನ ಆಚಾರ್ಯರ ಮಾತಿದವನು. ಲೋಭದಿಂದ ಎರಡು ದೋಷ ಬರುತ್ತದೆ. ಒಂದು ದೋಷ ಚರ್ಮರೋಗ, ಭಾಗವತ್ ಪುರಾಣ ಹೇಳ್ತಾರೆ. ಯಾರಿಗೆ ಲೋಭ ಇರ್ತದೋ ಅವ್ರಿಗೆ ಚರ್ಮರೋಗ ಬರುತ್ತೆ ಫಸ್ಟ್, ಮತ್ತು ಯಾರಿಗೆ ಲೋಭ ಇರುತ್ತೋ ಅವ್ರು ಕೀಟವಾಗಿ ಹುಟ್ಟುತ್ತಾರೆ. ಮತ್ತು ಎರಡರಲ್ಲಿ ಯಾವ್ದು ಕರೆಕ್ಟ್ ಅಂದರೆ, ಈ ಜನ್ಮದಲ್ಲಿ ಚರ್ಮರೋಗ, ಮುಂದಿನ ಜನ್ಮದಲ್ಲಿ ಕೀಟಯೋನಿ, ಸೊ ಎರಡು ಕರೆಕ್ಟೇ. ಇದು ಅದು ಅಂತಲ್ಲ, ಎರಡೂ ಬರುತ್ತವೆ. ಆದ್ದರಿಂದ ಲೋಭವನ್ನು ಬಿಟ್ಟರೆ ಮನುಷ್ಯ ಉದ್ಧಾರ ಆಗಿಬಿಡ್ತಾನೆ. ಆ ದೃಷ್ಟಿಯಲ್ಲಿ ಅವ್ರು ಕೀಟವಾಗಿ ಹುಟ್ಟಿದ್ದ. ಇದೆಲ್ಲ ಯೋಚನೆ ಮಾಡಬೇಕು. ಲೋಭಾಚ್ಯ ಆತ್ಮಸಮರ್ಪಣೆ ಆಚಾರ್ಯ ಹೇಳ್ತಾರೆ, ನಮಗೆಲ್ಲ ಲೋಭ ಇದೆ ಅಂತ ಹೇಳ್ತಾರೆ. ಯಾವ ಲೋಭ ಗೊತ್ತಾ, ದೇವರೇ ನಿನ್ನ ಬೇಕಾದ ಕೊಡು, ನಿನ್ನ ಮಾತ್ರ ಕೊಡಬೇಡ, ಮತ್ತೆ ಪಜೀತಿ ಆಗುತ್ತೆ ನಮಗೆ, ಬೇರೆ ಎಲ್ಲ ಕೊಟ್ಬಿಡು, ನಿನ್ನ ಅರ್ಪಣೆ ಮಾಡವೆ ಅಂತ ಸರೆಂಡರ್ ಆಗಿ ತಯಾರಿಲ್ಲ ನಮಗೆ, ಅದೇ ಲೋಭ. ಆತ್ಮಸಮರ್ಪಣೆ ಮಾಡೋದಕ್ಕೆ ನಾವು ಹಿಂಜರಿತಿದ್ದೇವೆ ಅಂದರೆ ಲೋಭ. ಉದಾಹರಣೆಗೆ ನಾವು ಕೃಷ್ಣಾರಾಮ ಅಂತ ಕರಿತಿರ್ತೇವಲ್ಲ ಜೋರಾಗಿ, ಅಕಸ್ಮಾತ್ ದೇವರು ಬಂದ್ರೆ ಏನಾಗ್ಬೋದು, ಬೈ ಚಾನ್ಸ್ ಕೃಷ್ಣ ಬಂದ್ಬಿಟ್ಟು ಏನು ಮಾಡ್ತೇವೆ ಗೊತ್ತಾ, ನಿಮಗೆ ಶಾಕ್ ಆಗಿಬಿಡ್ತದೆ. ಈಗ ಯಾಕೆ ಬಂದೆ ಬಾರ ಅಂತ ಕೇಳೋ ಪೈಕಿ, ಇನ್ನು ಬೇಕಾದ ರಿಸರ್ವೇಷನ್ ಮಾಡ್ತೀನಿ ಸ್ಪಷ್ಟವಾಗಿ, ಇವತ್ತು ಹೋಗ್ಬೇಕು ಅದಕ್ಕೆ. ಎಲ್ಲ ರೇಸ್ಗೆ ಹೋಗೋರಿರ್ತಾರೆ ಪಾಪ, ಅರ್ಜೆಂಟ್ ಇಲ್ಲ ನಮಗೆ, ಕೊಟ್ಟುಬಿಡು ನೀನು ಬರಬೇಡ, ಏನೋ ಕೊಟ್ಬಿಡು ಸಾಕು ಅಂತ ಕೇಳೋಷ್ಟು ಮಟ್ಟಿಗೆ ನಮಗೆ ದೇವರಿಂದ ಭಾರಿ ದೂರ ನಾವು. ಅದಕ್ಕೆ ಲೋಭ ಅಂತ ಕರೀತಾರೆ. ಲೋಭವನ್ನು ಮಾಡಿದವನು ಕೀಟನಂತೆ ಬದುಕ್ತಾನೆ. ಉದ್ಧಾರ ಮಾಡಿ ತೋರಿಸ್ತಾರೆ. ಇದರ ಅರ್ಥ ವೇದವ್ಯಾಸರ ಕಣ್ಣಿಗೆ ಬಿದ್ದರೆ ಚಕ್ರವರ್ತಿ ಆಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ವೇದವ್ಯಾಸರ ಕಣ್ಣಿಗೆ ಬೀಳೋದು ಯಾವಾಗ, ಭಾಗವತಾದ ಗ್ರಂಥಗಳ ಮುಂದೆ ಕೂತಾಗ ನಾವು. ಯಾವಾಗ ಶಾಸ್ತ್ರಾಧ್ಯಯನ ಮಾಡ್ತಾನೋ, ಸುಧಾವ ಪಠನೀಯ ವಸುಧಾವ ಪಾಲನೀಯ, ಚಕ್ರವರ್ತಿಯಾದ ಮುಂದೆ ಅಂದ್ರೆ ಮೋಕ್ಷ ಗ್ಯಾರಂಟಿ. ಸೊ ವೇದವ್ಯಾಸರ ಕಣ್ಣಿಗೆ ಬಿದ್ದ ಕೀಟನೂ ಉದ್ಧಾರ ಆಯಿತು ಅಂದ ಮೇಲೆ ಇನ್ನು ದೀನವಿನ ತೃಣವಿಬಿನ ಚಲತೆ ಹೇಗೋ, ತೃಣನು ಅಲುಗಾಡೋದಿಲ್ಲ ದೇವರು ರಕ್ಷಣೆ ಮಾಡದೆ ಹೋದರೆ, ತೃಣನು ಅಲುಗಾಡಕ್ಕೂ ದೇವರು ಬೇಕು. ಅದೇ ರೀತಿ ಕೀಟಕ್ಕೂ ರಾಜ್ಯ ಕೊಟ್ಟಂಥ ರೂಪ ವೇದವ್ಯಾಸ ರೂಪ. ಅವೆಲ್ಲ ವಿಷಯ ಬೇಡ. ಕೊನೆಗೆ ಒಂದು ಮಾತು ಹೇಳ್ತೀವಿ, ಎರಡು ಮೂರು ಕಡೆ ನೋಡಿ ವೇದವ್ಯಾಸರ ನಾರಾಯಣ ಅಂತ ಗೊತ್ತಾಗೋದಕ್ಕೆ. ಯುದ್ಧ ಶುರುವಾಗ್ತಾ ಇದೆ, ತಕ್ಷಣ ವೇದವ್ಯಾಸರು ಬರ್ತಾರೆ. ಧೃತರಾಷ್ಟ್ರ, ಯುದ್ಧ ನೋಡ್ತೀಯೋ ಯುದ್ಧ ಕೇಳ್ತೀಯೋ ಅಂತ ಕೇಳ್ತಾರೆ. ಎಂಥ ಛಾಯ್ಸ್, ಯುದ್ಧ ನೋಡಬೇಕೋ ಯುದ್ಧ ಕೇಳಬೇಕೋ ನೀನೀಗ? ಆ ಕ್ಷಣಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಯುದ್ಧ ಬಹಳ ಭಯಾನಕ, ಅದು ಮಕ್ಕಳ ಸಾವನ್ನು ಗೊತ್ತವನಿ, ಮಕ್ಕಳು ಸತ್ಯ ಸಾಯ್ತಾರೆ ಅಂತೇಳಿ. ಸಾವನ್ನು ಹೇಗೆ ನೋಡೋದು, ಆದ್ದರಿಂದ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕ್ಯೂರಿಯಾಸಿಟಿ, ನನಗೆ ಏನೂ ಬೇಡ ಅಂಬಾಗಿಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾನೆ, ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿಬಿಟ್ಟು. ನೋಡ್ಲಿಕ್ಕೆ ಇಷ್ಟಪಟ್ಟಿದ್ರೆ ಪ್ರಾಬ್ಲಮ್ ಇದ್ದಿಲ್ಲ, ನೋಡ್ಕೊಂಡು ಹೋಗೋ ಒಂದು ಕಣ್ಣು ಕೊಟ್ಟರೆ ಮುಗಿದೋಗ್ತಿತ್ತಷ್ಟೇ. ಈಗ ಕೇಳಬೇಕಂತ ಇಷ್ಟಪಡ್ತಾನಲ್ಲ, ಇನ್ನೊಬ್ಬರಿಗೆ ಕಣ್ಣು ಕೊಡಬೇಕಾಯ್ತು. ಈಗ ಇನ್ನೊಬ್ಬರಿಗೆ ಕಣ್ಣು ಕೊಡಬೇಕಲ್ಲ, ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಎರಡೆರಡು ಬೇಕು. ತಕ್ಷಣ ವೇದವ್ಯಾಸ ಸಂಜಯ ಬಾ ಅಂತ ಕರೆದು ಅವನಿಗೆ ದಿವ್ಯದೃಷ್ಟಿಯನ್ನು ಕೊಟ್ಟರಂತೆ. ಆ ದಿವ್ಯದೃಷ್ಟಿ ಕೊಟ್ಟು ಒಂದು ಕಾಣಲಿಕ್ಕೆ, ಇನ್ನೊಂದು ಅರ್ಥ ಮಾಡಿಕೊಳ್ಳೋದಕ್ಕೆ. ಸಂಜಯನಿಗೆ ವೇದವ್ಯಾಸರು ಕೊಟ್ಟ ಜ್ಞಾನ ಅಪೂರ್ವವಾದ ಜ್ಞಾನ ಅದು. ಬರೀ ಕಣ್ಣು ಕೊಡೋದು ಸುಲಭ ಅಂದರೆ, ಕಂಪೇರ್ ಮಾಡಿದರೆ ಕಣ್ಣು ಕೊಡೋದು ಸುಲಭ, ಆದರೆ ಜ್ಞಾನ ಕೊಡೋದು ಭಾರಿ ಕಷ್ಟ. ಅದಕ್ಕೋಸ್ಕರ ಹೇಳ್ತಾರೆ, ಅವನು ಏನು ಅರ್ಥ ಮಾಡಬೇಕು ಗೊತ್ತಾ, ಈಗ ಭೀಮಸೇನಾದಿಗಳು ಯುದ್ಧ ಮಾಡ್ತಾ ಇದ್ದಾರೆ, ಈಗ ದುರ್ಯೋಧನ ಯುದ್ಧ ಮಾಡ್ತಾನೆ, ದ್ರೋಣಾಚಾರ ಅಸ್ತ್ರಗಳು ಅಸ್ತ್ರ ಪ್ರತ್ಯಸ್ತ್ರ ಬಿಡ್ತಿದ್ದಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ. ಈ ಟಿ ವಿ ಕಾಮೆಂಟ್ರಿ ಹೇಳ್ತಿರ್ತಾರಲ್ಲ ಕ್ರಿಕೆಟ್ ಮ್ಯಾಚ್ದು, ಯಾರ್ಯಾರೋ ಕಾಮೆಂಟ್ರಿ ಅಲ್ಲ, ಅದು ಕೋರ್ಸ್ ಇದೆ ಅದಕ್ಕೊಂದು. ಆ ಕೋರ್ಸ್ ಮಾಡ್ಕೊಂಬಂದು ಅಪಾಯಿಂಟ್ ಆಗಿ ಕಾಮೆಂಟ್ರಿ ಹೇಳಬೇಕು ಅವರು, ಯಾವ ಬಾಲ್ ಅದು, ಯಾವ ಥರ ಹೊಡೆದ, ಅವ್ನು ಯಾವ ಡ್ರೈವ್ ಹೊಡೆದ, ಅದು ಯಾರು ಹೇಗೆ ಔಟ್ ಆದ ಎಲ್ಲ ಹೇಳ್ತಿರ್ಬೇಕು ಅವರು. ಫೋರು ಸಿಕ್ಸು ಟೆಕ್ನಿಕಲಿಗೆ ಅವರು ವರ್ಣನೆ ಮಾಡಬೇಕು ಅವರು. ಬರೀ ಅದು ಹೊಡೆದ ಬರೀ ಹೊಡೆದ ಬರ್ತು ನನ್ನ ಹೋಯ್ತು ಅಂದರೆ ಕಾಮೆಂಟ್ರಿ ಅಲ್ಲ, ಅದು ಟೆಕ್ನಿಕಲಿ ಹೇಳಬೇಕದ, ಅದ್ರ ನಾಲೆಡ್ಜ್ ಬೇಕದ, ಆಡೋದು ಜ್ಞಾನ ಬೇರೆ ಹೇಳೋ ಜ್ಞಾನ ಬೇರೆ. ಇದು ಸಂಜಯ ನಾನ್ ಟೆಕ್ನಿಕಲ್ ಫೆಲೋ, ಅದು ಕ್ಷತ್ರಿಯನಲ್ಲ ಅವನು, ಸೂತ. ಅವನು ಸೂತ ನಾನ್ ಟೆಕ್ನಿಕಲ್ ಫೆಲೋ ಹೇಳ್ಕೊಡೋದು ಭಾರಿ ಕಷ್ಟ. ಟೆಕ್ನಿಕಲ್ ಇದ್ದವನು ಸ್ವಲ್ಪ ಹೇಳ್ಬೋದು, ಒಬ್ಬ ಇಂಜಿನಿಯರ್ ಆದವನಿಗೆ ಈ ಆರ್ಟ್ಸ್ ಬಗ್ಗೆ ಹೇಳೋಕ್ಕೋರು ಪಜಿತಿ ಆಗಿಬಿಡುತ್ತೆ. ಒಬ್ಬ ಸಾಮಾನ್ಯ ಯಾರೋ ಕರ್ಕೊಂಡು ಮೆಡಿಕಲ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮೆಡಿಕಲ್ ಎಕ್ಸಿಬಿಷನ್ ಹೋಗಿರ್ತಾರೆ, ಒಂದ್ಸತಿ ತೊಡ್ಕೊಂಡ್ರೆ 5 ನಿಮಿಷ ಮುಗಿದ್ಬಿಡ್ತೇವೆ, ಎಲ್ಲ ನೋಡ್ಬಿಡ್ತೇವೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದೊಂದು ಮುಗಿಯೋದಿಲ್ಲ, ಅಷ್ಟು ವಿಷಯ ಇರುತ್ತೆ ಅದರೊಳಗೆ. ಬೇಲೂರು ಹಳಿಬಿಡಿಗೆ ಹೋಗ್ತಾರಲ್ಲ, ಒಂದು 2-5 ನಿಮಿಷ ಸಾಕು ನಮಗೆ, ಪ್ರದಕ್ಷಿಣೆ ಅಭ್ಯಾಸ ಆಗಿರ್ತದೆ ಹೇಗಿದ್ರು ಕೂಡ. ಈಗ ಬಂದ್ಬಿಟ್ರೆ ಮುಗಿದೋದ್ ಕತೆ, ಇಷ್ಟಕ್ಕೆ ಇಷ್ಟು ಮಾಡ್ತಾರೆ ಜನ ಅನ್ಕೊಂಡ್ಬಿಡ್ತಾರೆ. ಅವ್ನು ಗೈಡ್ ಬರ್ತಾನೆ, ಒಂದು ಗಂಟೆ ಆರು ಒಂದು ಸೈಡ್ ಮುಗಿಸಿರೋದು, ಇನ್ನು ಹೇಳ್ತಾನೆ ಇರ್ತಾ ಹೇಳ್ತಾನೆ ಇರ್ತಾನೆ. ಅವ ನಮಗೆ ಆಶ್ಚರ್ಯ ಅಂದ್ರೆ, ನೋಡೋದಕ್ಕೂ ಹೇಳೋದಕ್ಕೂ ಬಹಳ ವ್ಯತ್ಯಾಸ. ನಾಲೆಡ್ಜ್ ಬೇಕು ಅದಕ್ಕೆ, ನಾಲೆಡ್ಜ್ ಕೊಡ್ತಾರೆ. ಅದು ನಾಲೆಡ್ಜ್ ಎಂಥ ಕಾಣಿಸ್ತಿ ಗೊತ್ತಾ, ಅದು ಕೆಲಸದ ಬಂದ ಬ್ಲಾಂಕ್ ಆಗಿಬಿಡ್ಬೋದು, ಕೃಷ್ಣ ವಿಶ್ವರೂಪ ಕೊಟ್ಟ ಕಾಣುತ್ತೆ, ಅದು ಬಹಳ ಆಶ್ಚರ್ಯ. ಅದು ಎಂಥ ನಾಲೆಡ್ಜ್ ಕೊಟ್ಟರು ಅಂದರೆ, ಅರ್ಜುನ ವಿಶ್ವರೂಪ ನೋಡ್ತಾನೆ ದಿವ್ಯದೃಷ್ಟಿ ಕೃಷ್ಣ ಕೊಟ್ಟಿದ್ದಕ್ಕೆ. ಯಾವ ದೃಷ್ಟಿಯಿಂದ, ಯಾವ ದಿವ್ಯದೃಷ್ಟಿಯಿಂದ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪ ನೋಡ್ಲಿಕ್ಕೆ ಸಾಧ್ಯವಾಯ್ತಲ್ಲ, ಅಂಥ ವಿಶ್ವರೂಪವನ್ನು ಸಂಜಯ ನೋಡ್ತಾನೆ ಅಂದಮೇಲೆ, ಈ ಸಂಜಯನಿಗೆ ಕೊಟ್ಟ ದೃಷ್ಟಿ ಎಂಥದ್ದು ಅಂದರೆ, ಕೃಷ್ಣ ಅರ್ಜುನಿಗೆ ಕೊಟ್ಟ ದೃಷ್ಟಿ ಅಂತದ್ದೇ ಆಗಿತ್ತು. ದೇರ್ಫೋರ್ ಇಬ್ಬರು ಏನಾಯಿತು, ಸೇಮ್ ಕಂಪ್ನಿ, ಈ ಚಾರ್ಜರೇ ಬೇರೆ ಮ್ಯಾಟ್ ಆಗಲ್ಲ, ಮೊಬೈಲ್ ಚಾರ್ಜರ್ಗೆ ಆ ಕಂಪ್ನಿದೇ ಆಗಬೇಕಲ್ಲ ಆ ಟೈಪ್, ಬೇರೆ ಕಂಪ್ನಿ ಸೂಟ್ ಆಗ್ತಿರಲಿಲ್ಲ. ಸೊ ಕೃಷ್ಣ ಒಂದೇ, ವೇದವ್ಯಾಸರು ಒಂದೇ, ವೇದವ್ಯಾಸರು ಕೃಷ್ಣ ಇಬ್ರು ಒಂದೇ, ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ. ಇಲ್ಲದೆ ಹೋಗಿದ್ರೆ ಯಾಕೋ ಬ್ಲಾಂಕ್ ಆಗ್ತಿದೆ ಅಂತೇಳಿ ಸೊ ಸ್ಟಾಪ್ ಆಗಬೇಕಾಯ್ತು, ಆಗಲಿಲ್ಲ, ಕ್ಲಿಯರ್ ಆಗಿ ಕಾಣಿಸ್ತೆ. ಇದನ್ನು ಅರ್ಥ ಮಾಡಿಕೊಂಡಾಗ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭು ಗೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇ. ಇದೊಂದು ಇನ್ಸಿಡೆಂಟ್ ಸಾಕು, ಇದನ್ನು ನಮಗೆ ಓದಿರ್ತಾನೆ ಗೊತ್ತಾಗಲಿಕ್ಕೆ. ಮಹಾಭಾರತ ಓದಬೇಕು ಆ ಸೀನನ್ನು. ಕೃಷ್ಣ ಎರಡು ರೂಪ ಎಷ್ಟು ಅದ್ಭುತ ಮಾಡ್ತಾನೆ ಗೊತ್ತಾ, ವ್ಯಾಸರೂಪದಿಂದ ಕೂತು ತಾವು ಪಕ್ಕದಲ್ಲೇ ಕೂತಿದ್ದಾರೆ, ಅವರಿಗೆ ಎಲ್ಲ ಹೇಳಿಸಿ ಕೇಳಿಸ್ತಾ ಇದ್ದಾರೆ. ಕೃಷ್ಣರೂಪದಿಂದ ಮುಂದೆ ಕೂತಿದ್ದಾರೆ, ಯುದ್ಧ ಮಾಡಿಸಿ ಸುಮ್ಮನೆ ನೋಡ್ತಾ ಕೂತಿದ್ದಾರೆ. ಕೃಷ್ಣರೂಪದಿಂದ ಸುಮ್ಮನೆ ಕೂತು ಯುದ್ಧ ಮಾಡಿಸ್ತಾರೆ, ವ್ಯಾಸ ಸುಮ್ಮನೆ ಕೂತು ಯುದ್ಧ ಹೇಳಿಸ್ತಾರೆ. ಅದು ಎರಡು ರೂಪಗಳು ಮ್ಯಾಜಿಕ್ ಮಾಡಿದ್ದಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಎಂಬುದು ಕನ್ಫರ್ಮ್ ಆಗ್ತದೆ. ಒಂದು ಘಟ್ಟ ಮುಗೀತು, ಕೊನೇ ಘಟ್ಟ. ಒಂದು ಘಟ್ಟದಲ್ಲಿ ಸಂಜಯ ಒಂದು ಸ್ಟೇಜಲ್ಲಿ ಏನಾಗ್ತದೆ ಗೊತ್ತಾ, ಕುರುಕ್ಷೇತ್ರದ ಬಾರ್ಡರ್ ದಾಟಿ ಹೋಗ್ತಾನೆ ಅವನು ದುರ್ಯೋಧನ. ಅಲ್ಲಿ ಕಾಣೋದಿಲ್ಲ ಸಂಜಯನಿ, ನೋಡ್ಲಿಕ್ಕೆ ಅಂತ ಬರ್ತಾನೆ ಸಂಜೆ. ಆ ಯುದ್ಧದಲ್ಲಿ ಸಾತ್ಯಕ್ಕೆ ನೋಡ್ತಾನ ಅವನು, ತಕ್ಷಣ ಹಿಡಿದು ಬಿಡ್ತಾನೆ ದುರ್ಯೋಧನ ಕಡೆಯವನು ಅಂತ ಹೇಳಿ ಘಟ್ಟ ಕೊಲ್ಲಕ್ಕೆ ಹೋಗ್ತಾನೆ. ಎಂಥ ಸೀನ್ ಗೊತ್ತಾ, ಇನ್ನೇ ಕತೆ ಮುಗೀತು, ಪ್ರಹ್ಲಾದನ ಸ್ಥಿತಿ ಆದಾಗಾಯ್ತೀಗ. ತಕ್ಷ ವೇದವ್ಯಾಸರು ಬರ್ತಾರೆ ಅಲ್ಲಿಗೆ, ಸಾತ್ಯಕ್ಕೆ ಕೈ ಹಿಡಿತಾರೆ, ನನ್ನ ಶಿಷ್ಯ ಬಿಡಯ ಮಾರಾಯ ಅಂತ ಬಿಡಿ ನೋಡೋಗಿಬಿಟ್ಟಿರುತ್ತೆ. ಗೊತ್ತಾಗುತ್ತೆ ಎಂಥ ಟೈಮ್ನಲ್ಲಿ ಬಂದರು ಗೊತ್ತಾ ವೇದವ್ಯಾಸ ದೇವರು, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಲಿ ಕತೆ ಮುಗಿದೋಗ್ತಿತ್ತು. ಆ ಕಾಪಾಡ್ತಾರೆ ಇಲ್ಲಿ ಪ್ರಹ್ಲಾದನ ಕಾಪಾಡಿದ ನರಸಿಂಹರೂಪ, ಸಂಜೆಯನ್ನು ಕಾಪಾಡಿದಂಥ ವೇದವ್ಯಾಸ ರೂಪ. ಇದು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸ ಶಾಸ್ತ್ರ ಓದಿದ್ರೆ ಎಂತ ಆಕ್ಸಿಡೆಂಟ್ ಅನ್ನು ಅವ್ನು ಪಾರ್ ಮಾಡ್ತಾರೆ ಅಂತ ಅರ್ಥ. ನಮಗೆಲ್ಲ ಯುದ್ಧ ಗಿದ್ದ ಗೊತ್ತಿಲ್ಲ, ಆಕ್ಸಿಡೆಂಟ್ ಅಂತ ಗೊತ್ತಿರ್ತದಲ್ಲ, ಅಂತ ಹೊತ್ತಲ್ಲಿ ದೇವ್ರು ವೇದವ್ಯಾಸವರು ನಮ್ಮನ್ನು ಕಾಪಾಡ್ತಾರ. ಆದ್ದರಿಂದ ನಾರಾಯಣ ಕವಚ ಹೇಳ್ಕೊಂಡು ಮನೆಯಿಂದ ಹೊರಟ್ರೆ ಸುಖ ವಾಪಸ್ ಬರ್ತಾರೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾನ್ ಸಶರೌ ರಾಮ ಲಕ್ಷ್ಮಣ. ಭಾರೀ ಕೊನೆಯ ಘಟ್ಟ ಒಂದಿದೆ, ಅದು ಯುದ್ಧ ಎಲ್ಲ ಮುಗಿದೋಗಿ ಎಷ್ಟು ವರ್ಷ ಆಗಿತ್ತು ಗೊತ್ತೇನಾಗಲೇ, 15 ವರ್ಷ ಮುಗಿದೋಗಿದೆ. ಆಗಲಿ 15 ವರ್ಷ ಗಾನ್. ಧೃತರಾಷ್ಟ್ರಾದಿಗಳೆಲ್ಲ ವ್ಯಾಸಾಶ್ರಮದ ಒಂದು ಕಡೆಯಲ್ಲಿ ತಪಸ್ ಮಾಡ್ಕೊಂಡಿರ್ತಾರೆ. ಧೃತರಾಷ್ಟ್ರ, ಕುಂತಿ, ಗಾಂಧಾರಿ, ಸಂಜಯ, ವಿದುರ ಅಷ್ಟು ಜನ ಇರ್ತಾರೆ. ಅಲ್ಲಿ ಪಾಂಡವರು ಸರ್ ನೋಡ್ಲಿಕ್ಕೆ ಅಂತ ಬರ್ತಾರಲ್ಲ ಕೂಡ, ವೇದವ್ಯಾಸರು ಬರ್ತಾರೆ. ಆಗ ಹೇಳ್ತಾರೆ, ನಿಮ್ಗೆ ಯಾರು ಏನ್ ಬೇಕು ಎಲ್ಲ ಕೇಳ್ಕೊಡಿ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಇಂಥ ಅನೌನ್ಸ್ಮೆಂಟೇ ಸಾಕು ದೇವರು ಅಂತ ಹೇಳೋದಕ್ಕೆ. ಅವರು ಯಾರು ಏನ್ ಬೇಕಾದ್ರೆ ಕೇಳ್ಕೊಳ್ಳಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಒಬ್ರು ಏನೋ ಕೇಳ್ಕೊಂಡ್ಬಿಡ್ತಾರೆ, ಅವೆಲ್ಲ ಬೇಡ. ಧೃತರಾಷ್ಟ್ರ ಗಾಂಧಾರಿ ಕೇಳ್ತಾರೆ, ಬಹುಶಃ ಜಗತ್ತಲ್ಲಿ ಅಂತ ವರ ಯಾರೂ ಕೇಳಿಲ್ಲ ಅಂತ ವರ ಕೇಳಿಬಿಡ್ತಾರೆ. 18 ಅಕ್ಷೋಹಿಣಿ ಸೈನ್ಯ ಯುದ್ಧದಲ್ಲಿ ಸತ್ತೋಯ್ತಲ್ಲ ಅದೆಲ್ಲ ಬದುಕಿ ಬಂದು ನನ್ನೆದ್ರೆ ನಿಂತ್ಕೋಬೇಕೀಗ. ಇಂಥ ವರ ಯಾರು ಕೇಳಿದ್ರೆ ಗತಿ ಏನಾಗ್ಬೇಕು ಅದಕ್ಕೆ. ಆ ಗುರು ಅವರೇನ್ ಮಾಡ್ತಾರೆ, ಸಾಂದೀಪಿನ್ಯಾಚಾರ್ಯರು ಎಂದೋ ಸತ್ತ ಮಗನನ್ನ ತೋರಿಸಿಕೊಡು ಅಂತ ಕೇಳ್ತಾರೆ. ಎಂದೋ ಸತ್ತ ಮಗ ಇವತ್ತು ನೋಡಬೇಕು ನಾನು ಅಷ್ಟೇ, ಕಿಟ್ಟ ತೋರಿಸ್ಕೊಟ್ಬಿಟ್ಟ. ಇವತ್ತು ಸತ್ತ ಅಷ್ಟು ಜನ ಸೋರ್ಬ, 18 ಅಕ್ಷೋಹಿಣಿ ಸೈನ್ಯ, ಆನೆ, ಕುದುರೆ, ಗಿದರೆ ಎಲ್ಲ ಮಹಾಪಾಪ ದುರ್ಯೋಧನ ಎದ್ದು ಬರಬೇಕು ಮತ್ತೆ ಲೆಕ್ಕ ಇಟ್ಕೊಳ್ಳಿ. ಇಂಥ ಉಳಿದವರಾಗಿದ್ದರೆ ಬುದ್ಧಿಗಿದ್ದಿಗೆ ನಟಗಿದ್ದೆ ಹೋಗೋದು ಬಯದ್ಬಿಡ್ತಿದ್ರು. ವೇದವ್ಯಾಸರನ್ನ ತನ್ನ ತಯಾರಾಗ ನೋಡ್ಲಿಕ್ಕೆ ಅಂತ ಹೇಳ್ತಾರೆ, ತಯಾರಾಗು ಅಂತ ಹೇಳ್ತಾರೆ. ಒಂದು ಕ್ಷಣದಾಗ ಎಲ್ಲ ಎದ್ದು ಬಂದರಂತೆ. ಈ ಹಳೆ ಫೈಲ್ ಸಿಗೋದಲ್ಲ ಆಫೀಸ್ದೊಳಗೆ ಹೋಗಿಬಿಟ್ರೆ, ಹಳೆದು ನಿನ್ನೆ ಸಿಗೋದಿಲ್ಲ, ಎಲ್ಲ ಮಿಸ್ಪೇಟ್ ಆಗಿಬಿಟ್ಟಿರ್ತಾರೆ. ಏ ನಾಳೆ ಬರಿ ಅಂದ್ಬಿಡ್ತಾರೆ ಅಷ್ಟೇ. ನಾಳೆಗಳ ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಒಳಗೆ ಹೋಗ್ತದೆ ಫೈಲ್ ಅದು. ಆದರೆ ಇಲ್ಲಿ ಆ ಕ್ಷಣಕ್ಕೆ ತೋರಿಸಿದ್ರಲ್ಲ ಏನು ಸಾಮರ್ಥ್ಯ ಇರಬೇಕು. ಬಹುಶಃ ಈ ಒಂದು ಇನ್ಸಿಡೆಂಟ್ ಕೇಳಿದವರಿಗೆ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಗೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ತಮದಕ್ಕೆ ಎರಡರ್ಥ. ಮಹಾಭಾರತವನ್ನು ಬರೀಲಿಕ್ಕೆ, ಮಹಾಭಾರತ ಎಲ್ಲರೂ ತಂದು ತೋರಿಸ್ಲಿಕ್ಕೆ ಯಾರು ಸಾಧ್ಯ ಸಮರ್ಥರಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರೆ, ಕೃಷ್ಣದ್ವೈ ಸಾಕ್ಷಾತ್ ವೇದವ್ಯಾಸದೇವರು ನಾರಾಯಣನೇ. ಅವರೆಲ್ಲ ಪರಮಾಶ್ಚರ್ಯ ಪಡೆ ಹೇಗಿದ್ದರಂತ ಗೊತ್ತಾ, ಸಾಯಬೇರೆ ಹೇಗಿದ್ದರಲ್ಲ ಹಾಗೇನೆ. ಅದೇ ವೇಷಭೂಷಣ ಬೇರೆ, ಜೊತೆಗೆ ಅವ್ರು ಬರೀ ಡ್ರೆಸ್ಸಲ್ಲಿ ಬರಾಗಿಲ್ವಲ್ಲ, ಅವರೆಲ್ಲ ರಾಜಮಹಾರಾಜರುಗಳಿರ್ತಾರೆ. ಅಲಾಗ್ ಬಿತ್ತಾರೆ ಯೂನಿಫಾರ್ಮ್ ಕಂಡಿ ಕಂಡ್ರಂತ ಹಾಗೇನೆ. ಮತ್ತೊಂದು ಚೂರು ರಕ್ತ ಇಲ್ಲ ಮೈ ಮೇಲೆ, ದುರ್ಯೋಧನ ತಡೆ ಸರಿ ಇದೆ ನೆನಪಿರ್ಬೇಕೀಗ. ಅಭಿಮನ್ಯು ಬಂದಿದ್ದಾನೆ ಅಲ್ಲಿಗೆ, ಸತ್ತವರೆಲ್ಲ ಪ್ರೆಸೆಂಟ್. ಈಗ ಅವ್ರು ಬಯಸಿದ್ರೆ ಎಲ್ಲರೂ ಹಾಗೆ ಉಳಿಸ್ಬೋದಾಗಿತ್ತು, ಮನಸ್ಸು ಮಾಡಿದ್ರು ಅವರು. ಹಿಂದೆ ಉಳಿಸಿದ್ರು, ಸತ್ತ ಉಳಿಸಿದ್ರಲ್ಲ, ಹಿಂದೆ ಉಳಿಸೋದಿಲ್ಲ. ಒಂದು ದಿವಸ ಹಾಲ್ಟ್ ಮಾಡಲಿ ಅಂತ ಹೇಳಿದ್ರೆ ಒಂದು ದಿವಸ ಹಾಲ್ಟ್ ಮಾಡಿ, ಮ್ಯಾಜಿಕ್ಲ ತೋರಿಸೋದು ಕಷ್ಟ. ಫೋಟೋದು ನಮ್ಮ ವಿಡಿಯೋ ತಗೊಂಡೋಗಿರ್ತಾರೆ, ಕೊಡಬೇಕಾದ್ರೆ ಗೋಳಾಡಿಸ್ಬಿಡ್ತಾರೆ, ವಾಪಸ್ ಕೊಡುತ್ತೆ 5-6 ದಿವಸ ಬೇಕು ಮತ್ತೆ ಅದಕ್ಕೆ. ಆದ್ರೆ ಆ ಕ್ಷಣದಲ್ಲಿ ಇದನ್ನು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನ ಇತಿಹಾಸದೊಳಗೆ ಹೇಗೆ ಕೃಷ್ಣ ವಿಶ್ವರೂಪ ತೋರಿಸಿದ್ರಲ್ಲ ಅಂತ ಒಂದು ಅದ್ಭುತವಾದ ಪ್ರಸಂಗ ಇದು. ಆ ಕ್ಷಣಕ್ಕೆ ಎಲ್ಲರೂ ಒಂದು ನೈಟ್ ಹಾಲ್ಟ್ ಮಾಡ್ತಾರೆ, ಬೆಳಿಗ್ಗೆ ಅನೌನ್ಸ್ ಮಾಡ್ತಾರೆ ಎಲ್ಲ ವಾಪಸ್ ಹೋಗ್ಬೇಕು ಮತ್ತೆ. ಈಗ ಬರಬೇಕು, ವಾಪಸ್ ಹೋಗ್ಬೇಕು. ಒಬ್ಬ ಜೈಲಿಂದ ಕರ್ಕೊಂಬಂದಿರ್ತಾರೆ, ತಕ್ಷಣ ಓಡೋಗ್ಬಿಡ್ತಾರೆ. ಒಬ್ಬನೇ ಜೈಲು ಎಷ್ಟೊತ್ತಿರುತ್ತೆ, ಕೋರ್ಟಿಗೆ ಕರ್ಕೊಂಡೋಗ್ತಿರ್ತಾರಲ್ಲ, ಓಡೋಗ್ಬಿಡ್ತಾರೆ. ಕಳ್ಳರು ಪೇಪರ್ ಬರ್ತಾನೆ ಇರುತ್ತೆ, ಎಸ್ಕೇಪ್ ಅಂತ ಬರ್ತಾನೆ ಇರುತ್ತೆ. ಒಬ್ಬನೇ ಎಸ್ಕೇಪ್ ಆಗಿಲ್ಲರು, ಇಷ್ಟಾರ ಬಂದು ಯಾರು ಬೆಲ್ಲ ಓಡೋಗ್ಬಿಟ್ಟಿದ್ರು ಮನೆ ಕಡೆಗೆ, ಯಾರ ಮನೆ ಓಡಿ ತಪ್ಪಿಸ್ಕೊಬಿಟ್ಟಿದ್ರೆ ಎಲ್ಲರೂ ವಾಪಸ್ ಹೋಗ್ಬೇಕು ಮತ್ತೆ. ಎಂಥ ಕಂಟ್ರೋಲ್ ಗೊತ್ತಾಗುತ್ತೆ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಅಷ್ಟು ಜನಗಳು ಎಲ್ಲ ವಾಪಸ್ ಬರೆದಿಸ್ಬೇಡಿ ವಾಪಸ್ ಹೋಗ್ಬೇಕು. ಹೇಳ್ತಾರೆ ಹೆಂಗಸರಿಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ, ನಿಮ್ಮ ಗಂಡನೆಲ್ಲ ಸತ್ತೋಗಿದ್ದಾರಲ್ಲ, ಯಾವ್ಯಾವ ಸ್ತ್ರೀ ಇಲ್ಲಿದ್ದಾರೆ, ಅವ್ರ ಗಂಡ ಬಂದಿದ್ದಾನಲ್ಲ, ಅವ್ರು ಹೋಗೋದಾದ್ರೆ ಹೋಗಿಬಿಡ್ಬೋದು ಇವತ್ತು ಅಂತ ಹೇಳ್ತಾರೆ. ಅವ್ರ ಜೊತೆ ಹೋಗಿ ಪತಿಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ತಕ್ಷಣ ಎಲ್ಲರೂ ಫಾಲೋ ಮಾಡಿಬಿಟ್ರು. ಅಲ್ಲಿ ಉಳ್ಕೊಂಡಿದ್ದು ಯಾರು ಗೊತ್ತೇನು? ನೋಡ್ಕೊ, ಮುಖ್ಯವಾಗಿ ಸುಭದ್ರೆ ಉಳ್ಕೊಳ್ತಾಳೆ. ಕಾರಣ ಇನ್ನು ಪರೀಕ್ಷಿತ ರಾಜ ಚಿಕ್ಕವನಿದ್ದ, ನೋಡ್ಕೊಳ್ಳೋಕೆ ಬೇಕಾಗಿದ್ದು ಉಳ್ಕೊಂಡ್ರಂತೆ. ಉತ್ತರ ಹಾಕಿ ಉಳ್ಕೊಳ್ತಾಳೆ, ಆ ಮುಂದೆ ತುಂಬ ಕೆಲಸ ಆಗಬೇಕಾಗಿದೆ ಅಂತ ಈ ರೀತಿ ನಡೀತೆ ಹೊರತು ವೇದವ್ಯಾಸರು ಎಷ್ಟು ಬೇಕೋ ಅಷ್ಟು ತೋರಿಸ್ತಾರೆ. ಈ ಕಥೆ ಕೇಳಿದವರಿಗೆ ಇನ್ನೇನು ಯೋಚನೆ ಬರೋದಿಲ್ಲ. ಅದು ಭಾರಿ ಆಶ್ಚರ್ಯ ಆಗುತ್ತೆ. ಎಲ್ಲ ಯಾರು ಹೇಳ್ತಿದ್ದಾರೆ ಗೊತ್ತೇನು? ಜನಮೇಜಯರಾದ್ರೆ ವೈಶಂಪಾಯಂದ್ರೆ ಹೇಳ್ತಾ ಇದ್ದಾರೆ. ಇಷ್ಟಪಟ್ಟ ಧೃತರಾಷ್ಟ್ರರಾಜ ಎಲ್ಲ ವೇದವ್ಯಾಸರು ತೋರಿಸಿದ್ರು ಅಂತ ಹೇಳಿದಾಗ, ಇದು ಹಳೆ ಕಥೆ ಆಗಿತ್ತಲ್ಲ ಸ್ವಲ್ಪ ಆಗ್ಲೇನೆ, ಜನಮೇಜಯರು ಸ್ವಲ್ಪ ತಲೆ ಕೆರ್ಕೊಂಡಂತೆ, ಒಳ್ಳೆ ಭಾರಿ ಪಜೀತಿ ಆಯ್ತಲ್ಲ, ಇದು ನಂಬೋದು ಭಾರಿ ಕಷ್ಟ ಆಗುತ್ತೆ ಎಂಬ ರೀತಿಯಲ್ಲಿ. ಬಟ್ ಒಂದು ವಾಕ್ಯ ಹೇಳ್ತೀನಿ, ಇದೆ ವೇದವ್ಯಾಸರು ಅಂದ್ರೆ ಒಪ್ತೀನಿ ಅಂತೇಳಿ. ಆದ್ರೂ ಸ್ಟಿಲ್ ನೋಡ್ಬೇಕು ಅಂತ ಅಪೇಕ್ಷೆ ಇತ್ತಲ್ಲ, ನಾನು ಹೇಗೆ ನಂಬೇಕಲ್ಲ, ಸ್ವಲ್ಪ ನನಗೇನಾರು ಒಂದು ನಂಬಿಕೆ ಹುಟ್ಟಿಸ್ಲಿಕ್ಕೆ ಹೇಳ್ರಿ ಅಂದ ತಕ್ಷಣ ಅವ್ರು ಹೇಳ್ತಾರೆ ವೈಶಂಪಾಯಂದರು, ಯಾಕೆ ಯೋಚನೆ ಮಾಡ್ತೀವಿ, ವೇದವ್ರು ಇಲ್ಲೇ ಕೂತಿದ್ದಾರೆ ನೋಡು ಅಂತ ಹೇಳಿದ್ರು. ಇಲ್ಲೇ ಕೂತಿದ್ದಾರೆ, ಏನ್ ಕೇಳ್ತೀಯ, ಕೇಳ್ಕೊ ಅವರನ್ನ. ಆಗ ಅದು ಕೇಳಿದಂತೆ, ನಮ್ಮಪ್ಪ ಬಲಿಷದ ರಾಜ ಬಂದು ನಿಲ್ಬೇಕು ಎದುರಿಗೆ ಅಂತ ಕೇಳಿದ್ನಂತೆ. ಅಂದ್ರೆ ಮತ್ತೆ ಪವಾಡ ಕಟ್ಟಿ ನೋಡಿ, ಈಗ ಬಲಿಷದ ರಾಜ ನಿಂತ್ಕೋಬೇಕೀಗ, ಹಾವು ಕಡೆದು ಹೋಗ್ಬಿಟ್ಟಿದ್ನಲ್ಲ ಆತೀಗ, ತಕ್ಷಣ ಬಲಿಷದ ರಾಜ ಬಂದು ನಿಂತ್ಕೊಂಡಂತೆ ಇಮ್ಮಿಡಿಯೇಟ್ ಆಗಿ. ಅದೇ ವೇದವ್ಯಾಸರು ಮತ್ತೆ ಉಳಿದಾಗಿರುತ್ತೆ, ಹೆಂಗಿದ್ದೆ ಮಾಡಿದೆ, ಈಗ ಓಲ್ಡ್ ಆಗಿದ್ದೇನೆ, ಆಗ್ಲಿಕ್ಕಾಗಲ್ಲ, ನನ್ನ ಮಾತು ಯಾರು ಕೇಳ್ತಾರೆ ಈಗ ಅಂತ ಹೇಳುವುದಲ್ಲ, ನನ್ನ ಮಾತು ಯಾರು ಕೇಳೋದಿಲ್ಲೀಗ, ಏನೋ ಒಂದು ಫೈನ್ ಡೇ ಇತ್ತು ಆಯ್ತು ಅಂತೇಳಿ. ತಕ್ಷಣ ಬಲಿಷದ ರಾಜ ಬಂದಿದ್ದೇ ಕೆಲಸ, ಪರಮಾತ್ಮ ಶಕ್ತಿ ವ್ಯತ್ಯಾಸ ಇಲ್ಲ, ಕಾಲ ವ್ಯತ್ಯಾಸ ಇಲ್ಲ, ಆ ಕಡೆ ಬಂದು ಅಲ್ಲಿದ್ದು ಬಿಟ್ಟು ಮಾತಾಡಿ ಎಲ್ಲ ಹೊಟ್ಟುಬಿಟ್ಟು ಹೋಗ್ಬೇಕು. ಇದನ್ನು ನೋಡಿದ್ರೆ ಇಂಥ ಕಥೆ ಕೇಳಿದವರಿಗೆ ಯಾರಿಗೆ ವೇದ ಸಂಶಯ ಬರ್ತದ? ಅದಕ್ಕೆ ಕಥೆ ಕೇಳಬಾರತ್ತಾನೆ, ಅದಕ್ಕೆ ಹೇಳೋ ವ್ಯವಸ್ಥೆನೇ ಬಿಟ್ಬಿಡ. ಕಲಿಯುಗದಲ್ಲಿ ವೇದವ್ಯಾಸರ ಮೇಲೆ ಕಿವಿ ಬೀಳಬಾರ್ದು, ಪಾಠ ಆದ್ರೆ ತಾನೆ ಹುಡುಗ ಪಾಸ್ ಆಗಲಿಕ್ಕೆ, ಪಾಠನೇ ಆಗಬಾರ್ದು, ಆ ಥರ ಮಾಡಿಬಿಟ್ಟಿದ್ದ. ಇದು ನಮ್ಮ ದುರಂತ. ಇದು ಈ ಕಥೆ ಕೇಳಿದಾಗ ವೇದಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಸ್ಪಷ್ಟವಾಗಿ ಸರಿಗಥಾಮೃತಸಾರದಲ್ಲಿ ವೇದವ್ಯಾಸದೇವರ ಸ್ತೋತ್ರ ಇದೆ, ಶುದ್ಧ ಸಂಸ್ಕೃತ ಸ್ತೋತ್ರ. ಪ್ರತಿನಿತ್ಯ ಹೇಳ್ಬೋದು, ಹೆಂಗಸರು ಹೇಳ್ಬೋದ ಕೇಳಕ್ಕೆ ಹೋಗಬೇಡಿ. ಹರಿಗಥಾಮೃತ ಹೇಳ್ಬೋದು ಅಂತ, ಈ ಶ್ಲೋಕ ಹೇಳ್ಬೋದು ಅಂತ ಆಯ್ತಲ್ಲ. ಸಂಸ್ಕೃತ ಇದು ಶುದ್ಧ ಒಂದು ಅಕ್ಷರ ಕೂಡ ಕನ್ನಡದಲ್ಲಿಲ್ಲ, ಎಲ್ಲ ಸಂಸ್ಕೃತಾನೆ. ಎಷ್ಟು ಅರ್ಥ ಇದೆ, ಇಡೀ ವೇದವ್ಯಾಸ ರೂಪ ಕಣ್ಮಂದು ನಿಲ್ಲಿಸಿಬಿಡ್ತಾರೆ. ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿಕಾರಣ ಬಾದರಾಯಣ ಪಾಹಿ ಸತ್ರಾಣ. ಎಷ್ಟು ಅರ್ಥ ಮಾಡಿಕೊಂಡ್ರೆ, ಪ್ರತಿನಿತ್ಯ ಅದನ್ನು ಹೇಳಿದರೆ ವೇದವ್ಯಾಸ ಮಂತ್ರ ಇದ್ದಾಗಿರ್ತಕ್ಕಂಥ ಒಳ್ಳೆ ಅಪೂರ್ವ ಶ್ಲೋಕ ಅದು, ಅಭ್ಯಾಸ ಮಾಡಬೇಕದು. ಭಾಗವತ ಓದ್ತೇವೆ ವೇದವ್ಯಾಸದೇವರು, ಮಹಾಭಾರತ ವೇದವ್ಯಾಸದೇವರು, ಬ್ರಹ್ಮಸೂತ್ರ ವೇದವ್ಯಾಸದೇವರು, ಇವತ್ತು ಯಾವುದೇ ಟೀಕಾ ಟಿಪ್ಪಣಿ ಓದಿದ್ರು ವೇದವ್ಯಾಸದೇವರು, ಹರಿದಾಸ ಸಾಹಿತ್ಯವೂ ವೇದವ್ಯಾಸದೇವರೇ. ಮತ್ತೆ ಬದ್ಧಾಂತರ್ಗತ ವೇದವ್ಯಾಸ ಶುದ್ಧ ಮೂರುತಿಯ ಕಾಯೋ ಸರ್ವೇಶ, ಎಷ್ಟು ಚೆನ್ನಾಗಿ ಬರೆದ ವೇದವ್ಯಾಸ. ಅಷ್ಟ ವಾದಿರಾಜ ಸ್ವಾಮಿಗಳ ಕೃತಿ ಅದು. ಒಂದು ಕನ್ನಡ ಸಂಸ್ಕೃತದಲ್ಲಿ ಸ್ತೋತ್ರ ಮಾಡಲಿಕ್ಕೆ ಬರದೇ ಇದ್ದವರು ಕನ್ನಡದಲ್ಲಿ ಮಾಡಲಿ ಅಂತ ಮಾಡಿದ್ದಾರೆ. ಇನ್ನು ಹೇಳ್ತಾರೆ, ವ್ಯಾಸಾಯ ಅಪ್ರತಿಮ ಇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುರ ರಮ್ಯ ತೋಯ ಸದೃಶಾಯ ಆಸಾಯ ಮಾಸೇವಿನೇ ದಾಸಾಯಾಭಯದಾಯ ಮಧ್ವಗುರು ಹೃದ್ವಾಸಾಯ ತುಭ್ಯಂ ನಮಃ. ಸ್ಪಷ್ಟ ವಾದಿರಾಜ ಸ್ವಾಮಿಗಳು ಮಾಡಲು ಲಕ್ಷಾಲಂಕಾರದ ಮೊದಲ ಶ್ಲೋಕ ಇದು. ಒಂದು ಮಹಾಭಾರತಕ್ಕೆ ಟಿಪ್ಪಣಿಯಲ್ಲಿ ಹೇಳ್ತಾರೆ. ಆಚಾರ್ಯರಂತೂ ಎರಡನೇ ಸತಿ ಬದರಿಗೆ ಹೋದ ವೇದವ್ಯಾಸರನ್ನ ಕಂಡು ಬಂದವರು ಮಧ್ವಾಚಾರ್ಯರು. ಗ್ರಂಥ ಓದೋ ಯೋಗ್ಯತೆ ನಮಗಿರೋದಿಲ್ಲ, ಕಂಡು ಬಂದವರು. ಅವ್ರು ಹೇಳ್ತಾರೆ ವೇದವ್ಯಾಸ ಮೊದಲ ಸತಿ ಹೋದಾಗ ಗುರುಸೂತ್ರ ಭಾಷ್ಯಂ ಬ್ರಹ್ಮಸೂತ್ರ ಭಾಷ್ಯ ಬರೀರಿ ಅಂತ ಹೇಳ್ತಾರೆ. ಎರಡನೇ ಸತಿ ಹೋದಾಗ ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಬರೀರಿ ಅಂತ ಹೇಳ್ತಾರೆ. ಇವತ್ತೇನಾದ್ರು ಆಚಾರ್ಯ ಗ್ರಂಥಗಳು ಕೊಂಡಾಡಕ್ಕೆ ಹೊರಟಾಗ ಬರೆದವರು ಇವರು ಬರೆಸಿದವರು ವೇದವ್ಯಾಸದೇವರು. ನೀವು ಬರೆಸಿ ಅದೇ ಅರ್ಥ ಮಾಡ್ಕೋಬೇಕು. ಸರ್ವೂಲ ಬರೆದವರು ಶ್ರೀಮದ್ ಆಚಾರ್ಯರು, ಅದನ್ನು ಬರೆಸಿದವರು ವೇದವ್ಯಾಸದೇವರು. ಅಂದ ಮೇಲೆ ಎಷ್ಟು ಸ್ಮರಣೆ ಮಾಡಬೇಕು ವೇದವ್ಯಾಸದೇವರು. ಇವರು ಮಾತು ಕೇಳಿ ಬರೆದ್ರೆ ಅವರಿಗೂ ಥ್ಯಾಂಕ್ಸ್ ಹೇಳಲೇಬೇಕಲ್ಲ ನಾವು ಜಾಸ್ತಿಯಾಗಿ. ಪರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನತ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಮಹಾಭಾರತ ಆತ್ಮನಿರ್ಣಯ ಬರೀರಿ ಅಂತ ಹೇಳ್ತಾರೆ ಆಚಾರ್ಯರು ಬರೀತಾರೆ. ಅದು ಲಕ್ಷ ಶ್ಲೋಕದ ಗ್ರಂಥ, ಅದು 5,000 ಶ್ಲೋಕದ ಮೇಲಿನ ವಿವರಣೆ ಇದು. ಒಂದು ಇಡೀ ಮಹಾಭಾರತದ ಮೇಲೆ ಅಂಥ ಒಂದು ವಿಮರ್ಶನ ಗ್ರಂಥ, ಸಂಶೋಧನ ಗ್ರಂಥ. ಇವತ್ತಿನವರೆಗೂ ಮತ್ತೊಂದು ಬರಲಿಲ್ಲ. ಮತ್ತೊಂದು ಮಹಾಭಾರತ ಹೇಗೆ ಬರಲಿಲ್ಲವೋ, ಮತ್ತೊಂದು ಮಹಾಭಾರತ ಆತ್ಮನಿರ್ಣಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಅತ್ಯಪೂರ್ವವಾದ ಕೃತಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದನ್ನು ಓದಬಹುದು ಅಂತ ಕೇಳಬೇಡಿ, ಅದನ್ನು ಓದಬೇಕು, ಅದನ್ನೇ ಮೊದಲು ಓದಬೇಕು ಅಂತ ಹೇಳ್ತಾ ಇದ್ದೀವಿ ನಾರಾಯಣ ಪಂಡಿತಾಚಾರ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಮಾಧವ್ ಶಿಕ್ಷೆಯೇ ಚುದಿ. ಮೊದಲು ಮಹಾಭಾರತ ಆತ್ಮನಿರ್ಣಯ, ಮೊದಲು ಮಕ್ಕಳಿಗೆ ಪಾಠ ಹೇಳಿಕೊಟ್ಬಿಡಿ, ಅವರು ಬದುಕಿ ಹೋಗಿಬಿಡ್ತಾರೆ ಅಂತ ಹೇಳಿದ. ಜೀವನದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗ್ತಕ್ಕಂಥ ಒಂದು ಗ್ರಂಥ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದನ್ನು ಓದಬೇಕು. ಆಗ ವೇದವ್ಯಾಸರ ಮಹತ್ವ ಉದ್ದಕ್ಕೂ ಆಚಾರ ಹೇಳ್ತಾ ಹೋಗ್ತಾರೆ. ಮಹಾಭಾರತ ಎಲ್ಲೆಲ್ಲಿ ವೇದವ್ಯಾಸರು ಪ್ರವೇಶ ಮಾಡ್ತಾರೆ, ಏನೇ ಹೇಳ್ತಾರೆ ಅದನ್ನೆಲ್ಲ ಪೂರ್ತಿ ಹೇಳ್ತಾ ಜೀವನಕ್ಕೆ ದೊಡ್ಡ ಸಂದೇಶವನ್ನು ಕೊಡ್ತಾರೆ ಅಂತ ಮಹಾಭಾರತವನ್ನು ಮರದ ವೇದವ್ಯಾಸರನ್ನು ಸ್ಮರಣೆ ಮಾಡಲಿಕ್ಕೂ ಪರ್ವಕಾಲ ವೇದವ್ಯಾಸ ಜಯಂತಿ, ನರಸಿಂಹರು ಸ್ಮರಣೆ ಮಾಡಲಿಕ್ಕೂ ಪರ್ವಕಾಲ ಅದು ಸಾಕ್ಷಾತ್ ನರಸಿಂಹ ಜಯಂತಿ, ಅದು ಬಲಕಾರ್ಯ ಜ್ಞಾನಕಾರ್ಯ, ಆದ್ದರಿಂದ ಬಲಜ್ಞಾನ ಸಮಾಹಾರದಿಂದನೇ ಸತ್ವ ಅಂತ ಕರೆಯೋದು. ಅಂಥ ಎರಡು ಜಯಂತಿಗಳು ಒಟ್ಟಿಗೆ ಬಂದಿರೋ ನಮ್ಮ ಪುಣ್ಯ. ನಾಳೆ ಕೂರ್ವ ಜಯಂತಿ, ಕೂರ್ವ ರೂಪನ ಸಮುದ್ರದ ಮಧ್ಯೆ ಕಾಣಿಸ್ಕೊಂಡ ರೂಪ, ಎಲ್ಲ ಮಧ್ಯೆ ಕಾಣೋದು ಭಾವಂತಿ ಭಾರಿ ಇಷ್ಟ, ಅಲ್ಲಿ ಸಮುದ್ರ ಮಧ್ಯೆ ಕಾಣ್ತಾನೆ, ಅಲ್ಲಿ ದ್ವೀಪದ ಮಧ್ಯೆ ಕಾಣ್ತಾನೆ, ಇಲ್ಲಿ ಕಂಬದ ಮಧ್ಯೆ ಕಾಣ್ತಾನೆ, ಅಲ್ಲಿ ಅದರಿಂದ ರಂಗನಾಥ ದೇವರು ಇದ್ದಾರಲ್ಲ ಅಲ್ಲಿ ಕಾವೇರಿ ದ್ವೀಪದಲ್ಲಿ ಕಾಣಿಸ್ತಾನೆ, ಮತ್ತೆ ಮೂರು ಕಡೆ ದ್ವೀಪ ಮಧ್ಯೆ ಕಾಣ್ತಾನೆ. ಇದು ದ್ವೈಪಾಯನ, ರಂಗನಾಥ ಇದ್ಕೊಂಡು ದ್ವೈಪಾಯನ, ದ್ವೀಪದ ಮಧ್ಯೆ ಇದ್ದವರೆಲ್ಲ ದ್ವೈಪಾಯನರ ಅದಲ್ಲೇ. ಆದ್ರಿಂದ ಮೂರು ದ್ವೈಪಾಯನರು ಕಂಡಕ್ಕೆ ಕಾಣ್ತಾರೆ, ಶ್ರೀರಂಗ ಆದ್ಯರಂಗ ಅಂತ್ಯರಂಗ ಮಧ್ಯರಂಗ. ಅಲ್ಲಿ ಕಾವೇರಿಯ ದ್ವೀಪದಲ್ಲಿ ಪರಮಾತ್ಮ ಕಾಣಿಸಿಕೊಂಡಿದ್ದಾನೆ, ದ್ವೀಪದ ಮಧ್ಯೆ ಕಾಣಿಸುತ್ತಾನೆ. ಮತ್ತೆ ಮತ್ತೆ ಯಾವುದಕ್ಕೆ ದ್ವೀಪದ ನೆನಪು ಮಾಡ್ಕೊಂಡು ಹೋಗುತ್ತೇನು, ನಾನು ಇರೋದೇ ದ್ವೀಪದೊಳಗೆ. ಶ್ವೇತದ್ವೀಪಾಯನ ಆತ, ತಾನು ಶ್ವೇತದ್ವೀಪಾಯನ ತೋರಿಸ್ಕೊಡೋದಕ್ಕೋಸ್ಕರವಾಗಿಯೇ ಈ ಮಧ್ಯ ಮಧ್ಯ ದ್ವೀಪದಲ್ಲಿ ಬಂದು ಪರಮಾತ್ಮ ತೋರಿಸ್ತಾ ಇರ್ತಾನೆ. ಶ್ವೇತದ್ವೀಪಾಯನ ಅಂತ ಸಾಕ್ಷಾತ್ ನಾರಾಯಣ, ಶ್ವೇತದ್ವೀಪವಾಸಿಯಾಗಿರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಶ್ರೀಹರಿ, ಆತನೇ ವೇದವ್ಯಾಸ ದೇವರು. ಯಾರ ಋಷಿ ಅಂತ ಅವನು ತಿಳ್ಕೊಳ್ಳೋದಕ್ಕೆ ಹೋಗಬಾರದು, ಸಾಕ್ಷಾತ್ ನಾರಾಯಣ ಅಂತ ತಿಳ್ಕೋಬೇಕು. ಜೊತೆ ವ್ಯಾಸಮಂತ್ರ ಅಂತ ಆಚಾರ ಹೇಳ್ತಾರೆ, ವ್ಯಾಖ್ಯಾ ಕವಿತ ವಿಜ್ಞಾನ ಅದು ಎಲ್ಲ ಗುಣಗಳನ್ನು ಬೇಕು ಅಂತ ಹೇಳಿದ್ರೆ ವೇದವ್ಯಾಸ ಮಂತ್ರ ಹೇಳಿ ಅಂತ ಹೇಳ್ತಾರೆ. ವೇದವ್ಯಾಸ ಮಂತ್ರ ವೇದವ್ಯಾಸಾಯ ನಮಃ ಅಂತ ಮಂತ್ರ, ಅದು ಭಾರಿ ದಡ್ಡರನ್ನು ಭಾರಿ ಬುದ್ಧಿವಂತನ ಮಾಡಬೇಕು ಅಂತಿದ್ರೆ ವ್ಯಾಸ ಮಂತ್ರ ಹೇಳಿ ಅಂತ ಹೇಳ್ತಾರೆ. ದೊಡ್ಡ ಸ್ವಾಮಿಗಳು ಪ್ರಾತಃಸ್ಮರಣೆ ವಿದ್ಯಾಮಾನ ತೀರ್ಥ, ನಿನ್ನೆ ಅವರ ಆರಾಧನೆ ಉತ್ತರಾರಾಧನೆ, ಅವರು ತುಂಬ ಪ್ರವಚನ ಹೇಳ್ತಾ ಇದ್ರು. ಅವ್ರು ಭಾರಿ ಬುದ್ಧಿವಂತ ಯಾರಿಗೂ ಗೊತ್ತಿದೆ, ಭಾರಿ ಪ್ರತಿಭಾವಂತರು. ಚಿಕ್ಕನ್ನೇ ಹೇಳ್ತಿದ್ರು, ಸತ್ಯನಾರ ಓದ್ಲಕ್ಕೆ ಹೋದಾಗ ಅಷ್ಟು ಬುದ್ಧಿವಂತನಾಗಿದ್ದಿಲ್ಲ ನಾನು. ಅವ್ರು ಭಾರಿ ಪ್ರಾಮಾಣಿಕರವರು, ಹೇಳಬೇಕಾದ್ರೆ ಮೊದಲಿನ ಹೀಗೆ ಹುಡಾಕ್ ಬಿಡ್ತಿರ್ತಾರೆ, ಹಾಗೆಲ್ಲ ಮಾಡ್ತಾ ಇರ್ತಿರ್ಲಿಲ್ಲ ಅವರು. ಪಾಠ ಓದ ಅಷ್ಟು ಕಷ್ಟ ಆಗ್ತಿತ್ತು. ಆಗ ಸ್ವಾಮಿಗಳು ಹೇಳಿದರು, ಕೋಟಿ ವ್ಯಾಸಮಂತ್ರ ಜಪ ಮಾಡು ಅಂತ ಹೇಳಿದರು, ಮಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ದಾರೆ. ಕೋಟಿ ವ್ಯಾಸಮಂತ್ರ ಜಪ ಮಾಡಿದ್ರಂತವ್ರು, ಮುಂದೆ ಹಾಕಿದ್ರು ಜಗತ್ತಿಗೆ ಗೊತ್ತು ಅವ್ರು ಹೇಳಿದ್ರು ಅಂತ. ಇಡೀ ಜಗತ್ತಿಗೆ ಅವರು ಪಾತ್ಸ್ಮರಣೆ ಪದಜ್ಞಾನರಾದ್ಮೇಲೆ ಅಷ್ಟು ಹೆಸರವನ್ನ ಅಷ್ಟು ಜನ ಪೀಠಾಧಿಪತಿಗಳಿಗೆ ವ್ಯಾಸರಾಜರಾದ ಮೇಲೆ ನೆನಪಿರಬೇಕು, ವ್ಯಾಸರಾಜರಾದ ಮೇಲೆ ಅತಿ ಹೆಚ್ಚು ಪೀಠಾಧಿಪತಿ ಪಾಠ ಹೇಳಿದರು ವಿದ್ಯಮಾನ್ಯ ತೀರ್ಥರು. ವ್ಯಾಸರಾಜರು 24 ಜನ ಅವರು ಸನ್ಯಾಸಿ ಶಿಷ್ಯರಿದ್ದರಂತೆ. ಇವರಿಗೆ ಎಷ್ಟು ಜನ ಸನ್ಯಾಸಿ ಶಿಷ್ಯರಿದ್ದಾರೆ ಜಾಗೃತಿ ಮಾಡಿಬಿಟ್ಟು, ಅದೆಲ್ಲ ವ್ಯಾಸಮಂತ್ರದ ಫಲ ನೆನಪಿರಬೇಕು. ವೇದವ್ಯಾಸ ಮಂತ್ರವನ್ನು ಹೇಳಿದರೆ ವ್ಯಾಖ್ಯಾ ಶ್ರೀ ಸರ್ವವಿಜ್ಞಾನ ಕವಿತಾದಿ ಗುಣಪ್ರದ ಅಂತ ಹೇಳಿ ಆಚಾರ್ಯ ಹೇಳಿದ್ದಾರೆ. ವ್ಯಾಸಮಂತ್ರವನ್ನು ಅಭ್ಯಾಸ ಮಾಡಿಕೊಂಡ್ರೆ ಯಾರು ದಡ್ಡರಾಗಿದ್ದಾರೆ ಪ್ರತಿಭಾವಂತರಾಗ್ತಾರೆ, ಅಷ್ಟೇ ಅಲ್ಲ ಸತ್ಪ್ರತಿಭಾವಂತರಾಗ್ತಾರೆ. ಯಾವುದೋ ಪ್ರತಿಭೆ ಒಂದು ಕೆಲಸಕ್ಕೆ ಬರೋ ಪ್ರತಿಭೆ ಅಲ್ಲ, ಶಾಸ್ತ್ರೋಕ್ತವಾದಂಥ ಪ್ರತಿಭೆಯನ್ನು ಹೊಂದಬೇಕು ಅಂತ ವ್ಯಾಸಮಂತ್ರವನ್ನು ಹೇಳಬೇಕು. ಅದು ವ್ಯಾಸಮಂತ್ರ ಹೇಳಕ್ಕೆ ಬರದೇ ಹೋದ್ರೆ ವೇದ ಸ್ತೋತ್ರಾರು ಮಾಡಿ ಕೊನೆ ಪಕ್ಷ, ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ, ಎಷ್ಟು ಸ್ತೋತ್ರಗಳಿವೆ ಅದನ್ನೆಲ್ಲ ಹೇಳಬೇಕು. ಎಲ್ಲ ದೃಷ್ಟಿಯಿಂದ ಇವತ್ತಿನ ದೊಡ್ಡ ಪರ್ವಕಾಲ ಇದು, ಅವರ ಸ್ಮರಣೆ ಮಾಡಿ ನಮಗೆ ನರಸಿಂಹದೇವರು ಬಲವನ್ನು ವೇದವ್ಯಾಸರ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಮತ್ತೆ ಇಲ್ಲಿ ಪ್ರವಚನ ಮುಂದೆ ಯಾವುದು ದೊಡ್ಡ ಉತ್ಸವ, ವಿಜೇಂದ್ರ ಸ್ವಾಮಿಗಳ ಆರಾಧನೆ. ವಿಜೇಂದ್ರ ಸ್ವಾಮಿಗಳ ಆರಾಧನೆವರೆಗೂ ಕೂಡ ಪ್ರವಚನ ಇರೋದಿಲ್ಲ, ಅವತ್ ಪ್ರವಚನ ಇರುತ್ತೆ, ಅವತ್ತು ಅವಶ್ಯ ಬರು. ಶ್ರೀಪಾದರ ಆರಾಧನೆ ಬೇರೆ ಪ್ರವಚನ ಇರುತ್ತೆ, ಆದ್ದರಿಂದ ಅಲ್ಲಿರೋದಿಲ್ಲ, ಅವತ್ತು ಮಾಡು. ಅದು ಬ್ರಹ್ಮಣ್ಯ ತೀರ್ಥರ ಆರಾಧನೆ ಇದೆ ಎಂದು ಡೇಟ್ ಎಂದು ಬ್ರಹ್ಮಣ್ಯ ತೀರ್ಥ ಮುಂದಿನ ದ್ವಾದಶಿ, ಮುಂದಿನ ದ್ವಾದಶಿ ಅವತ್ತು ಇಟ್ಕೋಬಹುದು. ಮುಂದಿನ ದ್ವಾದಶಿ ಎಲ್ಲೂ ಇಲ್ಲ, ಮುಂದಿನ ಬೇರೆ ಕಡೆ ಪ್ರವಚನ ಇದೆ, ಆಗೋದಿಲ್ಲ, ಬೇರೆ ಪ್ರವಚನ ಇದೆ. ಅದು ವಿಜೇಂದ್ರ ಸ್ವಾಮಿಗಳ ಆರಾಧನೆ ದಿವಸನೇ ಇಲ್ಲಿ ಕಾರ್ಯಕ್ರಮ ಇರುತ್ತೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಮೂಲಾಗಿ ಶ್ರೀ ಹೆಚ್ಚ ಸ್ವಾಸ್ತ್ಯ ಮೂರ್ತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣ ಅವರು, ಶ್ರೀ ಡಿ ಎನ್ ಗುರುರಾಜರಾವ್ ದಂಪತಿಗಳು, ಒಬ್ಬ ಅಜ್ಞಾತ ಭಕ್ತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯವಾಗಿ ಇನ್ನೊಬ್ಬರು ಶ್ರೀ ಶಾಂತ ರಾಘವೇಂದ್ರ ಪ್ರಸಾದ್ ಅವರ ಮಗ ಪವನ್, ಸಣ್ಣ ಹುಡುಗಿದ್ದಾಗಿನಿಂದ ನೋಡಿದ್ದೇನೆ, ಈಗ ಬಹಳಷ್ಟು ಒಳ್ಳೆ ಇದರಲ್ಲಿದ್ದಾನೆ. ಇವತ್ತಿನ ದಿವಸ ತಮ್ಮ ಸೇವೆ ಆಗಬೇಕು ಅಂಥೇಳಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣಪತಿ ನೇರಿದ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಈ ತಿಂಗಳು ವ್ಯಾಸಮಹತ್ವ ಬಂದಿದೆ,